¿Entendés? ¿Qué? Aleja el vestido. El gante, gante. ¿Cómo? 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 ಸಮುದಕ್ಕಿದ್ ಆರೋ ಗಂಟೆ ಇಲ್ಲ
ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ
ಕಡೆಗಡೆ ಹಾಕಿದ್ದೀರಾ ಹರ್ದೋಚ್ಛತಮೋನಿ ಹಂತಾ ವ್ಯಾಸಾವತಾರೋ ಹರಿರಾತ್ಮನಸ್ಕರಃ ಓಂ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರುಂಡದೋಷನಯನೋಸೌ ಶ್ರೀಪತಿರ್ಮನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾಗೋಹಂ ಗೀಡೇ ಚೈತೋಪಿ ಮಾಲಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರುದ್ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದೊಡ್ಡ ಪರ್ವಕಾಲ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಈಗಿನ ಈ ಕಲಿಯುಗದಲ್ಲೇ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಪಡೆದಿರತಕ್ಕಂಥ ಮಹಾನುಭಾವರು. ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತವನ್ನು ವಿಶಿಷ್ಟ ರೀತಿಯಲ್ಲಿ ಪ್ರಸಾರ ಮಾಡಿದಂಥ ಹಿರಿಮೆಯವರು. ಅದಕ್ಕೆ ಅವರಿಗೆ ಮಧ್ವ ಸಿದ್ಧಾಂತವರ್ಧನಃ ಅನ್ನೋ ಹೆಸರು. ರಾಘವೇಂದ್ರ ಸ್ತೋತ್ರದಲ್ಲಿ ಮಧ್ವ ಸಿದ್ಧಾಂತವರ್ಧನಃ ಅನ್ನೋ ಮಾತು ಬಹಳ ಅರ್ಥವತ್ತಾದ ಮಾತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಯರ ಜೀವನದ ಯಶಸ್ಸು ತುಂಬ ದೊಡ್ಡದು. ಜಾತ್ಯತೀತವಾಗಿ ಇವತ್ತು ಎಲ್ಲ ಇದನ್ನು ಮೀರಿ ರಾಯರು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ನೋಡೋದಕ್ಕೇನಿಸ್ತದೆ, ರಾಯರು ಮಾಧ್ವರು ಯತಿಗಳು ಪರಿಮಳಾದಿ ಗ್ರಂಥಕಾರರು, ಆದರೂ ಸಹ ಈ ಜನ ಹೀಗೆ ಹೇಳೋದುಂಟು, ಆದರೂ ಸಹ ಅವರ ಹೆಸರು ಲೋಕವಿಖ್ಯಾತವಾಗಿದೆ. ಅಂದರೆ ಮಾಧ್ವರಾದರೂ ಸಹ ಲೋಕವಿಖ್ಯಾತವಾಗಿದೆ, ಮಾಧ್ವರ ಹೆಸರು ವಿಖ್ಯಾತ ಆಗಬಾರದು ಎಂಬ ಅರ್ಥದಲ್ಲಿ ಮಾತಾಡ್ತಾರೆ. ಮಾಧ್ವರ ಹೆಸರು ವಿಖ್ಯಾತವಾಗಿದ್ದು ಭಾರಿ ಆಶ್ಚರ್ಯ ಎಂಬ ರೀತಿಯಲ್ಲಿ ಮಾತಾಡ್ತಾರೆ, ಭಾಳ ತಪ್ಪದು. ರಾಯರು ವೈಷ್ಣವರಾಗಿ ಯತಿಗಳಾಗಿ ಪರಿಮಳಾದಿ ಗ್ರಂಥಗಳನ್ನು ಬರದೇ ವಿಖ್ಯಾತರಾಗಿದ್ದಾರೆ ಹೊರತು ಬರೆದರೂ ವಿಖ್ಯಾತರಾಗಿದ್ದಾರೆ ಅಲ್ಲ. ಇದರಿಂದ ನಮ್ಗೆ ಗೊತ್ತಾಗದಿಷ್ಟು ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದರೆ ಜನ ಮೆಚ್ಚೋದಿಲ್ಲ ಯಾರೋ ಹೇಳ್ತಾ ಇದ್ರು. ಕೆಲವು ಮಠಗಳಲ್ಲಿ ಸಾಯಂಕಾಲ ಪ್ರವಚನ ಕರೆಸಿದಾಗ ಹೇಳ್ತಾರಂತೆ ಪ್ರವಚನಕಾರರಿಗೆ, ಮಧು ಸಿದ್ಧಾಂತ ಬಗ್ಗೆ ಭಾರಿ ಹೇಳಬೇಡಿ, ಜನಗಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರಂತೆ. ಆಶ್ಚರ್ಯ, ಯಾರೋ ಉಪನ್ಯಾಸಕರು ಹೇಳಿದರು ಭಾರಿ ಹೇಳಬೇಡಿ ಅದ್ರ ಬಗ್ಗೆ, ಬರೀ ರಾಯರ ಮಹಿಮೆ ಹೇಳಿಬಿಡಿ ಸಾಕು, ಮಧು ಸಿದ್ಧಾಂತದ ಬಗ್ಗೆ ಹೇಳಬೇಡಿ ಅಂತ ಹೇಳಿದರು. ಯಾಕಂದರೆ ಅವರು ಜನ ಬೇಸರ ಹೊರಟುಬಿಡಿ, ಕಲೆಕ್ಷನ್ ಕಡಿಮೆ ಆಗುತ್ತೆ, ಅಲ್ಲಿ ಪ್ರಾಬ್ಲಮ್ ಇರೋದು. ಅವರು ಸೇವಾಕರ್ತರು ಕಡಿಮೆ ಆಗಿಬಿಟ್ರೆ ಕಷ್ಟ, ಬೇರೆಯವರೇ ಸೇವಾಕರ್ತರು ಜಾಸ್ತಿ ಇರ್ತಾರೆ, ಹೇಳಬೇಡಿ ಅಂತ ಹೇಳಿದರು. ಅಂಥ ಮೂರ್ಖತನ, ರಾಯರ ಅವತಾರ ಮಾಡಿರೋ ಉದ್ದೇಶ ಏನು ಹೇಳ್ತಿರೋದೇನು, ತುಂಬ ತಪ್ಪು ಆ ಕಲ್ಪನೆ ಇರಬಾರ್ದು. ಇವತ್ತು ರಾಯರು ನಿಜವಾದ ಅರ್ಥದಲ್ಲಿ ಏನು ಮಾಡಿದ್ದಾಗ ತಿಳಿಸಿದ್ರೆ ಸಂತೋಷ ಆಗುತ್ತೆ ಹೊರತು ಅದನ್ನು ಮುಚ್ಚಿಟ್ಟರೆ ಸಂತೋಷ ಆಗೋದಿಲ್ಲ. ಒಬ್ಬ ಕಲಾವಿದನನ್ನು ಒಬ್ಬ ಪ್ಲೇಯರ್ನಂತ ಸಹ ಪರಿಚಯ ಮಾಡಿಕೊಟ್ಟು ಸಂತೋಷ ಆಗುತ್ತೆ ಕಲಾವಿದನ, ಸಂತೋಷ ಆಗೋದಿಲ್ಲ. ಒಬ್ಬ ಕ್ರಿಕೆಟ್ ಪ್ಲೇಯರನ್ನು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಅಂತ ಹೇಳಿದರೆ ಸಂತೋಷ ಆಗೋದಿಲ್ಲ. ಒಬ್ಬ ವಿದ್ವಾಂಸರನ್ನು ಆಟಗಾರ ಅಂತ ಹೇಳಿದರೆ ಸಂತೋಷ ಆಗೋದಿಲ್ಲ. ರಾಯರ ಮೂಲಭೂತವಾದ ಅವತಾರದ ಉದ್ದೇಶವೇ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡೋದಾಗಿತ್ತಾದ್ದರಿಂದ ಅದನ್ನು ಪ್ರಸಾರ ಮಾಡಬೇಡಿ ಅಂತ ಹೇಳೋದಾದರೆ ಅವತ್ತ ಕಾರ್ಯಕರ್ತರನ್ನೇ ಬ್ಯಾನ್ ಮಾಡಬೇಕು. ನೀವು ಕಾರ್ಯಕರ್ತರೇ ಆಗಬಾರ್ದು ಅಂತ ಕಳಿಸ್ಬೇಕೆ ಹೊರತು ಅವ್ರಿಗೆ ಹೌದಾ ಅಂತ ಹೇಳಿ ಹೊಂದಾಣಿಕೆ ಮಾಡಬಾರ್ದು. ತುಂಬ ತಪ್ಪದು ಅದು. ನಿಜವಾಗ್ಲೂ ಇನ್ನೂ ಈ ರೀತಿ ಯೋಚನೆ ಮಾಡಬೇಕು. ರಾಯರ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿ ಹಾಗಿದ್ದಾರೆ ಅಂದರೆ ಮಧ್ವ ಸಿದ್ಧಾಂತನೇ ಆಗಿದೆ ಅಂತ ಅರ್ಥ. ಮಧ್ವ ಸಿದ್ಧಾಂತನೇ ಗ್ರೇಟ್ ಆಗಿದ್ದಕ್ಕೆ ಜನ ಅದನ್ನು ಮೆಚ್ಚುತ್ತಾರೆ ಹೊರತು ಬೇರೆ ರೀತಿ ಅಲ್ಲ. ಇವತ್ತು ನಿಜವಾಗ್ಲೂ ಮಧ್ವ ಸಿದ್ಧಾಂತದ ಬಗ್ಗೆ ಪ್ರಸಾರ ಇಲ್ಲದಕ್ಕೆ ಆ ತಪ್ಪು ಕಲ್ಪನೆ ಬಂದಿರೋದು, ಅಥವಾ ತಪ್ಪು ಪ್ರಸಾರ ಬಂದು ಮಾಡಿರೋದಕ್ಕೆ ಆ ಕಲ್ಪನೆ ಬಂದಿದೆ ಹೊರತು ಸರಿಯಾಗಿ ಮಧ್ವ ಸಿದ್ಧಾಂತ ಪ್ರಸಾರ ಮಾಡಿದರೆ ಆಗ ರಾಯರ ವ್ಯಕ್ತಿತ್ವ ಮಧ್ವ ಸಿದ್ಧಾಂತದ ಹಿರಿಮೆ ಎರಡು ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಅದು ರಾಯರು ಬೇರೆಯಾಗಿ ಹೆಸರು ಮಾಡಿದವರಲ್ಲ, ಮಧ್ವ ಸಿದ್ಧಾಂತ ವರ್ಧಕರಾಗಿ ಹೆಸರು ಮಾಡಿದವರು. ಈ ಮಾತನ್ನು ಇವತ್ತು ಯಾರು ಹೇಳಿದ್ರೆ ಭಾಳ ಆಶ್ಚರ್ಯ ಆಯಿತು ನನಗೆ. ಪ್ರವಚನಕಾರರೇ ಒಂದು ಕಡೆ ಹೋಗಿದ್ದೆ ಹೇಳಿದರೆ ನನಗೆ ಭಾಳ ಎಚ್ಚರಿಕೆಯಿಂದ ಹೇಳಿ ಹುಷಾರು ಅಂತ ಹೇಳಿದರು ಅಂತ ಹೇಳಿದರೆ ಎಷ್ಟು ಮೂರ್ಖರಿದ್ದಾರೆ. ಇನ್ನು ಹೀಗೆ ಹೇಳಬೇಕು ಅವರು, ಜನಕ್ಕೆ ರಾಯರ ಬಗ್ಗೆ ಗೊತ್ತಿಲ್ಲ, ಮಧ್ವ ಸಿದ್ಧಾಂತ ಹೇಳಿಯೇ ಹೇಳಿ ಅಂತ ಹೇಳಿದರೆ ಅದು ಗ್ರೇಟ್. ಅದು ಬಿಟ್ಬಿಟ್ಟು ಈ ರೀತಿ ಹೇಳಿದರೆ ನಿಮಗೆ ಆಶ್ಚರ್ಯ ಆಗೋದು. ಇವತ್ತು ಎಷ್ಟೋ ಜನ ಮಾತೃ ಮೊದಲಾದವರು ರಾಯರ ಸೇವೆ ಮಾಡಬೇಕಾದ್ರೆ ಅವರನ್ನು ಮಧ್ವ ಸಿದ್ಧಾಂತವರು ಅಂತ ನೋಡ್ತಾರೆ ಹೊರತು ಬೇರೆ ರೀತಿ ಅಲ್ಲ. ಇವರು ಅದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟೇ, ಅದು ತಪ್ಪದು. ಆಚಾರ್ಯರ ಸಿದ್ಧಾಂತವನ್ನು ಬಿಟ್ಟು ಏನನ್ನೂ ಬಿಡದೆ ರಾಯರು ಪ್ರಸಾರ ಮಾಡಿದರು. ಕೆದಳಿತಾರೆ ಕಾಂಪ್ರಮೈಸ್ ಮಾಡಿಕೊಂಡು ಸ್ಟೇಜ್ ಮೇಲೆ ಬೇರೆ 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 ಹಾಗಲ್ಲ, ರಾಯರು ಮಾಡಲಿಲ್ಲ. ಅವ್ರು ಏನು ಹೇಳಿದರು ಅದನ್ನೇ ನಡೆಸಿದರು, ನಡೆಸಿದ್ದನ್ನೇ ಹೇಳಿದರು, ಹೇಳಿದ್ದನ್ನು ನಡೆಸಿದ್ರೆ ಹೊರತು ಎರಡೆರಡು ಮುಖದಲ್ಲಿ ರಾಯರು ವರ್ತಿಸಲಿಲ್ಲ. ಅದು ಜನಕ್ಕೆ ಗೊತ್ತಿಲ್ಲ. ಜನಗಳಿಗೆ ಏನೇ ಕೆಲಸ ಬಂದು ಮಧ್ವ ಸಿದ್ಧಾಂತ ಹೇಳಿ ಹೇಳಿನೇ ಅವರು ಪವಾಡ ತೋರಿಸಿದರೆ ಹೊರತು ಮಧ್ವ ಸಿದ್ಧಾಂತ ಬಿಟ್ಟು ಪವಾಡ ತೋರಿಸಲಿಲ್ಲ. ಎಷ್ಟೋದರೆ ಸಣ್ಣ ಪುಟ್ಟ ಪವಾಡೆ ಮಾಡಿ ಭಗವಾನ್ ಅಂತ ಕರ್ಕೊಂಡ್ಬಿಡ್ತಾರೆ, ರಾಯರು ಎಂದೆಂದೂ ಆ ರೀತಿ ಕರ್ಕೊಳ್ಳಿಲ್ಲ. ಮತ್ತು ರಾಯರ ಅನುಯಾಯಿಗಳು ಯಾರೂ ಅವ್ರನ್ನ ಕರೀಲಿಲ್ಲ, ಒಬ್ಬ ಹರಿದಾಸರು ಅವ್ರನ್ನ ಕರೀಲಿಲ್ಲ. ರಾಯರ ಮೇಲೆ ಎಷ್ಟು ಸ್ತೋತ್ರ, ಇಷ್ಟಪ್ಪ ಸ್ತೋತ್ರಗಳಿವೆ, ಆದರೆ ಒಂದು ಸ್ತೋತ್ರಗಳು ರಾಯರನ್ನು ಭಗವಾನ್ ಅಂತ ಯಾರೂ ಕರೀಲಿಲ್ಲ. ಆದರೆ ರಾಯರಿಗೆ ಅದು ಬೇಕಿಲ್ಲ, ಅದು ಅಲ್ಲೇ ಅಲ್ಲ. ಅಂದರೆ ಇವತ್ತು ಬಾಬಾಗಡಿ ಏನೇನೋ ಮಾಡದೆ ಭಗವಾನ್ ಅಂತ ನೆನೆಸ್ಕೊಂಡ್ಬಿಟ್ಟು ಬೋರ್ಡ್ ಹಾಕೋತಾರೆ, ರಾಯರು ಇಷ್ಟಪಡಲಿಲ್ಲ, ಪಡಲಿಕ್ಕೆ ಸಾಧ್ಯವೂ ಇಲ್ಲ. ಅವರು ಇವತ್ತು ಆ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅವ್ರು ಏನಾಗುತ್ತೆ, ಒಂದು ಎಕ್ಸಾಂಪಲ್ ಅವ್ರು ಹೇಳಿದ್ದಷ್ಟೇ. ನಾವು ಎಲ್ಲರೂ ಅದನ್ನೇ ಶುರು ಮಾಡಿಬಿಟ್ರೆ ಹೇಳೋದಕ್ಕೋಸ್ಕರ ಆಚಾರ್ಯ ಬಗ್ಗೆ ಹೇಳದಂತೆ ಒಂದು ಪ್ರಚಾರ ಮಾಡಿ ರಾಯರ ಬಗ್ಗೆ ಅಂತ ಕೇಳಿದರೆ ಮೂರ್ಖರವರು. ಇದನ್ನು ಹಾಲು ಕಪ್ಪಿಗಿದೆ ಅಂತೇಳಿ ಪ್ರವಚನ ಮಾಡೋಕ್ಕಾಗತ್ತಾ? ಹಾಲು ಬೆಳಗಿದ್ರೆ ಹಾಲದು, ಹೊರತು ಕಪ್ಪಿದ್ರೆ ಹಾಲೇ ಅಲ್ಲ. ರಾಯರು ರಾಯರಾಗಿಯೇ ಇವತ್ತು ಪ್ರಸಿದ್ಧರಾಗಬೇಕೆ ಹೊರತು ಏನೋ ಮಾಡಿದ್ದಾರೆ ಅಂತ ಪ್ರಸಿದ್ಧಿ ಮಾಡೋದಕ್ಕೆ ಹೊರಟ್ರೆ ಅದು ರಾಯರಿಗೆ ಮಾಡಿದ ದ್ರೋಹ, ಸಿದ್ಧಾಂತಕ್ಕೆ ಮಾಡಿದ ದ್ರೋಹ ಆಗುತ್ತೆ ಎಂದು ಹಾಗೆ ಮಾಡಬಾರ್ದು. ಜನ ನಿರೀಕ್ಷೆ ಮಾಡೋದಿಲ್ಲ ಕೂಡ. ಇವರು ಯೋಚನೆ ಮಾಡಿ ಇಲ್ಲದ ಮನಸ್ಸಲ್ಲಿ ಹಾಕ್ಕೊಂಡಿದ್ದಾರೆ ಹೊರತು ಜನಗಳಿಗೆ ಅದು ಬೇಕಿಲ್ಲ. ಪರಿಮಳ ಆಚಾರ ಒಂದು ಪರಿಮಳ ಪ್ರಸಾದ ಅಂತ ಹೆಸರಾಗಿದೆ, ಪುಣ್ಯಕ್ಕಂದ್ರೆ ಹೆಸರು ಬರಲೇ ಅಂತ ಏನು ಮಾಡಬೇಕು? ಪರಿಮಳ ಪ್ರಸಾದ ಅನ್ಬೇಡಿ, ಜನಕ್ಕೆ ಬೇಜಾರಾಗುತ್ತೆ ಅಂದರೆ ಏನು ಮಾಡಬೇಕು? ಪರಿಮಳ ಸುಧಾ ಟಿಪ್ಪಣಿ ಸುಧಾ ಅನುವ್ಯಾಖ್ಯಾನಕ್ಕೆ ಬಂದಿದ್ದು, ಅನುವಾಕ್ಯ ಬ್ರಹ್ಮಸೂತ್ರ ಮಧ್ವಾಚಾರ ಬರೆದಿದ್ದು, ಜನ ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ, ಏನು ಮಾಡಬೇಕು ಈ ಮಂತೆ ಅಂತ ಹುಚ್ಚು ಜನ ಸಿಗ್ತಾರೆ ಎಂದು ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ನಿಜವಾದ ಅರ್ಥದಲ್ಲಿ ರಾಯರು ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ರಾಘವೇಂದ್ರ ಸ್ತೋತ್ರವನ್ನು ರಾಯರ ಭಕ್ತರೆಲ್ಲ ಹೇಳೇ ಹೇಳ್ತಾರೆ, ಬರೀ ಮಧ್ವ ಸಿದ್ಧಾಂತನೇ ಬಂದಿರೋದು ಅದರೊಳಗೆ. ಮಧ್ವ ಸಿದ್ಧಾಂತ ಬಿಟ್ಟು ಏನು ಹೇಳಿಲ್ಲ ಬೇರೆ. ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಾಣ ಲಬ್ಧ ಸಮಸ್ತ ಸಂಪತ್, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ, ಎಲ್ಲ ವೈಷ್ಣವ ಸಿದ್ಧಾಂತನೇ. ವಿಜಯೇಂದ್ರ ಕರಾಬ್ಜೋತ ಸುಜೇಂದ್ರ ವರಪುತ್ರಕಃ, ಒಂದಾರು ಮಧ್ವ ಸಿದ್ಧಾಂತಕ್ಕೆ ಅಲ್ಲದ ಮಾತು ಇಲ್ಲೇ ಇಲ್ಲ ಅದರೊಳಗೆ. ರಾಯಸ್ತೋತ್ರ ಹೇಳಬೇಡಿ ಅಂತ ಹೇಳಿದಾಗ ರಾಯಸ್ತೋತ್ರ ಹೇಳಬೇಡಿ, ಗಟ್ಟಿಯಾಗಿದ್ದು ನನಗೆ ಬೇಜಾರಾಗುತ್ತೆ ಅಂದರೆ ಏನು ಮಾಡಬೇಕಾಗಿತ್ತು? ಶುದ್ಧ ಮೂರ್ಖ ಜನಗಳು ಹಾಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ನಿಜವಾದ ಅರ್ಥದಲ್ಲಿ ರಾಯರ ಮಹಿಮೆಯನ್ನು ಮಧ್ವ ಸಿದ್ಧಾಂತ ವರ್ಧಕರು ಅಂದ ರೀತಿಯಲ್ಲೇ ಹೇಳಬೇಕಾದ್ದು ದೊಡ್ಡದು ಅಂತ ಹೇಳ್ತಾರೆ. ಮಧ್ವಮತ ಸಿದ್ಧಾಂತದ ವಾರಿಸಿ ಚಂದ್ರ, ಮಧ್ವಮತ ದುಗ್ಧಾಬ್ಧಿ ಪೂರ್ಣಚಂದ್ರ ಅವತು ಸದಾನಕಃ ಬಂದಿರೋ ಮಧ್ವ ಸಿದ್ಧಾಂತ, ಮಧ್ವ ಸಿದ್ಧಾಂತ ಸಮುದ್ರದ ಪೂರ್ಣಚಂದ್ರ ಅಂತ ಕರೆದಿದ್ದಾರೆ. ಮಧ್ವ ಸಿದ್ಧಾಂತ ವರ್ಧನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಸ್ವಲ್ಪ ಕೂಡ ಸಂಶಯಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಆ ಸ್ತೋತ್ರ ಯಾವುದೋ ಸಿನಿಮಾ ಆಡಿದ್ದಾಗಿಲ್ಲ, ಮತ್ತೆ ಸ್ತೋತ್ರ ಅದು. ಸಿನಿಮಾ ಹಾಡುಗಳಲ್ಲಿ ಬರೀ ಕರುಣೆ ಇದೆ, ಯಾರಿಗೆ ಬೇಕಾದ್ರೂ ಹೆಸರು ತೆಗೆದು ನೋಬಿ ಹೆಸರು ಹಾಕ್ಬೋದು ಅದರೊಳಗೆ. ಆದರೆ ರಾಯರ ಸ್ತೋತ್ರ ಹಾಗೆ ಬಂದಿಲ್ಲ, ಶುದ್ಧ ಅವರ ಹಿರಿಮೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸ್ತೋತ್ರದಲ್ಲಿ ಹಾಗೆ ಬಂದಿರೋದ್ರಿಂದ ಎಲ್ಲ ಜನರ ಅಷ್ಟೋತ್ರ ಮಾಡಿ ಸಿದ್ಧಿ ಪಡೆದಿರೋದ್ರಿಂದ ರಾಯರಿಗೆ ಪ್ರಿಯವಾದದ್ದು ಅವರನ್ನು ವೈಷ್ಣವ ಯತಿಗಳು ವೈಷ್ಣವ ಸಿದ್ಧಾಂತ ಪ್ರಸಾರಕರು ಅಂತ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಅವರು ಪವಾಡ ಮಾಡಿದ್ದು ಕೂಡ ಅದಕ್ಕೋಸ್ಕರನೇ. ವೈಷ್ಣವ ಸಿದ್ಧಾಂತ ದೊಡ್ಡದು ಅಂತ ಹೇಳಿದ್ರೆ ಪವಾಡ ಮಾಡಿದರೆ ಹೊರತು ತಾವು ದೊಡ್ಡವರು ಅಂತ ಹೇಳಿದ್ರೆ ಪವಾಡ ಮಾಡಿದ್ದಲ್ಲವ. ವೈಷ್ಣವ ಸಿದ್ಧಾಂತವನ್ನು ಅನುಸರಿಸಿ ನಡೆದರೆ ಎಷ್ಟು ಸಿದ್ಧಿ ಬರುತ್ತೆ ಅಂತ ತೋರಿಸಕ್ಕೆ ಹಾಗೆ ಮಾಡಿರೋದು. ವೈಷ್ಣವ ಸಿದ್ಧಾಂತವನ್ನು ಅನುಸರಿಸಿ ನಡೆದರೆ ಎಷ್ಟು ಅದ್ಭುತ ಸಿದ್ಧಿ ಗಳಿಸಲಿಕ್ಕೆ ಸಾಧ್ಯ ಮನುಷ್ಯ. ಅದು ಬ್ರಹ್ಮಸೂತ್ರದ ಮಾತು. ಪುರುಷಾರ್ಥೋ ಅಥ ಶಬ್ದ ಆದಿತಿ ಬಾದರಾಯಣ ಬ್ರಹ್ಮಸೂತ್ರ ಅದು. ಪುರುಷಾರ್ಥೋ ಅಥ ಶಬ್ದ ಆದಿತಿ ಬಾದರಾಯಣ. ಇವತ್ತು ಎಷ್ಟೋ ಕೋರ್ಸ್ಗಳಿಗೆ ಒಂದು ಪ್ರಾಸ್ಪೆಕ್ಟ್ಸ್ ಹಾಕ್ತಾರೆ, ಆ ಕೋರ್ಸನ್ನು ಓದಬೇಕಾದ್ರೆ ಜನ ಅದನ್ನು ಓದ್ಕೊಂಡು ಬರ್ತಾರೆ, ಈ ಕೋರ್ಸ್ ಓದಿದ್ರೆ ಇಷ್ಟೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮಸೂತ್ರದಲ್ಲಿ ತತ್ವಜ್ಞಾನ ಏನು ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ, ತತ್ವಜ್ಞಾನದ ಪ್ರಾಸ್ಪೆಕ್ಟ್ಸ್ ಏನು ಹಿಂದೆ ಹೇಳಿದ್ದೇನೆ. ಮೆಡಿಕಲ್ ಹೋದರೆ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಇಂಜಿನಿಯರ್ ಆಗ್ತಾನೆ, ವಸ್ತು ಸಿದ್ಧಾಂತ ಅದೆಲ್ಲ ಆಗಿಬಿಡ್ತಾನೆ, ಅದು ಭಾರಿ ದೊಡ್ಡ. ಅದನ್ನು ಹೇಳಿ ಬ್ರಹ್ಮಸೂತ್ರ ಹೇಳ್ತಿದ್ರೆ ಅದನ್ನು ಬಿಡಲಿಕ್ಕಾಗತ್ತಾ? ಸರ್ವೇಪಿ ಪುರುಷಾರ್ಥಾಶಿಹು ನಾನಾದೇವ ನ ಸಂಶಯ. ಆಗ ಜನ ಚಾಲೆಂಜ್ ಮಾಡಿದರು, ಯಾರು ಕಂಡುಕೊಳ್ಳಕ್ಕೆ ಬರುತ್ತಾ ವಸ್ತು ಸಿದ್ಧಾಂತಕ್ಕೆ ಕಂಡುಕೊಳ್ಳಕ್ಕೆ ಬರುತ್ತೆ ಅಂತ ತೋರಿಸಿದರು. ಅದಕ್ಕೆ ಅವರು ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮೂಕೋಪಿ ವಾಕ್ಪತಿ, ಕುರುಡನಿಗೆ ಕಂಡು ಬರುತ್ತೆ ಅಂತ ಹೇಳಿದರು. ಮೂಕ ಮಾತಾಡ್ತಾರೆ ಅಂತ ಹೇಳಲಿಲ್ಲ, ವಾಕ್ಪತಿ ಅದು ಭಾರಿ ಮುಖ್ಯ. ಕುರುಡ ಏನು ಮಾತಾಡಿದ್ರು ನಾಲ್ಕು ಮಾತಾಡ್ಬಿಟ್ಟು ಸದ್ಯ ಮೂಕ ಅಂತ ಅನಿಸ್ಕೊಳ್ಳಿಲ್ಲ, ಸಂತೋಷ ಆಗಿಬಿಡುತ್ತೆ. ಆದರೆ ಮೂಕನ ಬರೀ ಮಾತಾಡೋದಿಲ್ಲ, ವಾಕ್ಪತಿ ಆಗ್ತಾನೆ ಅಂದರೆ ವಾಕ್ಪತಿ ಅಂದರೆ ಬೃಹಸ್ಪತ್ಯಾಚಾರ್ಯರು ಅಂತ ಅರ್ಥ. ಭಾರಿ ವಾಗ್ಮಿ ಆಗ್ತಾನೆ, ಅಷ್ಟೇ ಅಲ್ಲ ಶಾಸ್ತ್ರೋಚಿತ ಮಾತಾಡ್ತಾನೆ. ಮತ್ತೆ ಏನು ಜೋರ ಒದರೆ ಕುದು ಆ ರೀತಿ ಮಾತಾಡೋದಿಲ್ಲ. ಬೃಹಸ್ಪತ್ಯಾಚಾರ್ಯ ವೇದ ಘೋಷ ಮಾಡ್ತಕ್ಕಂಥವರೇ ಹೊರತು ಏನೋ ಮಾಡೋರಲ್ಲ. ಆ ಅರ್ಥದಲ್ಲಿ ಭಾಳ ಶ್ರೇಷ್ಠವಾದ ಮಾತುಗಳನ್ನು ಹೇಳ್ತಾರೆ. ಇದರಿಂದ ನಮಗೆ ಗೊತ್ತಾಗೋದು ಮಧ್ವ ಸಿದ್ಧಾಂತದ ಅನುಸರಣೆಯಿಂದ ತತ್ವಜ್ಞಾನ ಅಂದ್ರೆ ಒಂದೇ, ಮಧ್ವ ಸಿದ್ಧಾಂತ ಅಂದ್ರೆ ಒಂದೇ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮ ಏವಹಿ. ಆದ್ದರಿಂದ ಮಧ್ವ ಸಿದ್ಧಾಂತ ಬೇರೆ, ತತ್ವಜ್ಞಾನ ಬೇರೆ ಅಲ್ಲ. ಇನ್ನು ತತ್ವಜ್ಞಾನ ಅಂದರೆ ಮಧ್ವ ಸಿದ್ಧಾಂತನೇ ಅರ್ಥ. ಅದು ಹೇಗೆ? ಮಧ್ವ ಸಿದ್ಧಾಂತ ವಿಷ್ಣು ಸರ್ವೋತ್ತಮತ್ವ ಹೇಳುತ್ತೆ. ತತ್ವಜ್ಞಾನ ಶಬ್ದಕ್ಕೆ ಅರ್ಥನೇ ವಿಷ್ಣು ಸರ್ವೋತ್ತಮತ್ವ ಅಂತ ಹೇಳಿ. ಎಲ್ಲಿ ಬಂದಿದೆ? ವಿಷ್ಣು ಸಹಸ್ರನಾಮದಲ್ಲಿ ತತ್ವಂ ತತ್ವ ವಿವೇಕಾತ್ಮ. ವಿಷ್ಣುವಿನ ಹೆಸರು ತತ್ವ ಅಂತ ದೇವರಿಗೆ ಹೆಸರು, ವಿಷ್ಣುವಿನ ಹೆಸರು ತತ್ವ. ಸೊ ತತ್ವಜ್ಞಾನ ವಿಷ್ಣು ಜ್ಞಾನ, ವೈಷ್ಣವತ್ವನೇ ತತ್ವಜ್ಞಾನ, ಬೇರೆ ತತ್ವಜ್ಞಾನನೇ ಅಲ್ಲ. ವಿಷ್ಣು ಸಹಸ್ರನಾಮ ಬಂದವರಿಗೆ ತತ್ವಜ್ಞಾನ ಯಾವುದು ಅಂತ ಹೇಳೋ ಕಾರಣನೇ ಇಲ್ಲ, ಅದರಲ್ಲಿ ಅರ್ಥ ಬಂದೋಗ್ಬಿಟ್ಟಿದೆ. ಈಗ ವಿಷ್ಣು ಹೇಳಿದ್ದು ತತ್ವಜ್ಞಾನ, ವಿಷ್ಣುವನ್ನು ಹೇಳೋದು ತತ್ವಜ್ಞಾನ. ಅಂದ ಮೇಲೆ ಯಾರಿಗೂ ಕೂಡ ಯಾವ ಸಮಯದಲ್ಲೂ ಕೂಡ ಅವರಿಗೆ ತಪ್ಪು ತಿಳುವಳಿಕೆಗೆ ಅವಕಾಶವೇ ಇಲ್ಲ. ಆದ ಅರ್ಥದಲ್ಲಿ ಏನು ಪ್ರಯೋಜನ? ನಮ್ಮ ಜನಕ್ಕೆ ಇವತ್ತು ಶಾಸ್ತ್ರ ಓದೋದಕ್ಕೆ ಆಸಕ್ತಿ ಇಲ್ಲ, ಏಕೆಂದರೆ ಅವ್ರಿಗೆ ಮಹತ್ವ ಗೊತ್ತಾಗಿಲ್ಲ. ಸಿದ್ಧ ಏನು ಉಪಯೋಗ ಆಗುತ್ತೆ? ಏನು ಪ್ರವಚನ ಮಾಡ್ಬೋದು, ನಾಲ್ಕು ಕಡೆಗೆ ಅಲಂಕಾರಕ್ಕೆ ಕರಿಬಹುದು, ಈ ರೀತಿ ತಿಳ್ಕೊಂಡ್ಬಿಡ್ತಾರೆ. ವರ್ಷಕ್ಕೆ ಮೂರು ಸಹ ಅಲಂಕಾರ ಹೋಗೋದಕ್ಕಿಂತ ಐ ಟಿ ಬಿ ಬರುತ್ತಲ್ಲ, ಆ ಥರ ಯೋಚನೆ ಮಾಡ್ತಾರೆ. ಮಧ್ವ ಸಿದ್ಧಾಂತದಿಂದ ಒಂದೆರಡು ಪ್ರಯೋಜನ ಅಲ್ಲ, ಅದರಿಂದ ಬರುವ ಪ್ರಯೋಜನ ಬೇರೆ ಯಾವುದರಿಂದನೂ ಬರೋದಿಲ್ಲ. ಅದನ್ನು ಹೇಳಬೇಕಾಗಿದೆ. ಇವತ್ತು ಏಕಾದಶಿ ದೊಡ್ಡ ವ್ರತ ಅಂತ ವ್ರತ ಇಲ್ಲ, ಇನ್ಯಾವ ವ್ರತನೂ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅಲ್ಲ. ಬೇರೆ ಯಾವ ವ್ರತ ಮಾಡಬೇಕಾದ್ರೂ ಅದನ್ನು ಮಾಡಿದರೆ ಮಾತ್ರ ಎಲಿಜಿಬಿಲಿಟಿ, ಅದಕ್ಕೆ ಏಕಾದಶಿ ವ್ರತ ಮಧ್ವ ಸಿದ್ಧಾಂತ ಹಾಕಿ. ಇವತ್ತು ಎಲ್ಲ ವ್ರತಗಳ ಹಿಂದೆ ಹೇಗೆ ಏಕಾದಶಿ ಇರಬೇಕೋ ಯಾವುದೇ ಮಾತುಗಳ ಹಿಂದೆ ಮಧ್ವ ಸಿದ್ಧಾಂತ ಇರಬೇಕು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಎಂಬುದು ಮೂಲ ಮಂತ್ರ ಅದು. ಆಗ ನಮಗೆ ಮಧ್ವ ಸಿದ್ಧಾಂತದಿಂದ ಏನಾಗುತ್ತೆ ಅಂದರೆ ಆಗದೇ ಇರೋದು ಏನೇನೂ ಇಲ್ಲ, ಅಷ್ಟು ಸಿದ್ಧಿ ಆಗುತ್ತೆ. ಅದನ್ನು ಹೇಳೋದಕ್ಕೆ ನೀನು ಸರಿಯಾಗಿ ಯೋಚನೆ ಮಾಡಿ. ಬ್ರಹ್ಮಸೂತ್ರದ ಫಲಾಧ್ಯಾಯ, ರಾಘವೇಂದ್ರ ಸ್ತೋತ್ರದ ಫಲಶ್ರುತಿ, ಎಲ್ಲ ಒಂದೇ ರೀತಿ ಇರೋದು, ಎಲ್ಲ ಸಿಗುತ್ತೆ ಅಂತ ಅರ್ಥ. ಎಲ್ಲ ಪಾಪ ಪರಿಹಾರ ಕರ್ಮಕ್ಷಯ ಪಾದ, ಎಲ್ಲ ಪಾಪ ಪರಿಹಾರ ಕರ್ಮಕ್ಷಯ ಪಾದದಲ್ಲಿ ಹೇಳುತ್ತಾರೆ. ಸಂಚಿತಕ್ಕೆ ನಾಶ, ಆಗಾಮಿಗೆ ಲೇಪ ಇಲ್ಲ, ಪ್ರಾರಬ್ಧ ಅನುಭವಿಸ್ಬೇಕು. ಅದು ಸಂದೇ ಇಲ್ಲಿ ನಡೆದಿರೋದು ಹಾಗೆ. ಏನೇನು ರಾಯರು ಕಡಿತಾರೆ ಅದಿಷ್ಟು ಅನಿಷ್ಟವನ್ನೆಲ್ಲ ಕಡದು ಹಾಕ್ತಾರೆ. ಅಂದರೆ ರಾಯರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ದೀನಂ ದೂನಂ ಮನಾಥಂ ಶರಣಾಗತಂ ಏನಂ ಮೋಚಯ ಅಂಥೇಳಿ ವಾಯುದೇವರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ರಾಯರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಸರಿಯಾದ ಅರ್ಥ ಮಾಡಿಕೊಂಡ್ರೆ ಎಲ್ಲ ಫಲಶ್ರುತಿ ಎಲ್ಲದಕ್ಕೂ ಇರೋದು ಅಂತೆ. ಬ್ರಹ್ಮಸೂತ್ರದ ಫಲಾಧ್ಯಾಯ ಎಲ್ಲದಕ್ಕೂ ಕೂಡ ಮೂಲಭೂತವಾದದ್ದು. ಅದಕ್ಕೆ ಎಷ್ಟೋ ಜನ ಬ್ರಹ್ಮಸೂತ್ರ ಪಾಠ ಹೇಳ್ಬೇಕಂದ್ರೆ ಫಲಾಧ್ಯಾಯ ಹೇಳಿಬಿಡ್ತಾರೆ, ಮಧ್ಯೆ ಫಲಾಧ್ಯಾಯ ಶುರು ಮಾಡಿಬಿಡ್ತಾರೆ. ಜಿಜ್ಞಾಸಾದಿಗಳನ್ನು ಶುರು ಮಾಡೋದಿಲ್ಲ, ಫಲಾಧ್ಯಾಯ ಶುರು ಮಾಡಿದರೆ ಪಾಠಕ್ಕೆ ಮುಂದೆ ಸರಿಯಾಗಿ ಬರ್ತಾರೆ ಅಂತ ಅರ್ಥ. ಫಲಕ್ಕೆ ಹೇಳಿದ ಮೇಲೆ ದೊಡ್ಡದಾಗಿ ಹಾಕಿರ್ತಾರೆ, ಆಗ ತೀರ್ಥಪ್ರಸಾದ ಉಂಟು ಅಂತ ಹಾಕಿಬಿಟ್ರೆ ಆಗ ಜನಗಳು ಓ ಕಾಯ್ತಿರ್ತಾರೆ. ಅಥವಾ ಅಷ್ಟೊತ್ತಿಗಾರು ಬರ್ತಾರೆ, ಕೊನೆ ಪಕ್ಷ ನಮ್ಮ ಜನ ಬುದ್ಧಿವಂತರು ಅದೇ ಹೊತ್ತಿಗೆ ಬಂದುಬಿಡ್ತಾರೆ, ಹೊರತು ಮೊದಲು ಬರೋದಿಲ್ಲ. ಬೇಡ ಅಷ್ಟಕ್ಕಾರು ಬಂದಿರಲ್ಲ, ಕೊನೆ ಪಕ್ಷ ಅಷ್ಟಾರು ಸಿದ್ಧಿ ಬರುತ್ತಲ್ಲ ಅಂತೇಳಿ ಜನಗಳಿಗೆ ಫಲ ಹಾಕೋ ಪದ್ಧತಿ ಬಂದಿರೋದೇ ಹಾಕಿ. ಸೊ ಬ್ರಹ್ಮಸೂತ್ರಗಳ ಫಲಾಧ್ಯಾಯದ ಒಂದು ಭಾಗ ಪುರುಷಾರ್ಥೋ ಅರ್ಥಶಬ್ದಾದಿತಿ ಪಾದರಾಯಣ ಅನ್ನೋ ಮಾತು ಬಹಳ ಮುಖ್ಯವಾದ ಮಾತು. ಅದನ್ನು ಅನುಭಾಷ್ಯದಲ್ಲಿ ಆಚಾರ್ಯರು ಸರ್ವೇಪಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವನ ಸಂಶಯ, ಎಲ್ಲ ಪುರುಷಾರ್ಥಗಳು ಕೂಡ ಸ್ಯುಃ ಏವ ಸಿದ್ಧಿ ಆಗೇ ಆಗುತ್ತೆ. ಧರ್ಮ ಬೇಕಾ, ಅರ್ಥ ಬೇಕಾ, ಕಾಮ ಮೋಕ್ಷ, ನಾಲ್ಕು ಇರದೆ ನಾಲ್ಕು ಪುರುಷಾರ್ಥ. ನಾಲ್ಕು ಪುರುಷಾರ್ಥದಲ್ಲಿ ಏನು ಬೇಕೋ ಅದೆಲ್ಲ ಕೂಡ ತತ್ವಜ್ಞಾನದ ಸಿಗುತ್ತೆ, ಅದು ಗೊತ್ತಾಗ್ಬೇಕು ನಮ್ಮಲ್ಲೇ. ಇವತ್ತು ಚೆನ್ನಾಗಿ ಓದಿಬಿಡು, ಒಳ್ಳೆ ಮನೆ ನೋಡಿದೆ, ಮನೆ ಕಟ್ಟಬೇಕಾ, ಚೆನ್ನಾಗಿ ಓದು ಅಂತ. ಮನೆ ಕಟ್ಟು ಸಿಮೆಂಟ್ ತೊಗೊಂಬ ಅಂತ ಹೇಳೋದಿಲ್ಲ, ಚೆನ್ನಾಗಿ ಓದು. ನೀ ಕಾರ್ ತೊಗೋಬೇಕಾ, ಚೆನ್ನಾಗಿ ಓದು ಅಷ್ಟೆ. ಆಮೇಲೆ ಏನು ಮಾಡಬೇಕು ನೀನು, ದೊಡ್ಡ ಭಾರಿ ಶ್ರೀಮಂತಿಗೆ ಬೇಕಾ, ಓದು. ಒಂದೇ ಉತ್ತರ, ಓದು. ಓದಿದ್ರೆ ಏನಾಗುತ್ತೆ, ಎಲ್ಲ ಸಿಗುತ್ತೆ. ವಾರಾನ್ನದ ಹುಡುಗ ಅನಾಥ, ಕೆಲಸ ತಂದೆ ಇರೋದೆಲ್ಲ, ತಾಯಿ ಇರೋದಿಲ್ಲ, ಅವನಿಗೆ ಕೈ ಕಾಲು ಮೃದೋಗಿರ್ತವೆ, ಇಷ್ಟೊತ್ತಲ್ಲ ಹ್ಯಾಂಡಿಕ್ಯಾಪ್ಡ್ ಆಗಿರ್ತಾರೆ, ಆದರೆ ಓದ್ತಾನೆ. ಈ ಗೆಟ್ಸ್ ಎವರಿಥಿಂಗ್, ಭಾಳ ಆಶ್ಚರ್ಯ ಅದು. ಕೂತಲ್ಲೇ ಪ್ರತಿಯೊಂದು ಸಿಕ್ಕಿಬಿಡುತ್ತೆ. ಅಂದರೆ ಓದು, ಲೌಕಿಕ ಓದಿಗೆ ಎಷ್ಟು ಶಕ್ತಿ ಇದ್ದರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ. ಇದನ್ನು ಬ್ರಹ್ಮಸೂತ್ರ ಹೇಳಿರೋದು, ಎಲ್ಲ ಶಾಸ್ತ್ರ ಹೇಳೋದು, ಆಚಾರ ಸಿದ್ಧಾಂತ ಹೇಳೋದು, ಅದನ್ನು ಹರಿಕಥಾಂಶ ಪರಿಸರಿಸಂದಿರೋ ಅದನ್ನೇ ಹೇಳೋದು. ಪ್ರತಿಯೊಂದರಲ್ಲೂ ಏನು ಫಲ ಬೇಕಾದ್ರೂ ಸಿಗುತ್ತೆ ನಿಮಗೆ. ಆ ರೀತಿ ಯಾವ ಕೋರ್ಸ್ಗೂ ಫಲಶ್ರುತಿ ಹಾಕೋದಿಲ್ಲ. ಪ್ರತಿದಿನ ಏನು ಓದ್ತಾರೆ, ನಿಮ್ಗೆ ಕಂಡುಕೊಳ್ಳೋಕೆ ಬರುತ್ತೆ ಅಂತ ಹಾಕಿರ್ತಾರೆ. ಕೊನೆಗೆ ಇಂಜಿನಿಯರ್ ಆದ ಕಂಡುಕೊಡ್ಬೋದು ಅಂತ ಯಾರ್ಯಾರು ಹಾಕೋದಿಲ್ಲ. ಕಾಮರ್ಸ್ ಓದ್ದವರಿಗೆ ನಿಮಗೆ ಮೂಕರನ್ನು ಮಾತಾಡ್ಸೋಕೆ ಬರುತ್ತೆ ಅಂತ ಹೇಳೋದಿಲ್ಲ. ಸಿಕ್ಕಾಕೊಟ್ರೆ ಮಾತಾಡೋ ಮೂಕರ ಆಗ್ತಾರೆ ಅಷ್ಟೇ, ಬೇಜಿತಿ ಆಗುತ್ತೆ ಅಷ್ಟೇ, ಮಾತಾಡೋಕ್ಕೆ ಬರೋದಾಗ ಆಗ್ತಾರೆ, ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ರೆ. ಫಲಶ್ರುತಿ ಎಲ್ಲದಕ್ಕೂ ಅದು ಒಂದೊಂದೇ ಫಲಶ್ರುತಿ ಹೇಳ್ತಾರೆ. ಅದು ಮೆರಿಟ್ ಬಂದರೆ, ಇದು ಬಂದರೆ ಮುಂದೆ ಬೇಕಾದ ಕಂಡೀಷನ್ಸ್ ಇದೆ. ಇಂಜಿನಿಯರಿಂಗ್ ಓದಲು ಇಂಜಿನಿಯರ್ ಆಗೋದಿಲ್ಲ, ಎಷ್ಟೊತ್ತ ಬೇರೆ ಬೀಜಕ್ಕೆ ಹೋಗಿಬಿಡ್ತಾರೆ, ಯಾಕೆಂದರೆ ಅಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳ್ತಾರೆ. ಮೆಡಿಕಲ್ ಓದ್ದವರು ಎಷ್ಟೋ ಜನ, ನಿಮಗೆ ಗೊತ್ತಿಲ್ಲ, ಮೆಡಿಕಲ್ ಓದ್ದವರು ತುಂಬ ಜನ ವ್ಯವಸಾಯ ಮಾಡೋರು ಇರ್ತಾರೆ ಮೆಡಿಕಲ್ ಓದ್ಬಿಟ್ಟು, ಅಲ್ಲಿ ಸೈನ್ ಆಗಲಿ ಇದಕ್ಕೆ ಬಂದೆ ಅಂತ ಹೇಳ್ತಿರ್ತಾರೆ. ಅದು ತತ್ವಜ್ಞಾನ ಆಗಲ್ಲ. ಪ್ರತಿಯೊಂದು ಸಿದ್ಧಿಯನ್ನು ಕೊಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಇದಿಷ್ಟು ಶಾಸ್ತ್ರ ಹೇಳಿದೆ, ಆದರೆ ಶಾಸ್ತ್ರದಲ್ಲಿದೆ, ಜನಕ್ಕೆ ಗೊತ್ತಾಗಬೇಕಾಗಿ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಇವತ್ತು ನಾವು ಫ್ರಿಡ್ಜ್ ಆಗಿರುತ್ತೆ, ಹೀಗಿರುತ್ತೆ, ಗಂಟೆಗಟ್ಟಲೆ ಲೆಕ್ಚರ್ ಹೊಡೆದ್ರೆ ಫ್ರಿಡ್ಜ್ ಅದನ್ನು ಹಾಕಿ ತೋರಿಸ್ಬಿಟ್ರೆ ಗೊತ್ತಾಗ, ಓ ಹೀಗಿರುತ್ತಾ. ಫ್ಯಾನು ಹೀಗಿರುತ್ತೆ, ಹಾಕಿ ತೋರಿಸಿದ್ರೆ ತಕ್ಷಣ ಗೊತ್ತಾಗುತ್ತೆ. ಪವಾಡ ಅಂದರೆ ಅದೇ, ಅದನ್ನು ತೋರಿಸ್ಕೊಡೋದೇ ಪವಾಡ. ಸೈನ್ಸಿನ ಅಪ್ಲಿಕೇಶನ್ ಟೆಕ್ನಾಲಜಿ ಹೇಗೋ, ತತ್ವಜ್ಞಾನದ ಅಪ್ಲಿಕೇಶನ್ನೇ ಮಹಿಮೆ ಅದು. ಅದನ್ನು ತೋರಿಸ್ಕೊಡ್ತಾರೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ನಿಮಗೆ ಸೈನ್ಸಿನ ಬೇಸಿಸನ್ನು ಎಕ್ಸ್ಪ್ಲೇನ್ ಮಾಡಬಹುದು, ಈ ಶಾಸ್ತ್ರದ ಬೇಸಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಭಗವಂತನ ಮಹಿಮೆ ಅದು. ಭಗವಂತನ ತಿಳಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಹಾಗೇನೆ ಹೂ ನೋಸ್, ಮಳೆ ಬರೋದಿಲ್ಲ ಅನ್ಕೊಂಡಿರ್ತೀವಿ, ಜೋರ ಮಳೆ ಹೊಡೆಯುತ್ತೆ, ಛತ್ರಿ ಬಿಟ್ಟು ಹೋಗಿಬಿಡ್ತಾರೆ, ದೇವರಾಣಿ ಮಳೆ ಬರುತ್ತೆ, ಅವತ್ತು ಬರೋ ಹುಚ್ಚಾಬಟ್ಟೆ ಮಳೆ ಬಂದ್ಬಿಡುತ್ತೆ, ಸಿಕ್ಕಾಬಟ್ಟೆ ಮೋಡ ಎಲ್ಲ ತಯಾರು ಬರ್ತಾರೆ, ಒಂದು ಹನಿ ಮಳೆ ಬರೋದಿಲ್ಲ. ಅಂದರೆ ದೇವರ ಶಕ್ತಿ ಎರಡನ್ನೂ ತೋರಿಸ್ತಾರೆ, ಹೇಗೆ ಮಾಡಬಹುದು ಹೇಗೆ ಮಾಡೋದಿಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂಬಿ ಸಮರ್ಥ ಅನ್ನೋದಕ್ಕೆ ಸಾಕ್ಷಿ. ಸೈನ್ಸ್ನಲ್ಲಿ ಹೇಳೋದಕ್ಕೆ ಬರುತ್ತೆ, ಹೀಗಾದರೆ ಹೀಗಾಗುತ್ತೆ, ಶಾಸ್ತ್ರ ಹೇಳೋಕ್ಕೆ ಬರೋದಿಲ್ಲ. ಅದೇ ದೇವರ ಮಹಿಮೆ. ಸತ್ತವ್ರು ಬದುಕ್ತಾರೆ, ಪರಿಶುದ್ಧರಾದರೆ ಬಯಸ್ತೇವೆ ಭಗವಂತ, ಪರಿಶುದ್ಧರಾದ್ರನ್ನು ಭಗಿಸ್ತೇವೆ. ಆ ದೊಡ್ಡ ಪವಾಡ ಅದು, ಒಂದು ಕೃಷ್ಣ ಮಾಡಿದ ಪವಾಡ. ರಾಮದೇವರು ಎಷ್ಟು ಕೋಟಿ ಕೋಟಿ ಕಪಿಗಳು ಸತ್ತೋಗಿದ್ದರು, ಕೋಟಿ ಕೋಟಿ ಕಪಿಗಳು. ಅಲ್ಲಿ ಎರಡು ರೀತಿ ಮಾಡಿದರು. ಒಂದು, ಹನುಮಂತನ ಕೈಲಿ ಬದುಕಿಸಿದರು, ನಂಬರ್ ಒನ್, ತಾವೇ ಬದುಕಿಸಿದರು. ನಂಬರ್ ಟು, ಅದು ನಮ್ಮ ತುಂಬ ಜನಕ್ಕೆ ರಾಮದೇವರೇ ಬದುಕಿಸಿದ್ದು ಗೊತ್ತಿಲ್ಲ. ಭಾಳ ಜನಕ್ಕೆ ರಾಮಾಯಣ ಕೇಳಿದಾಗ ಸಂಜೀವನ ಪರ್ವತದ ಕೇಳಿರ್ತಾರೆ, ತಂದಿದ್ದು ಎಲ್ಲ ಬದುಕಿದ್ರು ಅಂತೇಳಿ. ಆದರೆ ಅದೇ ಅವನು ಇಂದ್ರಜಿತ್ತು, ಮತ್ತೊಮ್ಮೆ ಎಲ್ಲ ಕಪಿಗಳನ್ನು ಕೂಡ ನಾಗಾಸ್ತ್ರದ ಹೊಡೆದಾಕಿಬಿಡ್ತಾರೆ. ಮೊದಲನೇ ಸರ್ತಿ ಕಟ್ಟಿದಾಗ ಗರುಡ ಬಂದು ಬರ್ತಾನೆ, ಹಾವುಗಳು ಬಿಟ್ಟು ಹೋಗಿಬಿಡ್ತಾರೆ. ಎರಡನೇ ಸರ್ತಿ ಸತ್ತವರನ್ನು ಹನುಮಂತ ದೇವರು ಬದುಕಿಸ್ತಾರೆ. ಮೂರನೇ ಸರ್ತೆ ರಾಮದೇವರು ಹನುಮಂತಗೂ ಹೇಳೋದಿಲ್ಲ, ಗರುಡನಿಗೂ ಹೇಳೋದಿಲ್ಲ, ತಾವೇ ಬಾಣ ಹೊಡಿತಾರೆ. ಬಾಣ ಹೊಡೆದು ಸತ್ತೋಗ್ಬೇಕು, ಸತ್ತವರು ಬದುಕ್ತಾರೆ, ಆ ರೀತಿ ಬಾಣ ಹೊಡಿತಾರೆ ರಾಮದೇವರು. ಅದಕ್ಕೆ ವಿಜ್ಞಾನಾಸ್ತ್ರವನ್ನಾಗಿ ಮಾಡಿದರು ಅಂತ ರಾಮಾಯಣದಲ್ಲಿ ಬರ್ತದೆ. ಆಚಾರ್ಯ ಸ್ಪಷ್ಟ ಬರೀತಾರೆ, ರಾಮದೇವರು ಬದುಕಿಸಿದ ಕಥೆ ಬರ್ತದೆ. ಅಷ್ಟೇ ಅಲ್ಲ, ಯುದ್ಧ ಎಲ್ಲ ಮುಗಿದೋಗಿರ್ತದೆ. ಮೊದಲೇ ಸರ್ತಿ ಸತ್ತವರನ್ನು ಮೊದಲೇ ಸರ್ತಿ ಹನುಮಂತ ಸಂಜೀವನ ತಂದಾಗ ಬದುಕಿಸ್ತಾರೆ. ಎರಡನೇ ಸರ್ತಿ ಸತ್ತವರನ್ನೆಲ್ಲ ಮತ್ತೊಮ್ಮೆ ಲಕ್ಷ್ಮಣಿಗೆ ಗೊತ್ತು, ಇನ್ನೊಂದು ಸರ್ತಿ ಸಂಜೀವನ ತಂದಾಗ ಅವರು ಬದುಕ್ತಾರೆ ಮತ್ತೆ. ಆಮೇಲೆ ಯುದ್ಧ ನಡೀತದೆ, ಮತ್ತೆ ಸಾಯ್ತಿರ್ತಾರೆ. ಅವರನ್ನು ರಾಮದೇವರು ಯಮದೇವರನ್ನು ಕರೆದ್ರಂತೆ, ಯಮದೇವ್ರ ಮುಂದೆ ನಿಂತ್ಕೋತಾರೆ, ಸತ್ತವರೆಲ್ಲ ಬದುಕಿಸಿಲ್ಲ ಇಡೀ ಅಂತ ಹೇಳ್ತಾರೆ. ರಾಮದೇವ್ರು ಯಾರಂತ ಗೊತ್ತಾಯ್ತಲ್ಲ, ಸತ್ತವರೆಲ್ಲ ಬದುಕಿ ಬರಬೇಕೀಗ ಎಲ್ಲರೂ ಬರ್ತಾರೆ. ತಥಾಮೃತಾನ್ ರಾಘವ ಆನಿನಾಯ ಆಚಾರ್ಯರ ಮಾತು, ಸತ್ತವರೆಲ್ಲ ಬದುಕಿಸ್ಬಿಡ್ತಾರೆ. ಅಂದರೆ ಕಪಿಗಳ ಸಂಖ್ಯೆ ಯುದ್ಧ ಪ್ರಾರಂಭ ಮಾಡೋ ದಿವಸ ಎಷ್ಟಿತ್ತು ಅಷ್ಟೇ ಇತ್ತು ಯುದ್ಧ ಬಂದ್ಮೇಲೂ ಕೂಡ, ಗೊತ್ತಾಯ್ತಾ. ಲಾಸ್ ಇಲ್ಲ, ಫಾರ್ ನೋ ಲಾಸ್ ಇದ್ದಾಗ, ಫಾರ್ ನೋ ಲಾಸ್ ರಾಮದೇವರು ಯುದ್ಧ ಗೆದ್ದೇನೆ, ಫಾರ್ ನೋ ಲಾಸ್ ರಾವಣ ಫುಲ್ ಲಾಸು ಸೋತೋಗ್ತಾರೆ, ಲೈಫು ಲಾಸು ಎಲ್ಲ ಲಾಸ್. ಇದರಿಂದ ನಮ್ಗೆ ಅರ್ಥ ಆಗೋದು ಏನಂದರೆ, ದೇವರನ್ನು ನಂಬಿದ್ದವರು ಎಂದೂ ಸಾವಿಲ್ಲ, ಬದುಕ ಸಾಕ್ಷಿ ಇದು. ಕೃಷ್ಣ ಮೃತಪುತ್ರನ ಬದುಕಿಸ್ತಾನೆ, ದೇವಕಿ ಮಕ್ಕಳನ್ನು ಬದುಕಿಸ್ತಾನೆ, ಆ ವಿಪ್ರ ಪುತ್ರನ ಬದುಕಿಸ್ತಾನೆ, ಎಷ್ಟು ಜನ ಬದುಕಿಸ್ತಾನೆ ಕೃಷ್ಣ ಅಂತ ಅರ್ಥ ಮಾಡಿಕೊಂಡ್ರೆ, ಕೃಷ್ಣನಾಗಿ ಬದುಕಿಸಿದ, ಅಲ್ಲಿ ರಾಮನಾಗಿ ಬದುಕಿಸಿದ, ವೇದವ್ಯಾಸರಾಗಿ ಸತ್ತವರೆಲ್ಲ ಒಂದು ದಿವಸ ಬರಬೇಕು ಕುರುಕ್ಷೇತ್ರದ, ಎಷ್ಟು ಜನ ಸತ್ತಿರ್ತಾರೆ ಅಷ್ಟು ಜನ ಬದುಕಿ ಬರಬೇಕು ಆ ರೀತಿ ಮಾಡ್ತಾರೆ. ಹಿಂದೆ ಹೇಳಿದೆ ಆಶ್ರಮವಾಸಿಕ ಪರ್ವ ಮಹಾಭಾರತದಲ್ಲಿ ಧೃತರಾಷ್ಟ್ರ ಗಾಂಧಾರಿ ಕೇಳ್ತಾರೆ ಏನು ಬೇಕು ಅಂದರೆ ಸತ್ತವ್ರು ಬದುಕಬೇಕು. ಆವಾಗ ಎಷ್ಟು ಜನ ಬದುಕಬೇಕು ಯುದ್ಧದಲ್ಲಿ ಸತ್ತವರೆಲ್ಲ, ದುರ್ಯೋಧನಾದಿಗಳು ಬರ್ತಾರೆ, ಅಭಿಮನ್ಯು ಬರ್ತಾನೆ, ಅದೇ ಪ್ರತಿಯೊಬ್ಬ ಒಂದು ಆನೆ ಕುದುರೆ ಬರುತ್ತೆ, ಅರ್ಥ ಇನ್ನೇನು ಹೇಳಬೇಕು, 18 ಚೌಳಿ ಸನ್ನೆ ಬದುಕು ಬರುತ್ತೆ. ವೇದವ್ಯಾಸರು ಬದುಕಿಸಿ ತೋರಿಸ್ತಾರೆ, ಅದೇ ವೇದವ್ಯಾಸ ರೂಪದಿಂದ ಬದುಕಿಸಿದ್ದು ರಾಮರೂಪದಿಂದ ಕೃಷ್ಣ ರೂಪದಿಂದ ಮಾಡ್ತಾ ತಾನು ಸತ್ತವನ್ನು ಬದುಕಿಸ್ತೇನೆ ಭಗವಂತ ತೋರಿಸಿಕೊಟ್ಟ, ಇದು ನಡೀತು. ರಾಮದೇವರು ತೋರಿಸಿದ್ರು, ಹನುಮಂತನಿಂದ ಸಾಧ್ಯ ಅಂತ ತೋರಿಸಿಕೊಟ್ರು. ಆಚಾರ್ಯರಂತ ಕೃಷ್ಣಾಮೃತ ಮಾನವ ಬರೆದಿದ್ದೆ ಸತ್ವವನ್ನು ಬದುಕಿಸ್ಲಿಕ್ಕೆ. ಸಂಸಾರ ವಿಷಪಾನೇನ ಏಮೃತ ಪ್ರಾಣಿನೋ ಹುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರ್ಣವಃ. ನಾನು ಸತ್ವವನ್ನು ಬದುಕಿಸಕ್ಕೆ ಬಂದಿದ್ದೇವೆ ಅಂತ ಆಚಾರ್ಯ ಹೇಳ್ತಾರೆ, ಸತ್ವವನ್ನು ಬದುಕಿಸಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾ ಕೃಷ್ಣಾಮೃತ ಮಾನವ ಬರಕೊಟ್ಟಿದ್ದಾರೆ. ಅದರಿಂದ ಖಂಡಿತ ಸತ್ವವ್ರು ಬದುಕ್ತಾರೆ. ಎರಡು ಸರ್ತಿ ಹೇಳ್ತಾರೆ ಆ ಮಾತನ್ನು, ಒಂದು ಸಲ ಸಂಸಾರ ವಿಷಪಾನೇನ ಏಮೃತ ಪ್ರಾಣಿನೋ ಹುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರ್ಣವಃ ಒಂದು ಸಲ, ಇನ್ನೊಂದು ಸಲ ಆರಂಭದಲ್ಲೇ ತಾಪತ್ರೇಣ ಸಂತಪ್ತ ಯದೇತದ್ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇತಸ್ಯ ಕೃಷ್ಣಾಮೃತ ಮಹಾರ್ಣವಂ. ಎರಡು ಸರ್ತಿ ಹೇಳ್ತಾರೆ, ತಾಪತ್ರಯದಿಂದ ಬೆಂದು ಹೋಗಿರ್ತಕ್ಕಂಥ ಜನಗಳನ್ನು ನಾನು ಸುಖವಾಗಿರ್ತಕ್ಕಂಥ ಗ್ರಂಥ ಬರೆದಿದ್ದೇನೆ ಅಂಥೇಳಿ, ಸತ್ವವನ್ನು ಬದಸಲಿಕ್ಕೆ ಅಂತ ಗ್ರಂಥ ಹೇಳ್ತಾರೆ. ಇವತ್ತು ಅದು ಓದಿದ್ರಿಂದ ಸಾಹಿತ್ಯವೆಂಚನ ಅಂತಾರೆ ಅಂತ ಮೂರ್ಖರಿದ್ದಾರೆ. ಶಾಸ್ತ್ರ ಓದಿದ್ರೆ ಅಯ್ಯೋ ಸಾಹಿತ್ಯವೇ ಅಂತ ಹೆದರ್ಕೊಂಡ್ಬಿಡ್ತಾರೆ ಮೂರ್ಖರು. ನಿಜವಾಗಲೂ ಆಚಾರ್ಯರಾಗಿ ಭೀಮನಾಗಿ ಮಧ್ವಾಚಾರ್ಯರಾಗಿ ಹನುಮಂತನಾಗಿ ಪರಮಾತ್ಮ ತೋರಿಸಿದ, ಹನುಮಂತನ ಕೈಲೇ ಹೇಳಿ ಬದುಕಿಸಿದರು. ರಾಮ ತಾನೇ ಬದುಕಿಸಿದ, ತಾನು ಸ್ವತಂತ್ರ ಅಂತ ತೋರಿಸೋಕ್ಕೆ ತಾನೇ ಬದುಕಿಸಿದ. ಹನುಮಂತೇವರು ತಾವೇ ತರಲಿಕ್ಕೆ ಹೋಗಲಿಲ್ಲ, ರಾಮಾಜ್ಞೇಯ ಹೋಗಿತ್ತು. ಅದಕ್ಕೆ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ರಾಮದೇವರು ಸ್ವತಂತ್ರವಾಗಿ ಮೋಕ್ಷ ಕೊಡ್ತಾರೆ, ಇನ್ನು ವಾಯುದೇವರು ಮಹಾಲಕ್ಷ್ಮಿ ಎಲ್ಲ ದೇವರ ಅನುಗ್ರಹ ಮಾಡಿ ಸಂಪಾದನೆ ಮಾಡಿಸಿ ಮೋಕ್ಷ ಕೊಡ್ತಾರೆ, ಅವರಿಗೆ ಡಿಪೆಂಡೆನ್ಸ್ ಇದೆ. ಅದೇ ರೀತಿಯೇ ಆಚಾರ್ಯರು ವೇದವ್ಯಾಸರು ಕಳಿಸಿಕೊಟ್ಟಿದ್ದು ಬಂದು ಬರೆದ್ರು, ಕೃಷ್ಣಾವತಾರನ ಬರೆದರು, ಅವರು ಕಳಿಸಿಕೊಟ್ಟಿದ್ದಕ್ಕಾದ ಅವರ ಆಜ್ಞೆಯಿಂದ ಬರೆದರು, ಆದ್ದರಿಂದ ಅವರು ಸ್ವಾತಂತ್ರ್ಯನ ಮಾಡೋದಿಲ್ಲ. ಅದನ್ನು ತೋರಿಸಿ ಉಪಲಕ್ಷಣಯ, ಅಲ್ಲಿ ಗರುಡ ಬಂದ ತಕ್ಷಣ ನಾಗಪಾಶಗಳು ಬಿಟ್ಟು ಬದುಕಿದ್ವಲ್ಲ, ಅಂದರೆ ಹರಿವಾಯುಗಳ ಭಕ್ತರು ಕೂಡ ಬದುಕಿಸ್ತಾರೆ ಅಂತ ತೋರಿಸ್ಕೊಟ್ರು. ಹರಿ ಬದುಕಿಸ್ತಾನೆ, ವಾಯುದೇವರ ಮೂಲಕ ಬದುಕಿಸ್ತಾನೆ, ಗರುಡಾದಿಗಳ ಮೂಲಕ ಬದುಕಿಸ್ತಾನೆ ಅಂತ ಹೇಳಿದ್ರಿಂದ ಇಲ್ಲಿ ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು ಅವ್ರ ಮೂಲಕವೂ ಬದುಕಿಸ್ತಾರೆ ಅಂತ ತೋರಿಸ್ಕೊಟ್ರು. ನ್ಯಾಯಾಮೃತ ಕೃಷ್ಣಾಮೃತ ಮಹಾರ್ಣವ ನ್ಯಾಯಾಮೃತ ಗ್ರಂಥ, ಅಮೃತ ಹಾಕಿದರೆ ಸತ್ತವ್ರು ಬದುಕ್ತಾರೆ, ಆದ್ದರಿಂದ ನ್ಯಾಯಾಮೃತ ಓದಿದ್ರು ಬದುಕ್ತಾರೆ ಅಂತ ಆಯ್ತಲ್ಲ. ಅದೇ ರೀತಿ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಿಂದ ಬದುಕ್ತಾರೆ, ನ್ಯಾಯಸುಧ ಚೈತೀರ್ಥರ ಸುಧ ಅಮೃತ ಅದರಿಂದ ಬದುಕ್ತಾರೆ. ಹೀಗಾಗಿ ಶಾಸ್ತ್ರ ಮತ್ತು ಅಮೃತವಾದ್ದರಿಂದ ಇರ್ತಕ್ಕಂಥ ಗುರುಗಳ ಮೂಲಕ ಕೂಡ ಭಗವಂತ ಬದುಕಿಸ್ತಾನೆ. ಅದಕ್ಕೆ ರಾಯರು ಸತ್ತವರನ್ನು ಬದುಕಿಸಿ ತೋರಿಸಿದರು. ಮನುಷ್ಯ ಸಾಯ್ಬೇಕಾದ್ರೆ ಯಾವ ರೀತಿ ಸಾಯ್ತಾನೆ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ನೀರಿತ್ತು ಬಿದ್ದ ಸತ್ತೋಯ್ತು, ಸತ್ತೋಯ್ತು ಮಗು, ಸತ್ತೋದ್ರು ಜನ, ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರು, ಹಾವು ಕಡ ಸತ್ತು, ಎಷ್ಟೋ ಸಾಯಲ ಕಾರಣಗಳಿವೆ. ಆದರೆ ವಿಚಿತ್ರ ಕಥೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬಂದಿರೋ ಕಥೆ, ಅವನು ಮಾವಿನ ರಸಾಯನದಲ್ಲಿ ಬಿದ್ದು ಸಾಯ್ತಾನೆ, ಅದು ಆಶ್ಚರ್ಯ. ರಸ ಅದು ತಿಂಬೋದು, ತಿನ್ನು ಬದುಕೋದು, ಅದರಲ್ಲಿ ಬಿದ್ದು ಸಾಯ್ತಾನೆ, ಬಹಳ ಆಶ್ಚರ್ಯ ಅಂತ. ಬೆಂಕಿ ತಿನ್ನೋದಲ್ಲ, ಹಾವು ತಿನ್ನೋದಲ್ಲ, ಅದು ಕಡಿಸ್ಕೊಂಡು ಸಾಯ್ತಾರೆ, ಬಿದ್ದು ಸಾಯ್ತಾರೆ. ಆದರೆ ಹಣ್ಣು ತಿನ್ನೋದು, ತಿನ್ನೋ ಹಣ್ಣಿನಲ್ಲಿ ಬಿದ್ದು ಸಾಯ್ತಾನೆ ಮನುಷ್ಯ, ಇದು ಮ್ಯಾಜಿಕ್. ಅದು ಆ ಕಥೆಯಲ್ಲೇ ತತ್ವ ಇದೆ. ತಿನ್ನೋ ವಸ್ತು ಅದರಲ್ಲಿ ಮುಳುಗಿದ್ರೆ ಸತ್ತೋಗ್ತಾನೆ, ಅರ್ಥ ಆಯ್ತಾ? ತಿನ್ನೋದು ಅಂದರೆ ಏನು? ಪಂಚೇಂದ್ರಿಯಗಳನ್ನು ಅನುಭವಿಸೋ ವಿಷಯಗಳೇ ನಮಗೆ ಪ್ರಾಣನೂ ತೆಗೆಯುತ್ತೆ ಅಂತ ಹೇಳ್ತಾರೆ. ಒಂದು ಮಾತಿದೆ, ಅತಿ ಆದರೆ ಅನ್ನನೂ ವಿಷ ಅಮೃತನೂ ವಿಷ ಅಂತ ಒಂದು ಮಾತಿದೆ. ಅತಿ ಆದರೆ ಅಂದರೆ ವಿಷಯ ಭೋಗಗಳನ್ನು ಓವರ್ ಆಗಿ ಮಾಡಿದರೆ ಅದರಲ್ಲೂ ಸತ್ತೋಗ್ತಾನೆ ಮನುಷ್ಯ. ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ. ಅದೇ ಮಾತು ಹೇಳಿದ್ದೆ, ಅಮಧುರವಾದ ಪದಾರ್ಥಗಳಿಂದ ಸಾಯ್ತಾನೆ ಅಲ್ಲ, ಮಧುರವಾದ ಪದಾರ್ಥಗಳಿಂದನೂ ಸಾಯ್ತಾನೆ. ಚಾತುರ್ಮಾಸ್ಯ ಹಾಲು ಒಳ್ಳೆಯದು, ಮೂರನೇ ವ್ರತ ತಗೊಂಡ ಸತ್ತೋದ. ಯಾಕೆ? ನಿಷಿದ್ಧ ಆದ. ಅಂದರೆ ಈರುಳ್ಳಿ ತಿಂದ ಬೆಳ್ಳುಳ್ಳಿ ತಿಂದ ಅಲ್ಲ, ಹಾಲು ಕೂಡ ಸಾಯ್ತಾನೆ ಮನುಷ್ಯ ಅಂದರೆ ಹಾಗೋ ಹಾಗೆ. ಅಂದರೆ ಸಾಯೋದಕ್ಕೆ ಹೊರಟ್ರೆ ಯಾವುದು ಸಂಬಂಧ ಇರಬಾರದು, ಸಂಬಂಧವಾದರೂ ಸಾಯ್ತಾನೆ. ಎಷ್ಟು ಸಂಬಂಧ ಇದ್ದರೆ ಒಳ್ಳೆಯದು ಅಷ್ಟಿರಬೇಕು, ಜಾಸ್ತಿ ಮಾಡಿದರೆ ಆಗಲೂ ಸಾಯ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು, ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೇ ಬುಧಃ. ಅದಕ್ಕೆ ವಿಷಯ ಸುಖಗಳಲ್ಲಿ ಅತಿಯಾದ ಆಸಕ್ತಿ ಬೇಡ ಅಂತ ಹೇಳ್ತಾರೆ. ಅತಿ ಆಸಕ್ತಿ ಬೇರೆ, ಅತಿ ಆಸಕ್ತಿ ಬೇರೆ. ಅತಿ ಆಸಕ್ತಿ ಮನುಷ್ಯನ ಕೊಂದಾಗುತ್ತೆ, ಅತಿ ಆಸಕ್ತಿ ಕೊಂದಾಗುತ್ತೆ. ಆದ್ದರಿಂದಾಗಿಯೇ ಅತಿ ಆಸೆ ಬಿಡಬೇಕು. ಮಾವಿನ ಹಣ್ಣಿನಲ್ಲಿ ಮುಳುಗಿ ಹೋಗಿಬಿಟ್ಟ, ಹಣ್ಣು ಒಳಗೆ ಹೋಗ್ಬೇಕು, ಹಣ್ಣೊಳಗೆ ತಾನೇ ಹೋಗಿಬಿಟ್ರೆ ಏನಾಗುತ್ತೆ? ಅದರಿಂದ ಬಿತ್ತೋದು ತಾನೇ ಮುಳುಗಿ ಹೋಯಿತು, ಸತ್ಯ ಹೋಯಿತು. ಆದ್ದರಿಂದ ಮಧುರವಾದ ವಿಷಯ ಸುಖಗಳೇ ನಮ್ಮನ್ನು ಕೊಲ್ಲುತ್ತಾ, ಅದರಿಂದ ಹುಷಾರಾಗಿರಿ. ಸತ್ಯ ದೊಡ್ಡವನಲ್ಲ, ಮಗು. ಮಗು ಅಂದರೆ ಏನು? ಬುದ್ಧಿ ಇಲ್ಲದವರು ಅಂತ. ಅದೇನು ಮಗು ಮಾತಾಡುತ್ತೆ? ಬುದ್ಧಿ ಇಲ್ಲ ಬಿಡಿ ಮಗು. ಮಗು ಒಂದು ಕಾಲು ತುಳಿಯುತ್ತೆ, ಯಾರು ಹೊಡಿಲಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮಗು ಬುದ್ಧಿ ಇಲ್ಲ ಅಂತ ಹೇಳಿಬಿಡ್ತಾರೆ ತಕ್ಷಣ. ಮಗು ಮಾಡೋದು ಬುದ್ಧಿ ಇರೋದಿಲ್ಲ. ಅದೇ ರೀತಿಯೇ ಈ ರೀತಿ ವಿಷಯ ಸುಖಗಳನ್ನು ತಿಳುವಳಿಕೆ ಇಲ್ಲದೆ ಯಾರು ಉಪಯೋಗಿಸ್ತಾರೋ, ಭೋಗಿಸ್ತಾರೋ, ಮಕ್ಕಳಿದ್ದಾಗ ಅವರೆಲ್ಲ ಕೂಡ ತಿಳುವಳಿಕೆ ಇರೋದಿಲ್ಲ. ಅದು ಏನು? ಅದು ಸುಮ್ಮನೆ ಎಲ್ಲೋ ಇಟ್ಟಿದ್ರೆ ಅದ್ರ ಹತ್ರ ತಾನು ಹೋಗಿ ನೀರು ಪ್ರವಾಹ ಹರಿತಿರುತ್ತೆ, ಬಿಡ್ತಾರೆ. ಅದ್ರ ಹತ್ರ ಹೋಗಿ ಬಗ್ಗಿ ನೋಡಿ ತೀರ ಬೈ ಅಷ್ಟು ಬಗ್ಗೆ ನೋಡ್ಬೇಕು, ಮುಳ್ಳು ಬಿಡೋಗಷ್ಟು ತವಕ್ಕ ತಬ್ಬಿ ಸತ್ತೋಗ್ಬಿಡು. ಅಂದರೆ ಮನುಷ್ಯ ಸಾಯ್ಬೇಕಾದ್ರೆ ವಿಷಯಗಳೇ ಕೊಂದು ಹಾಕುತ್ತೆ. ಅದಕ್ಕೆ ಅದ್ರ ಹತ್ರ ಹೋಗೋದಾಗಲಿ, ಟೂ ಮಚ್ ಇನ್ವಾಲ್ವ್ಮೆಂಟ್ ಆಗಲಿ ಇರಬಾರದು. ಇದೆಲ್ಲ ರಾಯರು ಗೀತಾವಿರುತ್ತೆಯಲ್ಲಿ ಬರೆದು ತೋರಿಸಿದ್ದಾರೆ ಆಚಾರ ಸಿದ್ಧಾಂತವನ್ನು. ಸತ್ತೋಯ್ತು. ಆಗ ಮನುಷ್ಯ ಯೋಚನೆ ಮಾಡಿದ, ಇದು ದೊಡ್ಡ ಪವಾಡ ಇದು ರಾಯರು ಮಾಡಿದ್ದು. ಇಂಥ ಕೇಸು ದುಡಿದವ್ರಿಗೆ ಮಾಡೋಕ್ಕೆ ಸಾಧ್ಯ, ಇಷ್ಟವರಿಗೆ ಮಾತ್ರ ಸಾಧ್ಯ. ಅವ್ರು ಏನು ಮಾಡಿದ್ರಾಗ, ಪಾಪನ ಯಜಮಾನ ಭಾರಿ ಹುಷಾರಾಗಿದ್ದ, ಅಕಸ್ಮಾತ್ ಸುದ್ದಿ ಗೊತ್ತಾದರೆ ಎಲ್ಲ ಮೈಲಿಗೆ ಎದ್ದು ಊಟ ಬಿಟ್ಟೆದ್ದು ಹೋಗ್ತಾರೆ. ಅದು ಶ್ರೀಕರಣ ಇವತ್ತು ಶ್ರೀಕರಣಿಯಲ್ಲಿ ಮಗು ಬಿಸಿ ಸತ್ತೋಗಿದೆ. ಈ ಹೋಟ್ಲಲ್ಲಿ ಇಲಿಗಿರಿ ಬಿಸಿ ಸತ್ತು ಅಂದೇ ತಿಂದು ಬರ್ತಾರೆ ಪಾಪ. ಇಲ್ಲಿ ಈಗ ಏನಾದ್ರು ಸತ್ತೋಗಿರೆ ಹೆಗ್ಣ, ಇಲ್ಲಿ ಏನೇನೋ ಸತ್ತೋಗಿರುತ್ತೆ, ಅದು ಹೆಗ್ಣ ತೆಗಿತಾನೆ ಬಡಿಸ್ತಾನೆ ಅಷ್ಟೇ, ತಿಂದು ಬರ್ತಾರೆ. ಆದರೆ ಇವತ್ತು ಅದು ಎಚ್ಚರಿಕೆ ಹೊಡೆದು ಅಂತ ತಮಾಷೆ ಇರೋ ಮಾತದು ಒಂದು. ಎಲ್ಲ ಎದ್ದೋಗ್ಬಿಟ್ರೆ ಕಷ್ಟ ಆದರೆ ಅನೌನ್ಸ್ ಮಾಡಲಿಲ್ಲ ಪಾಪ, ಮುಗಿದೋಯ್ತು. ಇವತ್ತು ಸಾಮಾನ್ಯವಾಗಿ ಮಂತ್ರಾಕ್ಷತೆ ಯಜಮಾನರಿಗೆ ಕೊಡೋದು ಕೊನೆಗೆ, ಮೊದಲು ಬೇರೆಯವರಿಗೆಲ್ಲ ಕೊಟ್ಟು ಯಜಮಾನರು ಕೊನೆಯೇ ಕೊಡ್ತಾರೆ. ರಾಯರೆಲ್ಲರಿಗೆ ಊಟ ಆಗಿ ಹೊರ ಹೋಗ್ತಿರ್ತಾರೆ, ಆ ಯಜಮಾನ ಕರಿ ಅಂತ ಹೇಳಿದರು. ಅವನು ಪಾಪ ದೂರ ನಿಂತ್ಕೊಂಡು ಹತ್ತಿರ ಬರಲಿಲ್ಲ, ಮೈಲಿಗೆ ಅಲ್ಲ ಅವನಿಗೆ ಪಾಪ, ಮೈಲಿಗೆ. ಮಗುವಿನ ತಂದೆ ಮಗು ಸತ್ತೋಗಿದ್ದರಿಂದ ಆಗ ಹತ್ತಿರ ಬಾ ಅಂತ ಕರೆದು, ಇಲ್ಲ ಬರೋದಿಲ್ಲ, ಬರಹಾಗಿಲ್ಲ ನಾನು. ಯಾಕೆ ಏನಾಗಿದೆ? ಆಗ ಹೀಗಾಗಿದೆ ಅಂದರೆ, ಆಯ್ ಹೌದಾ, ಮೊದಲೇ ಹೇಳಿದ್ರೆ ಪಾಪ ಇಷ್ಟ, ನಮ್ಮ ಜನ ಬೈದು ಹೋಗ್ಬಿಡ್ತಾರೆ, ಎಷ್ಟು ಮೈಲಿಗೆ ಮಾಡಿಬಿಟ್ಟೆ, ಹಾಳು ಮಾಡಿ ಬೈದು ಹೋಗ್ಬಿಡ್ತಾರೆ, ರಾಯರು ಹಾಗೆ ಮಾಡಲಿಲ್ಲ, ಸಾಧ್ಯ ಇಲ್ಲ, ಆ ಮಗನ ಕರ್ಕೊಂಡು ಬರೀಲಿ ಅಂಥೇಳಿ. ಯಾತಕ್ಕೆ ಸಿಂಪಲ್ಲ, ಯಾಕೆ ಸಾಧ್ಯ ಇಲ್ಲ? ಇದಕ್ಕೆ ಇದೇ ಅರ್ಥವೇ, ತಿಳುವಳಿಕೆ ಬೇಕು ಇದಕ್ಕೆ. ಏನು ತಿಳುವಳಿಕೆ? ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿವಿ. ಇದು ಸಿದ್ಧಾಂತ. ಅಂದರೆ ಒಳ್ಳೆಯ ಕೆಲಸ ಮಾಡಿದ್ಮೇಲೆ ಕೆಟ್ಟದಾಗೋದಿಲ್ಲ, ಕೆಟ್ಟ ಕೆಲಸ ಮಾಡಿದರೆ ಒಳ್ಳೆಯದಾಗೋದಿಲ್ಲ ಭಗವಂತ ಹೇಳಿದ್ದ. ಮತ್ತು ಮನೆಗೆ ರಾಮದೇವರು ಬಂದಿದ್ದಾರೆ, ಪೂಜೆ ಆಗಿದೆ, ಸಾವಿರ ಜನ ಬ್ರಾಹ್ಮಣರು ಊಟ ಆಗಿದೆ, ರಾಯರ ಹೆಸರು ಹೇಳ್ಕೊಂಡೇ ಸಾವಿರ ಜನ ಊಟ ಮಾಡ್ತಾರೆ. ರಾಯರೇ ಬಂದಾಗ ಎಷ್ಟು ಜನ ಸೇರಿರ್ಬೇಕು? ಚಿಕ್ಕಾಬಳ ಊಟ ಆಗಿದೆ, ಇಂಥ ಕೆಲಸದಲ್ಲಿ ಹೇಗೆ ಸಾವು ಬರುತ್ತೆ? ಈ ಯೋಚನೆ ಬರಬೇಕು. ನಾವು ಮರ್ತು ಬಿಡ್ತೇವೆ, ಅದು ಅಲ್ಲಿ ಮೋಸ ಹೋಗಿಬಿಡ್ತೇವೆ. ಅಯ್ಯೋ ದೇವ್ರ ಕೆಲಸ ಮಾಡಿ ಮೋಸ ಹೋಗಿಬಿಟ್ಟು, ಇನ್ನು ದೇವ್ರ ಕೆಲಸ ಮಾಡಬಾರ್ದು ಅಂದ್ಕೊಂಡ್ಬಿಡ್ತಾರೆ. ತಪ್ಪದು, ದೇವ್ರ ಕೆಲಸ ಮಾಡಿದ್ರೆ ಪರಿಹಾರ ಆಗುತ್ತೆ ಹೊರತು ಬೇರೆ ಅಲ್ಲ. ಹಿಂದೆ ಹೇಳಿದ್ದೆ ನಾನು, ಸರ್ವಮೂಲ ಬಿಡುಗಡೆಯಾದ ಕಾಲಕ್ಕೆ ಆಯಾ ಊರಿಗೆ ಹೋದಾಗ ಅವರು ಮೆಂಬರ್ಸ್ ಆದಾಗಲೇ ಕೊಡಲಿಕ್ಕೆ ಅಂತ ಹೊರಟಾಗ ಮದ್ರಾಸ್ನಲ್ಲಿ ಒಬ್ಬರು ಬಂದಿದ್ದರು, ಅವರು ಕೊಡಬೇಕಾಗಿತ್ತು. ತಕ್ಷಣವೇ ಇಸ್ಕೊಂಡು ಹೋಗಿಬಿಟ್ರು ಪಾಪ. ಅಷ್ಟೊಂದು ಸ್ವಲ್ಪ ದೂರ ಹೋಗ್ತಿರ್ಲಿಕ್ಕೆ ಸುದ್ದಿ ಬಂತವ್ರಿ, ಅವ್ರ ಮಗ ಸೊಸೆ ಎಲ್ಲ ಬೇರೆಯಿಂದ ಫಾರಿನಿಂದ ಬಂದವರು ಬೋಟಿಂಗ್ ಹೋಗಿದ್ದರು, ಬೋಟ್ ಮುಳುಗೋಯ್ತು ಅಂತೆ. ಗೋಳಾಡ್ತಾ ಬಂದಾತ ಪಾಪ, ಅಯ್ಯೋ ಹೀಗಾಯ್ತಂತ ಆಚಾರ್ಯ, ಏನು ಮಾಡ್ಬೇಕು ಏನು ಮಾಡಿ, ಕೈಲಿ ಸೊರಮೂಲ ಹಿಡ್ಕೊಂಡಿರಿ, ಕೃಷ್ಣಾಮೃತವಾಡು ಒಂದು ಸಾಕು ಬದುಕಿಸ್ಲಿಕ್ಕೆ, ಇಡೀ ಸೊರಮೂಲ ಇದೆ, ಒಳ್ಳೆಯದಾಗ ತೋಗಬೇಡಿ ಅಂತ ಕಳಿಸಿದ್ರೆ ಮತ್ತೆ ಬಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಆಚಾರ್ಯ ಎಲ್ಲ ಬದುಕಿದ್ದಾರೆ, ಯಾರಿಗೇನೂ ಆಗಿಲ್ಲ. ಅಂದರೆ ಎಷ್ಟು ವಿಶ್ವಾಸ ನಮಗಿರಬೇಕು ಅಂದರೆ, ಆಚಾರ್ಯ ಪ್ರಾಣದೇವರು, ಪ್ರಾಣದೇವ್ರಿಗಂತ ಕರೀರು ಪ್ರಾಣ ಹೋಗುತ್ತೆ ಎಲ್ಲಿಗಾದ್ರೂ ಕೂಡ, ಸಾಧ್ಯನೇ ಇಲ್ಲ. ವಿಷ ಕುಡಿದು ಬದುಕಲಿಕ್ಕಾಗಿಲ್ಲ, ಅಮೃತ ಕೂಡ ಸಾಯ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅಮೃತ ಕುಡಿದ್ರೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬದುಕಿಸೋದು. ವಿಷ ಕುಡಿದು ಬದುಕಿಸೋಕೆ ಸಾಧ್ಯ ಇಲ್ಲ, ಕೊಲ್ಲೋದು. ಮತ್ತು ಆಚಾರ್ಯ ಗ್ರಂಥಗಳು ಅನುವ್ಯಾಖ್ಯ ಅಮೃತ ಅಂತ ಕರೀತಾರೆ ತಿಕಾರಾಯರು. ಅನುವ್ಯಾಖ್ಯ ಅಮೃತ ಅಂಬೋದೇಹೇ ಸಮತ್ಪನ್ನ ಅತಿ ನಿರ್ಮಲ ಸುಧಾನ ಅನುವ್ಯಾಖ್ಯಾನ ಅಮೃತ ಅಂತ ಕರೆದ್ರೆ, ಆಚಾರ ಕೃಷ್ಣಾಮೃತ ಮಹಾರಾಣವ ಬರೀ ಅಮೃತ ಅಲ್ಲ, ಅದು ದೊಡ್ಡ ಅಮೃತ ಸಮುದ್ರ ಅಂತ ಕರೀತಾರೆ. ಏನಾಗೇ ಇಲ್ಲ, ಸುಖವಾಗಿದ್ದಾರೆ. ಇದು ಅದೇ ಕೇಸ್ ಇದು. ರಾಯರು ಹೇಳ್ತಾರೆ, ರಾಮದೇವರು ಬಂದಿದ್ದಾರೆ, ಪೂಜೆಯಾಗಿದೆ, ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ತೋಮನೆ ಬಡುವಿನ ಶವ ಅಂಥೇಳಿ. ಅವ್ರು ಅಷ್ಟು ಗ್ಯಾರಂಟಿ ಇಲ್ಲದ ಹೊರ ತರಿಸ್ತಿದ್ದಿಲ್ಲ, ಯಾಕೆ ಗೊತ್ತಾ? ಯತಿಗಳು ಶವ ನೋಡಬಾರ್ದು, ನಿಮ್ಮ ಜನ ಗೊತ್ತಿಲ್ಲ. ಅವರು ಗುರುಗಳು ವೃಂದಾವನಸ್ಥರಾದಾಗಲೂ ಗುರುಗಳ ಶವ ನೋಡಬಾರ್ದು ಅವರು. ಅಷ್ಟರ ಮಟ್ಟಿಗೆ ವೃಂದಾವನ ಇಟ್ಟ ಮೇಲೆ ನೋಡ್ತಾರೆ ಹೊರತು ಶವ ನೋಡೋದಿಲ್ಲ. ಅಷ್ಟರ ಮಟ್ಟಿಗೆ ಯತಿಗಳ ನಿಯಮ ಅದು ಕರೆಸ್ತಾರೆ. ಅಂದರೆ ಅವ್ರಿಗೆ ಗೊತ್ತು, ಸತ್ತಿಲ್ಲ ಅಂತ ಗೊತ್ತು ಅವರಿಗೆ. ಇವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ ಯಾವ ರೀತಿ ಸತ್ತೋಗಿದೆ ಅಂದರೆ, ಲೋಕದೃಷ್ಟಿಯಲ್ಲಿ ಸತ್ತೋಗಿಬಿಟ್ಟಿದೆ, ಶಾಸ್ತ್ರದೃಷ್ಟಿಯಲ್ಲಿ ಸಾಧ್ಯ ಇಲ್ಲ. ವಜ್ರಾಸ ಅವನ ಕತೆ ಬರ್ತಾರೆ, ಸಮಾಧಿ ಮಾಡಿ ಹೋಗಿಬಿಟ್ಟಿದ್ದಾರೆ ಮಗುವಿಂದು, ಅದ್ರ ಮೇಲೆ ದೇವ್ರ ಬೆಡಿಗೆ ಪೂಜೆ ಮಾಡಿ ಹಾಕಿಬಿಟ್ಟಿದ್ದ. ಪೂಜೆ ಆಗಿದೆ, ವರಹದೇವರು ಭೂರಾದೇವರು ಪೂಜೆ ಆಗಿದೆ, ಹೆಗ್ಗದೇವರು ಪೂಜೆ ಆಗಿದೆ. ಅವ್ರು ಹೇಳ್ತಾರೆ ಸತ್ತಿಲ್ಲ, ನಮ್ಮ ದೇವರು ಕೂತ ಮೇಲೆ ಹೇಗೆ ಸಾಯ್ತಾನೆ ಅಂತ ಹೇಳಿದರು. ನೋಡಿದರೆ ಮಗು ಪೋಷಣೆ ಮಾಡಿದ್ರೆ ಬದುಕೋಯ್ತು. ರಾಯರು ಅದೇ ಕೆಲಸ ಮಾಡಿ ಈಗ ಅರ್ಥ ಆಗುತ್ತಾರೆ. ಪರಮಾತ್ಮ ಮಾಡ್ತಾನೆ, ಪ್ರಾಣದೇವರಿಗೂ ಪ್ರಾಣ, ಪ್ರಾಣಶ್ಯ ಪ್ರಾಣಃ. ವಾಯುದೇವರು ಮಾಡ್ತಾರೆ ಪ್ರಾಣ ಪ್ರಾಣ ವಾಯುದೇವರು ಪ್ರಾಣಸ್ಯ ಪ್ರಾಣ ಪರಮಾತ್ಮ ವಾಜರಾಜರಾಯರಂತವ್ರು ಮಾಡ್ತಾರೆ ಪ್ರಾಣದೇವರ ಭಕ್ತರು ಅವರು ಮಾಡ್ತಾರೆ ಒಂದು ಒಂದು ಇದದು ವಾಟರ್ ಡಿಪಾರ್ಟ್ಮೆಂಟ್ ಇದ್ದವರಿಗೆ ನೀರು ಕೊಡೋದು ಕಷ್ಟ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದವರಿಗೆ ಖಾತೆ ಕೊಡೋದು ಏನು ಕಷ್ಟ ಆಗೋದಿಲ್ಲ ಆಯಾ ಡಿಪಾರ್ಟ್ಮೆಂಟ್ ಇರ್ತಾರೆ ವಾಯುದೇವರು ನಮ್ಮ ವೈಷ್ಣವರೆಲ್ಲ ಪ್ರಾಣದೇವರ ಡಿಪಾರ್ಟ್ಮೆಂಟ್ ಆದ್ದರಿಂದ ಸತ್ವವನ್ನು ಬದಸೋದು ಭಾಳ ಸುಲಭ ಅವರಿಗೆ ಉಳಿದವರಿಗೆ ಕಷ್ಟ ಅಲ್ಲ ಸಾಧ್ಯನೇ ಇಲ್ಲ ಇವರಿಗೆ ಭಾರಿ ಸುಲಭ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ನಿಮಗೆ ಖಾತೆ ಕೊಡೋಕ್ಕಾಗೋದಿಲ್ಲ ಮತ್ತು ಇಲ್ಲೇ ಕೊಡಿಸ್ಬೇಕು ಬಂದವರು ಚೀಫ್ ಮಿನಿಸ್ಟರ್ ಆಫೀಸಿಂದ ಖಾತೆ ಕೊಟ್ಬಿಟ್ಟು ಇನ್ವ್ಯಾಲಿಡ್ ಅದು ಬಿ ಬಿ ಎಂ ಪಿಯಿಂದನೇ ಬರಬೇಕು ಹೊರತು ಖಾತೆ ಮುನ್ಸಿಪಾಲ್ಟಿಯಿಂದನೇ ಬರಬೇಕು ಹೊರತು ಚೀಫ್ ಮಿನಿಸ್ಟರ್ ಆಫೀಸಿನ ಪ್ರೈಮ್ ಮಿನಿಸ್ಟರ್ ಆಫೀಸಿನ ಖಾತೆ ಬರುತ್ತಾ ಅವ್ರು ಹೇಳಿಕೊಡಿಸ್ತಾರೆ ಹೊರತು ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಕೊಡಬಾರದು ಕೂಡ ಅದಕ್ಕೆ ಪ್ರಾಣದೇವರ ಮೂಲಕ ಆಗಬೇಕು ಪ್ರಾಣದೇವರು ಭಕ್ತರು ರಾಯರು ಪರಮ ಭಕ್ತರಾದ್ರಿಂದ ಕೆಲಸ ಆಗೋಗ್ಬಿಡ್ತು ಅದು ಈಗ ರಾಯರು ತೋರಿಸ್ತಾರೆ ಅವ್ರ ಕೆಪ್ಯಾಸಿಟಿ ಎಷ್ಟೊತ್ತು ತೋರಿಸ್ತಾರೆ ಅದು ಭಾರಿ ದೊಡ್ಡದು ಆ ಶಕ್ತಿ ಇದ್ದರೆ ಆ ನಿಜವಾದ ಅರ್ಥದಲ್ಲಿ ಜ್ಞಾನಿಗಳು ಜ್ಞಾನಿ ಆಗೋದಕ್ಕೆ ಓದೋ ಜ್ಞಾನಿ ಬೇರೆ ಓದೋ ಜ್ಞಾನಿ ಬೇರೆ ಓದಿ ಅರ್ಥ ಮಾಡಿಕೊಂಡ ಜ್ಞಾನಿ ಬೇರೆ ಓದಿ ಸಿದ್ಧಿ ಪಡೆದ ಜ್ಞಾನಿ ಬೇರೆ ರಾಯರು ಸಿದ್ಧಿ ಪಡೆದ ಜ್ಞಾನಿಗಳು ಸಿದ್ಧಿ ಅಂದರೆ ಏನು ದೇವ್ರ ಬಗ್ಗೆ ಕೇಳೋದೆಲ್ಲ ಓದು ದೇವ್ರನ್ನ ಕಾಣೋದು ಸಿದ್ಧಿ ದೇವ್ರನ್ನ ಕಂಡವರು ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜ ರಾಘವೇಂದ್ರ ಸ್ತೋತ್ರದಲ್ಲಿ ರಾಯರ ಬಗ್ಗೆ ಹೇಳಿ ದೊಡ್ಡ ಮಾತು ಅಂದರೆ ದೇವ್ರನ್ನ ಕಂಡವರು ಪ್ರತ್ಯಕ್ಷ ಕಂಡವರು ದೇವರನ್ನು ಅದಕ್ಕೆ ಅಷ್ಟು ಸಿದ್ಧಿ ಬಂದಿದೆ ರಾಯರಿಗೆ ಆದ್ದರಿಂದ ಆಚಾರ ಸಿದ್ಧಾಂತ ಓದಿದರೆ ತತ್ವಜ್ಞಾನ ಬಂದರೆ ಸತ್ತವ್ರನ್ನ ಬದುಕಿಸಕ್ಕೆ ಬರುತ್ತೆ ಅಂದರೆ ತಾನು ಸಾಯ್ತಾನ ಸಾಯಲ್ಲ ಅದಕ್ಕೆ ರಾಯರು ಏನು ಮಾಡಿದ್ರು ಸತ್ತವ್ರನ್ನ ಬದುಕಿಸಿದ್ರು ಬೃಂದಾವನ ಸ್ಥಳ ಹೇಗೆ ಕೂತ್ಕೊಂಡು ಸರಿ ಸರಿಯರ ಬೃಂದಾವನ ಪ್ರವೇಶ ನಮಗೆ ಸಿಂಪಲ್ ಆನ್ಸರ್ ಗೊತ್ತಾಗುತ್ತೆ ಸತ್ತವ್ರ ಬಸ್ ಕೆಪ್ಯಾಸಿಟಿ ಇದ್ದವರು ಹೇಗಿರ್ತಾರೆ ಅಂದರೆ ಸಸ್ಯರ ಬೃಂದಾವನ ಪ್ರವೇಶ ಮಾಡಿ ತೋರಿಸ್ತಾರೆ ಈ ಶಕ್ತಿ ಗೊತ್ತಾದರೆ ಆಗ ಶಾಸ್ತ್ರದ ಬಗ್ಗೆ ನಂಬಿಕೆ ಹುಟ್ಟುತ್ತದೆ ಅದಕ್ಕೆ ಪವಾಡ ತೋರಿಸಿದರೆ ಹೊರತು ತಾವು ಗ್ರೇಟ್ ಅಂತ ತೋರಿಸ್ಲಿಕ್ಕಲ್ಲ ಸಿದ್ಧಾಂತ ಗ್ರೇಟ್ ಅಂತ ತೋರಿಸ್ಬೇಕಾಗಿ ಸಿದ್ಧಾಂತ ಗ್ರೇಟ್ ಆಗ ಅದನ್ನು ಪವಾಡಕ್ಕೆ ಅರ್ಥ ಇವತ್ತು ನಾನು ಭಾರಿ ಪಂಡಿತ ಇದು ಶಾಸ್ತ್ರ ಅಲ್ಲ ದೇವರು ಭಾರಿ ದೊಡ್ಡವರು ಅಂತ ಹೇಳಕ್ಕೆ ಬರುತ್ತೆ ಅದು ಪಾಂಡಿತ್ಯ ದೇವ್ರ ಬಗ್ಗೆ ಹೇಳಿದರೆ ಪಾಂಡಿತ್ಯನೇ ಹೊರತು ತನ್ನ ಬಗ್ಗೆ ಹೇಳ್ಕೊಂಡ್ರೆ ಪಾಂಡಿತ್ಯ ಅಲ್ಲ ಎಲೆಕ್ಟ್ರಿಷಿಯನ್ ಬಂದ ತನ್ನ ಸರ್ಟಿಫಿಕೇಟ್ ಎಲ್ಲ ತೋರಿಸ್ತಾ ಕೂತ್ಕೊಂಡೆ ಗಂಟೆಗಟ್ಟಲೆ ನಾವು ಕರೆಂಟ್ ಹೋಗಿದೆ ಫ್ಯೂಸ್ ಹಾಕ್ಕೊಂಡು ಮರ ಯಾವುದೇ ಸರ್ಟಿಫಿಕೇಟ್ ತೋರಿಸ್ಕೊಂಡು ನಾವೇನು ಮಾಡ್ಬೇಕು ಇದಕ್ಕೆ ರ್ಯಾಂಕ್ ಬಂದಿದ್ದು ತೋರಿಸಿದೆ ಏನೇನೋ ತೋರಿಸಿದೆ ಆಮೇಲೆ ಕರೆಂಟೇ ಬರ್ತಾ ಇಲ್ಲ ಇದ್ಬೋದು ಬೆಂಕಿ ಹಾಕಿ ಹೋಗೋದು ಕಳಿಸಿಬಿಡುತ್ತೆ ಅದು ಬೆಲೆ ಇಲ್ಲ ಅದಕ್ಕೆ ಅವ್ನು ರಿಪೇರಿ ಮಾಡಿ ಕೊಟ್ಟು ಕೆಳಗೆ ತರಿಸಿದ ದೊಡ್ಡವನಂತೇವೆ ಹೊರತು ತನ್ನ ಬಗ್ಗೆ ಹೇಳ್ಕೊಂಡ ದೊಡ್ಡವನು ಅಂತ ಕರೆಯೋದಿಲ್ಲ ರಾಯರ ಕೆಲಸ ಮಾಡಿದ್ದಕ್ಕೆ ಅವರನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಎರಡು ಬೇಕು ಒಂದು ರಾಯರಿಗೆ ಒಳ್ಳೆ ಕೆಪ್ಯಾಸಿಟಿ ಇದೆ ಆದ್ದರಿಂದ ಬದುಕಿಸಿದ್ರು ಇನ್ನೊಂದಿದೆ ಒಳ್ಳೆ ಮಂತ್ರ ಎಷ್ಟೇ ಗೊತ್ತು ಸಿದ್ಧಿ ಬಂದಿದ್ದರೂ ಕೂಡ ಒಂದು ಡಿಫೆಕ್ಟ್ ಇದ್ದರೆ ಫಂಕ್ಷನ್ ವರ್ಕ್ ಮಾಡೋದಿಲ್ಲ ಅವ್ರ ಸಿದ್ಧಿ ಕೆಲಸ ಮಾಡೋದಿಲ್ಲ ಅಶ್ವತ್ಥಾಮಾಚಾರ್ಯ ಎಷ್ಟು ದೊಡ್ಡವರು ಬ್ರಹ್ಮಸೂರ್ವಸ್ಥೆ ಬಿಟ್ಟರೆ ವಾಪಸ್ ಒಳಗೆ ಬರ್ತಾ ಇಲ್ಲ ಅವರು ಎಷ್ಟು ಸಿದ್ಧಿ ಗೊತ್ತಾ ಅರ್ಜುನಿಗಿಂತ ಭಾರಿ ಮೇಲಿದ್ದಾರೆ ಅವರು ಅರ್ಜುನ ತೊಗೊಂಡ್ರೆ ಅವರಿಗೆ ತೊಗೊಳಕ್ಕೆ ಬರ್ತಾ ಇಲ್ಲ ಒಂದು ಡಿಫೆಕ್ಟ್ ಇತ್ತು ಅಬ್ರಹ್ಮಚರ್ಯಾತ್ ಅಂತ ಹೇಳಿಬಿಡ್ತಾರೆ ಇವತ್ತು ಯಾರಿಗೆ ಮಂತ್ರಸಿದ್ಧಿನೇ ಇಲ್ಲ ಕೆಲಸ ಆಗೋದಿಲ್ಲ ಮಂತ್ರಸಿದ್ಧಿ ಇದೆ ಕೆಲವು ದೋಷ ಇದ್ದರೆ ಕೆಲಸ ಆಗೋದಿಲ್ಲ ರಾಯರಲ್ಲಿ ಇಲ್ಲ ಯಾಕೆ ಸತ್ಯಧರ್ಮ ರಥಾಯ ಚ ಪದ ಅಲ್ಲಿ ಹಾಕಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅದಕ್ಕೆ ಎಲಿಜಿಬಿಲಿಟಿ ಒಳ್ಳೆ ನಂಬರ್ ಒನ್ ಕ್ವಾಲಿಫಿಕೇಷನ್ನು ಅವನು ಕ್ರಿಮಿನಲ್ಲು ಕ್ವಾಲಿಫಿಕೇಷನ್ ಕೌಂಟ್ ಆಗೋದಿಲ್ಲ ಕ್ರಿಮಿನಲ್ ಆಗಿದ್ದಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದು ಹೋಯ್ತು ಆ ಕಡೆ ಅವನು ಗುಡ್ ಕಾಂಡಕ್ಟ್ ಆಗ ಅವನಿಗೆ ಸರ್ಟಿಫಿಕೇಟ್ ಬೆಲೆ ಇರುತ್ತೆ ರಾಯರ ಕಾಂಡಕ್ಟ್ ಆಗಿತ್ತು ಸತ್ಯಧರ್ಮ ರಥಾಯ ಚ ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಯಧರ್ಮ ರಥಾಯತ ಅಂಬೋದು ಆಚಾರ ಶಾಸ್ತ್ರಜ್ಞಾನ ವಿಚಾರ ಸೊ ವಿಚಾರ ಆಚಾರ ಕಂಬೈನ್ ಆದರೆ ಮಾತ್ರ ಸಿದ್ಧಿ ಬರುತ್ತೆ ಹೊರತು ಯಾವುದಾದ್ರೂ ಒಂದು ಲೋಪ ಇದ್ದರೆ ಸಿದ್ಧಿ ಬರೋದಿಲ್ಲ ಇವತ್ತು ಡಾಕ್ಟ್ರು ಪೇಷಂಟ್ ಹೇಳಿ ಎರಡು ಔಷಧಿ ಕೊಡ್ತಾನೆ ಪಥ್ಯ ಹೇಳ್ತಾನೆ ಔಷಧಿ ಚೆನ್ನಾಗಿದೆ ವಾಸಿ ಆಗ್ತಾಯಿಲ್ಲ ಔಷಧಿ ಫಸ್ಟ್ ಕ್ಲಾಸ್ ಔಷಧಿ ಕೊಟ್ಟಿದ್ದಾನೆ ರೋಗ ಜಾಸ್ತಿ ಆಗ್ತಾಯಿದೆ ಔಷಧಿ ರಾಯರಿಗೆ ಕೇಳ್ತಾನೆ ಪಾಪ ಅವನು ಜಾಂಡೀಸ್ ಅವನಿಗೆ ಎಷ್ಟು ಕೊಟ್ಟರು ವಾಸಿ ಆಗ್ತಾಯಿಲ್ಲ ಏನು ತಿಂತಿದ್ದೆ ಬರೀ ಬೊಂಡ ತಿಂತಿದ್ದೇನೆ ಸಾರ ಅಂತ ಹೇಳಿದ ಕಥೆ ಮುಗೀತು ಅದಕ್ಕೆ ವಾಸಿ ಆಗಿದೆ ಪಥ್ಯನೇ ಮಾಡ್ತಾಯಿಲ್ಲ ಆದ್ದರಿಂದ ವಾಸಿ ಆಗಲಿಲ್ಲ ಸತ್ಯಧರ್ಮ ಅನುಷ್ಠಾನ ಮಾಡದೆ ಹೋದರೆ ನಾವು ಓದಿದ ಜ್ಞಾನ ಕೆಲಸಕ್ಕೆ ಬರೋದಿಲ್ಲ ನೆನಪಿರಬೇಕು ಜ್ಞಾನನೇ ಇಲ್ಲ ಹೋಪ್ಲೆಸ್ಸು ಜ್ಞಾನ ಇದೆ ಅದು ಬ್ಲಾಕ್ ಆಗಿಬಿಡುತ್ತೆ ಸತ್ಯಧರ್ಮ ಆಚರಣೆಯಲ್ಲಿ ಅವರಿಗೆ ಬ್ಲಾಕ್ ಆಯಿತು ಇನ್ನೊಂದು ಏನು ಮಾಡಿದ ಅವ್ನು ಪಾಪ ಬೋಂಡಗಿಡ ಏನು ತಿಂತಾ ಇಲ್ಲ ವಾಸಿ ಆಗ್ತಾ ಇಲ್ಲ ಔಷಧಿನೇ ತಗೋತಾ ಇಲ್ಲ ಎರಡು ಅದು ತಪ್ಪಿ ಔಷಧಿ ಬಿಟ್ಟರೂ ವಾಸಿ ಆಗೋದಿಲ್ಲ ಪಥ್ಯ ಬಿಟ್ಟರೂ ವಾಸಿ ಆಗೋದಿಲ್ಲ ಅದಕ್ಕೆ ಔಷಧಿ ಪಥ್ಯ ಎರಡು ಇದ್ದರೆ ಮಾತ್ರ ಹಾಗೆ ವಾಸಿ ಆಗುತ್ತೋ ವಿಚಾರ ಅಂಬೋದು ಜ್ಞಾನ ಅನ್ನೋದು ಅದು ಔಷಧಿ ಆಮೇಲೆ ಆಚಾರ ಅನ್ನೋದು ಅದಕ್ಕೆ ಪಥ್ಯ ಎರಡೂ ಇಲ್ಲದೆ ಹೋದರೆ ಸಿದ್ಧಾಂತ ಕೆಲಸ ಮಾಡೋದಿಲ್ಲ ಅದಕ್ಕೆ ರಾಯರ ಬಗ್ಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದು ಭಾರಿ ದೊಡ್ಡದು ರಾಯರು ರಾಯರಿಗೆಲ್ಲ ಇದೆಯಲ್ಲ ಅವ್ರ ಹತ್ರ ಹೋದವರು ಎಲ್ಲ ಕೊಡ್ತಾರೋ ಅವರಷ್ಟು ಎತ್ತಿರಬೇಕು ಲಕ್ಷಗಟ್ಟೆ ಡೊನೇಷನ್ ಕೊಡ್ತಾರೆ ಅಂದರೆ ಅವ್ನು ರಿಚ್ ಅವ್ನು ವೆಲ್ತ್ ಎಷ್ಟಿರ್ಬೇಕು, ಯಾಕೆ ಡೊನೇಷನ್ನೇ ಲಕ್ಷಗಟ್ಟೆ ಕೊಟ್ಟರೆ ಅವ್ನು ವೆಲ್ತ್ ಎಷ್ಟಿರ್ಬೇಕು. ಈಗ ರಾಯರ ಹಿರಿಮೆ ಹಾಗೆ, ಅವರು ಕಲ್ಪವೃಕ್ಷ ಕಾಮಧೇನು, ನಾವು ಕೇಳಿದ್ದನ್ನು ಕೊಡ್ತಾರೆ. ಈ ಅರ್ಥದಲ್ಲಿ ರಾಯರ ಮಹಿಮೆ ತಿಳ್ಕೊಂಡ್ರೆ ಆಗ ನಮಗೆ ಯೋಚನೆ ಮಾಡೋಕ್ಕೆ ಶುರುವಾಗ, ಒಂದಲ್ಲ ಎರಡಲ್ಲ, ಇದು ಪ್ರಾಣ ಕೊಟ್ಟು ಆ ಮಗು ಬದುಕಿತು. ಅದು ನೋಡಿದ ಜನಗಳಿಗೆ ಒಬ್ಬ ಮಗು ಬದುಕಿ ದೊಡ್ಡದಾಗಲಿಲ್ಲ, ರಾಯರ ಹಿರಿಮೆ ಗೊತ್ತಾಯಿತು, ಅದರ ಸಿದ್ಧಾಂತ ಹಿರಿಮೆ ಗೊತ್ತಾಯಿತು, ಸಾವಿರಾರು ಜನ ಅನುಯಾಯಿಗಳು ಚೇಂಜ್ ಆಗಲಿಕ್ಕೆ ಬಂತು. ಅದು ದುಡ್ಡು ಈ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಪವಾಡ ತೋರಿಸ್ತಾರೆ. ಇವ್ರು ಹಾಗೆಲ್ಲ ದುಡ್ಡು ಕಿತ್ಕೊಳ್ಳೋದು ಪವಾಡ ತೋರಿಸ್ತಾರೆ ಅಷ್ಟೆ. ಇವು ಆಧುನಿಕರು ಎಲ್ಲ ತೋರಿಸೋದೆಲ್ಲ ದುಡ್ಡು ಬೇಕು, ಅವ್ರಿಗೆ ಎನ್ಕ್ಯಾಶ್ ಮಾಡಿ ಓಡೋಗ್ಬಿಡ್ತಾರೆ, ನಾವು ಅಡ್ರೆಸ್ ಇಲ್ದಾಗ ಹೋಗಿಬಿಡ್ತಾರೆ. ಅದಲ್ಲ, ಇವತ್ತು ರಾಯರು ಮಾಡಿದ್ದೆಲ್ಲ ಅತ್ಯಂತ ಪ್ರಾಮಾಣಿಕವಾದದ್ದು, ವೆರಿಫೈಯಬಲ್ ಮಾಡಿ ತೋರಿಸ್ತಾರೆ. ಅವ್ರದ್ದೆಲ್ಲ ಬರೀ ಮೋಸ, ವೆರಿಫೈ ಮಾಡ್ತೀವಿ ಓಡೋಗ್ಬಿಡ್ತಾರೆ. ಇವತ್ತು ಚಿನ್ನ ತೊಗೊಳ್ಬೇಕಾದ್ರೆ ಅವ್ರು ನೋಡಿ ಪರೀಕ್ಷೆ ಮಾಡಿ ತೊಗೊಂಡ್ರೆ ಕೊಡೋದಿಲ್ಲ ಅಂದರೆ ಕೋಟಾ ಚಿನ್ನ ಅಂತ ಅರ್ಥ. ದಯವಿಟ್ಟು ಪರೀಕ್ಷೆ ಗೀಕ್ಷೆ ಮಾಡಬಾರ್ದು, ಸುಮ್ಮನೆ ದುಡ್ಡು ಕೊಟ್ಟು ತೊಗೊಳ್ಳೋದು ಯಾವನ್ನೂ ತೊಗೊಳ್ಳೋದಿಲ್ಲ. ಎಷ್ಟು ಬೇಕಾದ್ರೆ ಪರೀಕ್ಷೆ ಮಾಡಿ ಅಲ್ಲ, ಎಷ್ಟು ವರ್ಷ ಬೇಕಾದ್ರೆ ಬಿಟ್ಟು ಬನ್ನಿ, ನಾನು ಜವಾಬ್ದಾರಿ ಅಂತ ಹೇಳ್ತಾ. ನೀವಲ್ಲಿ ಮೊಮ್ಮಕ್ಕಳು ಬಂದಾಗ ವಾಪಸ್ ಕೊಡ್ತೇನೆ ನಾನು, ಆಯಿತಾ? ತಪ್ಪಿದ್ರೆ ಅದು ಗ್ರೇಟ್ನೆಸ್. ಈ ಗ್ಯಾರಂಟಿ ಇಲ್ಲದೆ ಹೋದರೆ ಸುವರ್ಣ ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ. ಸುವರ್ಣ ಅಂದರೆ ಶಾಸ್ತ್ರ, ಶಾಸ್ತ್ರದ ವ್ಯಾಪಾರ ಮಾಡಬೇಕಾದ್ರೆ ಅಶ್ಯೂರೆನ್ಸ್ ಬೇಕು. ಏನಂತ, ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಭಗವಂತ ಅಶ್ಯೂರ್ ಮಾಡ್ತಾರೆ, ನಾನು ಅವ್ರ ಯೋಗಕ್ಷೇಮ ನೋಡ್ತೇನೆ, ಆಯ್ತೋ ಇಲ್ಲೋ, ನಾನು ಯಾರು ನಂಬ್ತಾರೋ ಜವಾಬ್ದಾರಿ ನಂದು. ಇಂಥ ಅಶ್ಯೂರೆನ್ಸ್ ಯಾರು ಕೊಡ್ತಾರ? ದೇವ್ರನ್ನ ಬಿಟ್ಟು ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ, ಅಂತ ಹರಿಯ ಅನುಗ್ರಹ ಇವರಿಗಿತ್ತು. ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ಇದು ಇಂಪಾರ್ಟೆಂಟ್. ಸಂಪತ್ತು ಸಮಸ್ತ ಸಂಪತ್ತು, ಲಬ್ಧ ಸಮಸ್ತ ಸಂಪತ್ತು, ಇದು ರಾಯರ ವೈಭವ. ರಾಯರು ಲಬ್ಧ ಪಡೆದವರು ಅಂತ ಅರ್ಥ. ಸಂಪತ್ತಿದೆ, ಬ್ಯಾಂಕಲ್ಲಿದೆ, ನಮ್ಮ ಅಕೌಂಟಲ್ಲಿ, ಬೇರೆಯವ್ರ ಅಕೌಂಟಲ್ಲಿದೆ, ಅದು ಬೇರೆ. ಬ್ಯಾಂಕ್ ಈಸ್ ವೆರಿ ರಿಚ್, ಮೈ ಬ್ಯಾಂಕ್ ಅಂತ ಹೇಳಿದೆ. ಇಲ್ಲಿ ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ಬರೀ ಬ್ಯಾಂಕಿನ ಮುಂದೆ ದಿವಸ ಓಡಾಡ್ತಿರಲ್ಲ ನಮ್ಮ ಬ್ಯಾಂಕ್ ಅಂತ ಹೇಳಿದ್ರು. ಬ್ಯಾಂಕ್ ಮುಂದೆ ಓಡಾಡಿಬಿಟ್ರೆ ನಮ್ಮ ಬ್ಯಾಂಕ್ ಆಗ್ತದಾ? ಅಕೌಂಟೇ ಇಲ್ಲ ಹೊರಟವರಿಗೆ. ಓಡಾಡಿದರೆ ಬ್ಯಾಂಕ್ ಒಂದಾಗೋದಿಲ್ಲ, ಅಕೌಂಟ್ ಓಪನ್ ಆಗಬೇಕು. ಇವತ್ತು ದೇವರನ್ನು ಆರಾಧನೆ ಮಾಡಬೇಕು. ಎಷ್ಟೋ ದಿನ ಮಠದ ಪಕ್ಕದಲ್ಲೇ ಮನೆ ಇರುತ್ತೆ, ಒಂದು ದಿವಸ ದರ್ಶನ ಮಾಡಿರೋದಿಲ್ಲ ಅವರು. ಗೊತ್ತಾಯ್ತಾ? ಅಯ್ಯೋ ಶಬ್ದ ಆಗುತ್ತೆ, ಗಲಾಟೆ ಆಗುತ್ತೆ, ಹೊಗೆ ಬರುತ್ತೆ, ಇದು ಬೈಕೊತ್ತ ಓಡಾಡ್ತಿರ್ತಾರೆ ಹೊರತು ಅವ್ರಿಗೆ ಭಕ್ತಿ ಇಲ್ಲ. ಇನ್ನೊಬ್ರು ಎಲ್ಲೋ ಇರ್ತಾನೆ, ಅಲ್ಲಿ ಬಂದು ದರ್ಶನ ಮಾಡ್ತಾರೆ, ಅವ್ನಿಗೆ ಭಕ್ತಿ ಇದೆ. ಸೊ ಪಕ್ಕದಲ್ಲೇ ಗಂಗಾ ನದಿ ಇದ್ದರೂ ಸ್ನಾನ ಮಾಡದೆ ಇರೋನೊಬ್ಬ ಎಷ್ಟೋ ದೂರದ ಬಂದು ಸ್ನಾನ ಮಾಡ್ಕೊಂಡು ಹೋಗೋನೊಬ್ಬ. ಇವನು ಯೋಗ ಇಲ್ಲ, ಅವನಿಗೆ ಯೋಗ ಇದೆ. ಆ ಅರ್ಥದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಯರ ಮಹಿಮೆ ಅನ್ನೋದು ಎಷ್ಟು ದೊಡ್ಡದು. ರಾಯರು ಯಾತಕ್ಕೆ ಉಪಯೋಗಿಸಿದ್ರು ಗೊತ್ತಾ? ಅದನ್ನು ಇಡೀ ಸಮಾಜನ ತಿದ್ದಕ್ಕೆ ಉಪಯೋಗಿಸಿದ್ರು. ತುಂಬ ದುಃಖಪಟ್ಟ ಜನ, ದುಃಖಪಡ್ತಕ್ಕ ಜನಗಳಿಗೆ ಒಳ್ಳೆ ಸ್ಟೋರ್ಸ್ ತೋರಿಸಿದ್ರು. ಅದು ಬರಲಿಕ್ಕೆ ಪ್ರಾಕ್ಟಿಕಲಾಗಿ ಎಕ್ಸಾಂಪಲ್ ಕೊಟ್ಟರು, ಆ ಜನಕ್ಕೆ ನಂಬಿಕೆ ಬಂತು. ಆಸೆ ಆ ಒಂದು ಶಕ್ತಿ ಇಲ್ಲದೆ ಹೋದರೆ ಸಿದ್ಧಾಂತ ಪ್ರಸಾರ ಮಾಡೋಕ್ಕಾಗೋದಿಲ್ಲ. ವಾಕ್ಯಾರ್ಥದ ಸಿದ್ಧಿ ಬೇರೆ, ಪಾಂಡಿತ್ಯದ ಸಿದ್ಧಿ ಬೇರೆ. ಅದು ಪಂಡಿತರಿಗೆ ಅರ್ಥ ಆಗುತ್ತೆ, ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಸಾಮಾನ್ಯರಿಗೆ ಏನಿದ್ದರೂ ಕೂಡ ಎದುರು ಮಾಡಿ ತೋರಿಸ್ಬೇಕಷ್ಟೇ. ಹಳ್ಳಿಯವರಿಗೆ ಎಷ್ಟು ಓದಿದ್ರೆ ಅರ್ಥ ಆಗೋದಿಲ್ಲ. ಸಂಬಳ ಎಷ್ಟು ಓದ್ರೆ ಅರ್ಥ? ಓ ಹೌದು, ಹಾಗಿದ್ದರೆ ದೊಡ್ಡ ಓದೋದಕ್ಕೆ, ದೊಡ್ಡ ಓದು, ಸಂಬಳ ಜಾಸ್ತಿ ಅಷ್ಟೇ. ಓದು ಗೊತ್ತಾಗೋದು. ಎಸ್ ಎಲ್ ಸಿ ಓದಿ ಭಾರಿ ದೊಡ್ಡ, ನಾಲ್ಕು ಅಕ್ಷರ ಇದೆಯಲ್ಲ, ನಾಲ್ಕು ಅಕ್ಷರ. ಎಸ್ ಅವ್ನು ಬರೀ ಎಮ್ ಎ ಅಂತೀವಿ, ನಾಲ್ಕು ಎಸ್ ಎಲ್ ಸಿ ಓದಿದ್ರೆ ನಾಲ್ಕು ಓಡಿದ್ರೆ ಏನು ಅವ್ರಿಗೆ ಅರ್ಥ ಅರ್ಥ ಆಗೋದು. ಕೆಲಸಕ್ಕೆ ಓ ಹಾಗಿದ್ದರೆ ಇವನು ದೊಡ್ಡವನು. ಕೆಲಸ ದೊಡ್ಡದು ಅಂತ ಗೊತ್ತಾಗಲ್ಲ, ಸಂಬಳ ಎಷ್ಟು ಕೇಳ್ತಾನೆ ಅವೇ? ಸಂಬಳ ನೋಡಿ ಕೆಲಸ ದೊಡ್ಡದು ಅಂತ ಹೇಳ್ತಾನೆ, ಅವ್ನಿಗೆ ಗೊತ್ತಾಗಲ್ಲ ಅಷ್ಟೇ. ಇವತ್ತು ಜನಸಾಮಾನ್ಯರಿಗೆ ಅದರ ಸಂಪಾದನೆ ನೋಡಿ ಹೇಗೆ ಒಂದು ಕೋರ್ಸಿನ ಮಹತ್ವ ಗೊತ್ತಾಗುತ್ತೋ, ಸ್ಪಾಮರರಿಗೆ ಅದರ ಸಿದ್ಧಿ ನೋಡಿಕೊಂಡು ಅರ್ಥ ಮಾಡ್ಕೋತಾರೆ. ಅದಕ್ಕೆ ಆಚಾರ್ಯ ತಂತ್ರಸಾರ ಸಂಗ್ರಹ ಬರೆದು ಎಷ್ಟು ಸಿದ್ಧಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತಾರೆ. ಅದರಲ್ಲಿ ವಾದಿರಾದರು ರಾಯರು ಏನು ಸಿದ್ಧಿತ್ತು ಎಲ್ಲ ಅದರಿಂದ ಬಂದ ಸಿದ್ಧಿ. ಅದು ಮಳೆ ಬರಬೇಕಾ ಈ ಮಂತ್ರ ಹೇಳಿ, ಮಳೆ ನಿಲ್ಲಬೇಕಾ ಈ ಮಂತ್ರ ಹೇಳಿ, ಜ್ಞಾನ ಕೊಡಬೇಕಾ ಈ ರೀತಿ ಹೇಳಿ. ರಾಯರು ಜ್ಞಾನನೂ ಕೊಟ್ಟರು. ಅವನ ನಿರಕ್ಷರ ಕುಕ್ಷಿಯವರು ವೆಂಕಣ್ಣ ಏನೇನು ಓದಿಲ್ಲ, ಬರಹ ಇಲ್ಲ, ಅನಾಥ, ತಂದೆ ತಾಯಿಗಳು ಇಲ್ಲ, ಎಲ್ಲೋ ಬೀದಿ ಹೊಡ್ಕೊಂಡಿದ್ದಪ್ಪ ದನಕಾಯ ಹುಡುಗ. ಭಕ್ತಿಯಿಂದ ಅವ್ರನ್ನ ಅಪ್ರೋಚ್ ಮಾಡಿದ. ರಾಯರವನು ಮಂತ್ರಾಕ್ಷತೆ ಹಾಕಿದರು. ಆಪತ್ ಬಂದ ನಾನು ಸ್ಮರಣೆ ಮಾಡು ಇಷ್ಟೇ. ಎಷ್ಟು ಧೈರ್ಯ ಬೇಕು ಹೇಳಬೇಕು? ಆಪತ್ ಬಂದ ಸ್ಮರಣೆ ಮಾಡು ಅಂತ ಹೇಳಿದರೆ ಒಂದು ನಂಬರ್ ಕೊಡೋದಿಲ್ಲ ಮನುಷ್ಯ, ಕೊಟ್ಟು ಎಲ್ಲಿ ಕರೆದು ಬಿಡ್ತಾರೋ ಅಂತ ಹೇಳಿ ಪ್ರಜಿತಿ ಇರ್ತದೆ. ರಾಘವೇಂದ್ರ ಇಷ್ಟೇ, ವೆರಿ ಸಿಂಪಲ್. ಆಯಿತು ಅಂತೇಳಿ ಕರ್ಕೊಂಡ. ಮುಂದೆ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಅವನು ಸುಲ್ತಾನ ಹೊಡಿತೇನೆ ಅಂತ ಶುರು ಮಾಡಿದ. ಓದ್ತೇ ಇಲ್ಲ ಲೆಟ್ರನ್ನ, ಓದ್ತೇನೆ ಅಂತ ಅವ್ರಿಗೆ ಹೇಳೋರೆಲ್ಲ ಕೇಳೋರಿಲ್ಲ, ಕಾನೂನೇ ಇಲ್ಲ, ಅವ್ರು ಮಾಡಿದ್ದೇ ಕಾನೂನು. ಆಗ ಅವನಿಗೆ ಗಾಬರಿ ಆಯಿತು. ತಕ್ಷಣ ರಾಘವೇಂದ್ರ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನೆ, ಪಟ 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 ಓದ್ತಾನೆ. ಹೇಗೆ ಅಲ್ಲಿ ಪ್ರಾಣ ಕೊಟ್ಟರು, ಜ್ಞಾನ ಕೊಟ್ಟರು. ಜ್ಞಾನ ಕೊಡೋದು ಸುಲಭ ಅಲ್ಲ. ಒಬ್ಬ ದೊಡ್ಡ ಮೇಷ್ಟ್ ಇರ್ತ, ಪ್ರೊಫೆಸರ್ ಇರ್ತ, ಅವ್ನ ಮಗನಿಗೆ ಪಾಠ ಹೇಳ್ಕೊಳ್ಳೋಕ್ಕಾಗದಿಲ್ಲ. ದಡ್ಡ ಏನು ಮಾಡ್ತಾನೆ, ಏನು ಮಾಡೋಕ್ಕೆ ಬರೋದಿಲ್ಲ. ಅವನು ಪ್ರೊಫೆಸರು, ಇವನು ದಡ್ಡ. ಆದರೆ ರಾಯರು ಎಂಥವರು, ಒಂದು ಅನಾಥ ಹುಡುಗ. ಅವ್ರು ಎಂಥ ಜ್ಞಾನ ಕೊಟ್ಟರು ಗೊತ್ತ? ಪಟ ಪಟ ಓದಿದ, ಮತ್ತೆ ಓದಿ ಮತ್ತೆ ಮರ್ತು ಹೋಗಲಿಲ್ಲ, ಎಲ್ಲ ಓದು ಬಂದೇ ಬಿಡುತ್ತೆ. ಹಾಗೆ ಜನ್ಮದಲ್ಲೇ ಓದ್ದೇ ಇದ್ದವನಿಗೆ ಓದು ಬಂತು, ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟು. ಅದು ಸಣ್ಣ ಪುಟ್ಟ ಕೆಲಸ ಅಲ್ಲ, ದಿವಾನ ಬೇರೆ ಜೊತೆಗೆ ಅಂದರೆ ಎರಡು ಒಟ್ಟಿಗೆ ಕೊಟ್ಟುಬಿಟ್ರು. ಅದಕ್ಕೆ ಹೇಳ್ತಾರೆ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ. ರಾಘವೇಂದ್ರ ಸ್ತೋತ್ರ ಇರೋದೇ ಹಾಗೆ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ. ನಿಮ್ಮನ್ನು ಹೆಸರು ಹೇಳೋದು ಕೂಡ ವೇದಶಾಸ್ತ್ರದ ಜ್ಞಾನ ಸಿದ್ಧಿ ತಂದುಕೊಡುತ್ತೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿ ರಾಘವೇಂದ್ರ ರಾಘವ ಓಂ ನಮೋ ಅಂತಲ್ಲ, ಓಂ ನಮೋ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥಾ ಶುಹು ನ ಸಂಶಯ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಇದು ರಾಯರ ದೊಡ್ಡ ವೈಶಿಷ್ಟ್ಯ. ಆಗ ನಮಗೆ ರಾಯರು ಪವಾಡ ಯಾತಕ್ಕೆ ಮಾಡ್ತಾರೆ ಅಂತ ಅರ್ಥ. ಆ ಪವಾಡದಿಂದ ಜನ ಮೋಸ ಹೋಗಿಬಿಡ್ತಾರೆ. ಇದು ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ ಪವಾಡ ಯಾತಕ್ಕೆ ಮಾಡ್ತಾರೆ ಅಂದರೆ ಅದ್ರ ಭಾಗವತಲ್ಲಿ ಹೇಳ್ತಾರೆ ರೋಚನಾರ್ಥಂ ಫಲಶ್ರುತಿ, ಜನಕ್ಕೆ ಅಭಿರುಚಿ ಬರಲಿಕ್ಕೆ ಫಲ ಹೇಳ್ತಾರೆ. ರಾಯರು ಮನೆ ಇದ್ದಿಲ್ಲ ಕೇಳ್ಕೊಂಡ, ಮನೆ ಕೊಟ್ಟರು, ಆಶ್ಚರ್ಯ ಆಯಿತು. ಅವ್ರು ಧನ ಇದ್ದಿಲ್ಲ ಕೇಳಿ ಧನ ಕೊಟ್ಟರು, ಇನ್ನೂ ಆಶ್ಚರ್ಯ ಆಯಿತು. ಅವನಿಗೆ ಕಣ್ಣಿದ್ದೆಲ್ಲ ಕಣ್ಣು ಕೊಟ್ಟರು, ಮತ್ತೆ ಆಶ್ಚರ್ಯ ಆಯಿತು. ಯೋಚನೆ ಮಾಡಿದೆ, ಏನು ಕೇಳಿದ್ದೆಲ್ಲ ಕೊಡ್ತಾರಲ್ಲ ಇವ್ರ ಹತ್ರ ಏನಿದೆ ಅಂತ ಭಾರಿ ಯೋಚನೆ ಮಾಡಿ ಕೊನೆಗೆ ಜ್ಞಾನ ಕೊಡೋದು ಜ್ಞಾನ ಕೊಟ್ಟು ಅದು ಫೈನಲ್. ಅಂದರೆ ಒಂದೊಂದೇ ಕೇಳ್ತಾ ಕೊಡ್ತಾ ಕೊಡ್ತಾ ಹೋದಾಗ ಅವ್ರ ಕೆಪ್ಯಾಸಿಟಿ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ನಮಗದು ಅರ್ಥ ಮೇಲಿಂದ ಅರ್ಥನೇ ಆಗೋದಿಲ್ಲ. ಇವರು ಸೋರ್ಸ್ ಏನು ಅಂತ ಯೋಚನೆ ಮಾಡೋದಿಲ್ಲ ಜನ, ಸುಣಿಸ್ಕೊಂಡು ಹೋಗ್ತಿರ್ತಾರೆ. ಆದರೆ ಜ್ಞಾನಿಗಳು ಸೋರ್ಸ್ ಯೋಚನೆ ಮಾಡ್ತಾರೆ. ಇವ್ರು ಕೇಳಿದ್ದೆಲ್ಲ ಕೊಡ್ತಾರೆ ಅಂದಮೇಲೆ ಇವರು ಸೋರ್ಸ್ ಭಾರಿ ದೊಡ್ಡದು. ಯಾವುದು ಸೋರ್ಸ್ ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಇದು ಅರ್ಥ ಮಾಡ್ಕೊಂಡು ಇನ್ನೂ ಕೆಲವರು ಕೇಳಬಹುದು, ಇವರೆಲ್ಲ ಅಯೋಗ್ಯರೆಲ್ಲ ಪವಾಡ ಮಾಡ್ತಾರಲ್ಲ, ಅವ್ರಿಗೆ ಎಲ್ಲಿಂದ ಸಿದ್ಧಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದು ಸಿಂಪಲ್ ಆನ್ಸರ್. ಅದು ಈ ಸ್ಮಗ್ಲರ್ಸ್ ದುಡ್ಡು ಇರುತ್ತಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಹಾಗೋ ಹಾಗೆ. ಸ್ಮಗ್ಲರ್ಸ್ ದುಡ್ಡು ಅನಕೌಂಟೆಡ್ ಮನಿ, ಬ್ಲಾಕ್ ಮನಿ, ಅರ್ಥ ಆಯ್ತಾ? ಅದಕ್ಕೂ ಸಿದ್ಧಿ ಬರುತ್ತೆ. ಬ್ಲಾಕ್ ಮನಿಗೂ ಸಿದ್ಧಿ ಇದೆ, ಆದರೆ ವೈಟ್ ಮನಿಗೂ ಸಿದ್ಧಿ ಇದೆ. ಬ್ಲಾಕ್ ಮನಿ ಸಿದ್ಧಿ ಎಲ್ಲಿವರೆಗೂ ಅಂದರೆ ಅದು ಬ್ಲಾಕ್ ಅಂತ ಗೊತ್ತಾಗೋರಿಗೆ, ಗೊತ್ತಾದ ತಕ್ಷಣ ಅವ್ರು ಅರೆಸ್ಟ್ ಆಗ್ತಾರೆ. ಅತ್ತೆ ಅದು ಇದು ಹಾಗಲ್ಲ, ರಿಸ್ಕ್ ಫ್ರೀ. ಅಲ್ಲಿ ರಿಸ್ಕ್ ಇದೆ, ಅವನಿಗೂ ರಿಸ್ಕ್ ಇದೆ, ತೊಗೊಂಡವನಿಗೂ ರಿಸ್ಕ್ ಇದೆ, ಮತ್ತೆ ಇಬ್ಬರಿಗೂ ರಿಸ್ಕ್ ಇದೆ. ಆದರೆ ಇದರ ರಿಸ್ಕೇ ಇಲ್ಲ, ವೈಟ್ ಮನಿ ರಿಸ್ಕೇ ಇಲ್ಲ. ಅದರಿಂದಾಗೇ ವೈಟ್ ಪವಾಡ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಾಡೋ ಪವಾಡಗಳು, ಬ್ಲಾಕ್ ಪವಾಡ ಅಂದರೆ ಇವರೆಲ್ಲ ಕಣ್ಕೊಂಡವ್ರು ಮಾಡೋ ಪವಾಡಗಳಷ್ಟೆ. ಅವ್ರು ಎರಡು ಬ್ಲಾಕು, ಅದು ಬ್ಲಾಕು ಬ್ಲಾಕು ಕೊನೆಗೆ ಬ್ಲಾಕ್ ಲೋಕ. ಅಂಧಂತಮಸ್ತು ಬ್ಲಾಕ್ ಅಂತಾರಲ್ಲ, ಟೋಟಲಿ ಬ್ಲಾಕ್ ಕಲರ್. ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸನ ಅಂದರೆ ಎಂದೂ ಜ್ಞಾನವಿಲ್ಲಿರೋ ಇವರು. ಜ್ಞಾನ ಕೊಡೋ ಪವಾಡ ಇವ್ರದ್ದು, ಜ್ಞಾನ ತೆಗೆಯೋ ಪವಾಡ ಅವ್ರದ್ದು. ಅರ್ಥ ಆಯ್ತಾ? ಜ್ಞಾನ ಕೊಡ್ತಾರೆ, ಅವರು ಮಂಕು ಬೂದಿ ಹಾಕಿ ಇರೋ ಜ್ಞಾನ ತೆಗೆದು ಬಿಡ್ತಾರೆ. ಹೇಳಿದ್ನಲ್ಲ, ಭಾರಿ ಶ್ರೀಮಂತರು ಬಂದರು, ನೋಡ್ದ, ಭಾರಿ ಖುಷಿಯಾಯಿತು. ದೇವರಿಗೆ ಧೂಪಾರತಿ ಮಾಡ್ತೀನಿ ಅಂತ ಮಾಡ್ದ, ಹಿಡ್ದ, ಅಲ್ಲಿ ವಾಚ ತೊಗೊಂಡು ಎಚ್ಚರ ತಪ್ಪಿದ್ರು, ಆಭಾಡ ತೊಗೊಂಡು ಹೋದ. ಇಷ್ಟೇ ಇವ್ರ ಪವಾಡ ಅಷ್ಟೇ. ಅಂದರೆ ಎಚ್ಚರ ತಪ್ಪಿಸೋ ಪವಾಡ ಅವ್ರದ್ದು, ರಾಯರದು ಎಚ್ಚರ ಬರೆಸೋ ಪವಾಡ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಎಚ್ಚರ ತರಿಸೋ ಪವಾಡ ಬೇರೆ, ಎಚ್ಚರ ಬರೆಸೋ ಪವಾಡ ಬೇರೆ. ರಾಯರ ಪವಾಡಗಳೆಲ್ಲ ದೇವ್ರ ಬಗ್ಗೆ ಎಚ್ಚರ ಕೊಡುತ್ತೆ. ಅಬ್ಬ, ಇಂಥ ದೇವ್ರನ್ನ ಮರ್ತುಬಿಟ್ಟಿದ್ದೀವಿ ನಾವು, ಇಂಥ ಭಗವಂತನ ಮರ್ತಿದ್ದೇವೆ, ಇನ್ಮೇಲೆ ದೇವ್ರನ್ನ ಮರಿಬಾರದು ಅನ್ನೋ ಭಾವನೆ ಬಂದರೆ ಅದು ನಿಜವಾದ ಪವಾಡ. ಆದರೆ ಅವ್ರ ಪವಾಡ ಆಗಲ್ಲ, ಅವ್ರನ್ನ ದೇವ್ರನ್ನ ತಮ್ಮನು ಮರ್ತು ಬಿಡ್ತಾರೆ, ಅಂತ ಮೋಸ ಮಾಡ್ತಾರೆ. ಅದಕ್ಕೆ ಪವಾಡ ಅಂಥೇಳಿ ಮೋಸ ಹೋಗಬೇಡಿ ಅಂತ ತೋರಿಸೋದು ರಾಯರ ವೈಶಿಷ್ಟ್ಯ. ಇದು ಸರಿಯಾಗಿ ರಾಯರ ಪವಾಡ ಜನ ಅರ್ಥ ಮಾಡಿಕೊಂಡ್ರೆ ಇವತ್ತು ಕೋಟಾ ಪವಾಡಗಳೆಲ್ಲ ಹೋಗಿಬಿಡ್ತಾರೆ ಆ ಕಡೆ. ಆದರೆ ಜನ ಅದು ಹೇಳೋ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಹೇಳೋ ಅವರು ಮಾಡ್ತಾ ಇವರು ಮಾಡ್ತಾರೆ ಅಂತ ತಿಳ್ಕೊಂಡು ಮೋಸ ಹೋಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. 99% ಜನ ಪವಾಡಗಳ ಹೆಸರಿನಲ್ಲಿ ಇರೋದನ್ನು ಕಳ್ಕೊಂಡ್ಬಿಡ್ತಾರೆ, ಇಲ್ಲದ್ದಲ್ಲ, ಇರೋದನ್ನು ಕಳ್ಕೊಂಡ್ಬಿಡ್ತಾರೆ. ಪೇಪರ್ನಲ್ಲಿ ಬರ್ತಾನೆ ಇರುತ್ತಲ್ಲ, ನೀವು ಡಬಲ್ ಮಾಡ್ತೇನೆ ಟ್ರಿಬಲ್ ಮಾಡ್ತೇನೆ ಅಂತೇಳಿ ಇರೋದನ್ನು ಜೀರೋ ಮಾಡಿಬಿಡ್ತಾರೆ, ಡಬಲ್ ಟ್ರಿಬಲ್ ಮಾಡಲಿಲ್ಲ, ಇರೋದನ್ನು ಕೃಷ್ಣಾರ್ಪಣೆ ಮಾಡಿಬಿಡ್ತಾರೆ. ಅದು ಮೋಸ ಹೋಗ್ತದೆ. ಎಜುಕೇಟೆಡ್ ಜನ ಮೋಸ ಹೋಗ್ತಾರೆ. ಅರ್ಥ ಆಯ್ತಾ? ಎಜುಕೇಟೆಡ್ ಜನಗಳು ಮೋಸ ಹೋಗ್ತಾರೆ ಅಂದರೆ ಓದಿದವರು ಇವತ್ತು ತಪ್ಪಿಸಿದ್ದ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ. ಹಾಗಾಗಬಾರ್ದು ಅಂತ ರಾಯರು ಅವತಾರ ಮಾಡಿ ಅದೇ ಫೀಲ್ಡಲ್ಲೇ ಬೀಟ್ ಮಾಡಬೇಕಾದ್ರು. ಇವತ್ತು ಬೆಟರ್ ಪ್ಲೇಯರ್ ಅಂತ ತೋರಿಸ್ಬೇಕಾದ್ರೆ ಕ್ರಿಕೆಟ್ ಪ್ಲೇಯರ್ ಹತ್ರ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಹೋಗಬಾರ್ದು. ಗೊತ್ತಾಯ್ತಾ? ಅವ್ರು ಕ್ರಿಕೆಟ್ನಲ್ಲೇ ಸೋಲಿಸ್ಬೇಕು ಅವ್ರನ್ನ, ಅವಾಗ ಸೋಲು ಅಂತಾರೆ ಹೊರತು ಅವ್ರ ಫೀಲ್ಡೇ ಬೇರೆ ಆಗಿಬಿಟ್ರೆ ಉಪಯೋಗ ಇಲ್ಲ. ಅದೇ ಫೀಲ್ಡಲ್ಲಿ ಆಡಿದಾಗ ಅವನಿಗೆ ಬೆಟರ್ ಪ್ಲೇಯರ್ ಅಂತ ಹೆಸರು ಬರ್ತದೆ, ಬೇರೆ ಆಟ ಆಡಿದಾಗಲ್ಲ. ಅದಕ್ಕೆ ಅದೇ ಪವಾಡದ ಫೀಲ್ಡ್ಗೆ ಹಿಡಿದ್ರು, ತೋರಿಸಿದ್ರು, ಡಿಫ್ರೆನ್ಸ್ ತೋರಿಸಿದ್ರು, ಎಷ್ಟಿದೆ ಅನ್ನೋ. ನಮ್ಮ ಪವಾಡ ಹೇಗಿದೆ, ನಿಮ್ಮ ಪವಾಡ ಹೇಗಿದೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ಪುರಂದರದಾಸರು ಹೇಳಿದ್ರಲ್ಲ ಹಾಗೆ. ಈ ಸಂಪತ್ತಿನಲ್ಲೂ ಕೂಡ ರಾಜರ ಸಂಪತ್ತು ಬೇರೆ, ಅದು ಐಶ್ವರ್ಯ. ಜ್ಞಾನಿಗಳ ಸಂಪತ್ತು ಬೇರೆ, ಜ್ಞಾನ. ಇವತ್ತು ಪುರಂದರದಾಸರ ಸಂಪತ್ತು ಜ್ಞಾನ ಆಗಿತ್ತು, ಆ ಥರ ಸಂಪತ್ತು ಮುತ್ತುರತ್ನ ಆಗಿತ್ತು. ಯಾವ್ದು ದೊಡ್ಡದು ಗೊತ್ತಾಯ್ತು ಅಂತ ಕೇಳಿದ್ರಲ್ಲ ಹಾಗೆ. ಇವತ್ತು ಕೋಟಿ ಕಟ್ಟಲೆ ಬೆಲೆ ಡೊನೇಷನ್ ಕೊಟ್ಟು ಮೆಡಿಕಲ್ ಸೀಟು ಇನ್ವೆಸ್ಟ್ತಗೋತಾರೆ. ಅದಕ್ಕೆ ಹಣಕ್ಕಿಂತ ಜ್ಞಾನ ದೊಡ್ಡದು ಅಂತ ಅರ್ಥ. ಅದಕ್ಕೆ ಹಣಕ್ಕಿಂತ ಜ್ಞಾನ ದೊಡ್ಡದು. ಮೆಡಿಕಲ್ ಮಾತ್ರ ಲೌಕಿಕ ವಿದ್ಯೆಗಳೇ ಇವತ್ತು ದೊಡ್ಡದು ಅಂತಾಗೋದಾದರೆ ಅಧ್ಯಾತ್ಮ ವಿದ್ಯೆ ಎಷ್ಟು ದೊಡ್ಡದು. ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಈ ಮಾತು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಮಾನ್ಯರು ಕೂಡ ದೇವ್ರ ಕಡೆ ಮನಸ್ಸಾಗ್ಲಿಕ್ಕೆ ಅನುಕೂಲ ಮಾಡಿಕೊಡೋ ಹಾಗೆ ಮಾಡಿದ ಪವಾಡಗಳನ್ನು ವಾದಿರಾಜರು ರಾಯರಂಥ ಮಹಾನುಭಾವರು ಮಾಡಿದ್ದಾರೆ. ಅತಿ ದೊಡ್ಡ ಪವಾಡ ಬೃಂದಾವನ ಪ್ರವೇಶ, ಭಾರಿ ದೊಡ್ಡ ಪವಾಡ ಅವ್ರು ಮಾಡಿ. ಉಳಿದವ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲದನ್ನ ಪವಾಡ. ವಾದಿರಾಜ ಸ್ವಾಮಿಗಳು ಮಾಡಿದರು, ರಾಯರು ಮಾಡಿದರು. 71 ವರ್ಷ ಡಿಫ್ರೆನ್ಸ್ ಅಷ್ಟೆ. 1601 ಅವ್ರು ಮಾಡ್ತಾರೆ, 1671 ಇವ್ರು ಮಾಡಿ, 70 ವರ್ಷ. ಎರಡು ಅದ್ಭುತ ಪವಾಡ ನಡೆದವು. ತಮಗಿಂತ ಮುಂಚೆ ವೃಂದಾವನ ಮಾಡಿಸ್ಕೊಂಡು ಸೆಲೆಕ್ಟ್ ಮಾಡಿ ಹೀಗಿರಬೇಕು ಅಂತ ಗೈಡ್ ಮಾಡಿ ವೃಂದಾವನನ ವೆಂಕಣ್ಣ ವೃಂದಾವನ ಒಂದು ಮಾಡಿಸಿದ್ದ, ಇದು ಬೇಡ ನನಗೆ ಅಂತ ಆ ಕಡೆ ಇಟ್ಟುಬಿಟ್ಟು ವಾದೀಂದ್ರ ಸ್ವಾಮಿ ರಿಸರ್ವ್ ಮಾಡಿಬಿಟ್ಟು ತಾವು ಇನ್ನೊಂದು ಸ್ಪೆಷಲ್ ಶಿಲೆ ತರಿಸಿ ಅದರಲ್ಲಿ ವೃಂದಾವನ ಹೀಗೊಂದು ಡೈರೆಕ್ಟ್ ಮಾಡಿ ಮಾಡಿಸ್ತಾರೆ. ಇವತ್ತು ಎಷ್ಟು ಆಶ್ಚರ್ಯ, ವಿಲ್ಲು ಬರದ್ರ ಅಂದರೆ ಆಲೆ ಅಳ್ತಾ ಕೂತಿರ್ತಾನೆ, ಹೋಗ್ಬಿಡ್ತೀನಿ ಅಂತ ಅರ್ಥ. ವಿಲ್ಲು ಬರಿಬೇಕಾದ್ರೆ ಮನುಷ್ಯನಿಗೆ ಆಲೆ ತನಗೆ ಅಸ್ತಿತ್ವ ಬಗ್ಗೆ ಮೇಲೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥದ್ದು ವೃಂದಾವನ ಮಾಡಿಸಿ ಅದರಲ್ಲಿ ಇಡಿಸಿ ತಾವು ಕೂತ್ಕೊಂಡು ಎಲ್ಲರಿಗೂ ಸಂದೇಶ ಕೊಟ್ಟು, ಏನು ಆಶ್ಚರ್ಯ. ಮಠ ಮಠ ಮಧ್ಯಾಹ್ನ ಈ ದೇವರು ಪೂಜೆ ಮಾಡಿದ್ದಾರೆ, ತೀರ್ಥ ತೊಗೊಂಡಿದ್ದಾರೆ, ಆಹಾರ ಏನು, ದೇವರು ಧ್ಯಾನ ಮಾಡ್ತಾ ಕೂತಿದ್ದಾರೆ, ನಗುನಗುತ್ತಾ. ತಮಾಷೆಯೋ ತಮಾಷೆ, ಸಾಮಾನ್ಯ ಆಯಾಸವಾದವನಿಗೆ ಮಾತಾಡೋಕ್ಕಾಗೋದಿಲ್ಲ. ಅಂಥದ್ದು ಅಲ್ಲಿ ಕೂತ್ಕೊಂಡು ತತ್ವೋಪದೇಶ ಮಾಡಿ ಅವರು ದೇಹತ್ಯಾಗ ಮಾಡ್ತಾರೆ. ವೃಂದಾವನದ ಒಳಗೆ ಕೂತ್ಕೊಂಡು ಅಂದರೆ ಭಾರಿ ದೊಡ್ಡ ಪವಾಡ. ಅಂದರೆ ರಾಯರ ಜಲ್ ಜೀವನ ಪೂರ್ತಿ ಪವಾಡ, ಹುಟ್ಟಿದ್ದೇ ಪವಾಡ. ಇಬ್ಬರು ಮಕ್ಕಳಿದ್ದರು ತಿಮ್ಮಣ್ಣ ಭಟ್ಟ ದಂಪತಿಗಳಿಗೆ, ಗುರುರಾಜಾಚಾರ್ಯರು ಅಂತ ಮಗ, ವೆಂಕಂಬ ಅಂತ ಮಗಳು. ಮತ್ತೆ ಅವರಿಗೆ ಅನ್ನಿಸ್ತು ಇನ್ನೊಂದು ಮಗು ಬೇಕು, ತಿರುಪತಿ ಹೋರು ಸೇವೆ ಮಾಡಿದರು. ಅವರು ಸೇವೆ ಮಾಡಿ ತಮಗೆ ಮಗು ಆಗಲಿ ಅಂಥೇಳಿ ಅವರಿಗೆ ಮಗು ಸಿಕ್ತು, ಜಗತ್ತಿ ಗುರುಗಳು ಸಿಕ್ಕರು. ಇದು ಆಶ್ಚರ್ಯ. ಮತ್ತು ಅವರು ಸೇವೆ ಮಾಡದೆ ಹೋಗಿದ್ದಿದ್ರೆ ರಾಘವೇಂದ್ರ ಸ್ವಾಮಿ ಅವತಾರ ಆಗ್ತಿತ್ತ, ಸೇವೆಗೂ ದೊಡ್ಡ ನಿಮಿತ್ತ ಸಿಕ್ತ. ಅದಕ್ಕೆ ಇದನ್ನು ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಯಾವ ಕೆಲಸ ಮಾಡೋದ್ರಿಂದ ಉಳಿದವ್ರಿಗೆ ಹಿತ ಆಗುತ್ತೋ ಅದು ಸಕಾಮನೆಯಿಂದ ಮಾಡಿ ನಿಷ್ಕಾಮ ಕರ್ಮ ಆಯಿತು. ಯಾವುದು ತನಗೆ ಒಬ್ಬನಿಗೆ ಬೆನಿಫಿಟ್ ಆಗುತ್ತೋ ಅದನ್ನು ಸಕಾಮ ಕರ್ಮ ಅಂತ ಕರೀತಾರೆ. ಒಬ್ಬನಿಗೆ ಬೆನಿಫಿಟ್ ಆದರೆ ಸಕಾಮ ಕರ್ಮ. ಒಬ್ಬಾವಿ ತೋಡಿಸ್ತಾ ನೋಡೋದು ಸಕಾಮ ಕರ್ಮ. ಅದು ಎಷ್ಟು ಜನ ನೀರು ಕುಡಿತಾರೆ ಅದರೊಳಗೆ, ನಿಷ್ಕಾಮ ಕರ್ಮ ಆಗುತ್ತೆ. ಆದರೆ ಬಾವಿ ತೋಡಿಸ್ತಾ ಲಾಕ್ ಮಾಡಿಬಿಟ್ಟ, ನಾನು ಒಬ್ಬನೇ ಕುಡಿತೀನಿ ಅಂತೇಳಿ, ಆಗದು ಸಕಾಮ ಕರ್ಮ ಆಯಿತು. ಯಾರೂ ಎಂಟ್ರಿ ಇಲ್ಲ, ಯಾರೂ ಎಂಟ್ರ್ ಆಗಬಾರ್ದು, ನಾನೊಬ್ಬನೇ ಉಪಯೋಗಿಸ್ತೀನಿ ಅಂತ ಹೇಳಿದರೆ ಬಾವಿ ಹುಳ ಬಿಟ್ಟು ಹೋಗುತ್ತಾ, ಉಪಯೋಗಿಸೋಕೆ ಆಗದೆಲ್ಲ ಕೆಟ್ಟೋಗ್ಬಿಡುತ್ತೆ. ಈ ಮಾತು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಕಾಮ ನಿಷ್ಕಾಮ ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು, ದೇವರಿಗೆ ಪ್ರೀತಿ ಆಗಬೇಕು. ಪ್ರಾಣಾಯಾಮೋ ವಾಸುದೇವೋ, ಅದು ನಿಷ್ಕಾಮ ಕರ್ಮವಾಗುತ್ತೆ. ಮೇಲ್ನೋಟಕ್ಕೆ ತಿಮ್ಮಣ್ಣ ಭಟ್ಟ ದಂಪತಿಗಳು ಮಾಡಿ ಸಕಾಮ ಕರ್ಮ, ಮಗು ತಮಗಾಗಬೇಕು ಅಂಥೇಳಿ. ಆದರೆ ದೇವರು ಹೇಗೆ ಮಾಡಿದ ಗೊತ್ತಾದನ, ಪೂರ್ತಿ ನಿಷ್ಕಾಮ ಕರ್ಮ ಮಾಡಿಬಿಟ್ಟು ಜಗತ್ತಿಗೆ ಸಾವಿರಾರು ವರ್ಷ ಒಬ್ಬ ವ್ಯಕ್ತಿ ಕಲ್ಪವೃಕ್ಷ ಕಾಮಧೇನು ಆಗಬೇಕು ಅಂತ ಮಹಾನುಭಾವನೆ ಕೊಡ್ತಾರೆ ಅಂದರೆ ಅದು ಭಾರಿ ಗ್ರೇಟ್. ಉಪನಿಷತ್ತು ಹೇಳ್ತದೆ, ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟ, ತಾನೊಬ್ಬನೇ ಅಡುಗೆ ಮಾಡ್ದ, ತಾನೊಬ್ಬನೇ ಊಟ ಮಾಡಿಬಿಟ್ಟ. ಅನ್ನ ತಿಂದೆ ಅಂತ ಅವನು ಹೇಳಿದರೆ ಹೇಳ್ತಾರೆ, ಅನ್ನ ತಿಂದಿಲ್ಲ ನೀನು, ಪಾಪ ತಿಂದಿದ್ದಿ ಅಂತ ಹೇಳಬೇಕಂತ ಅವನು. ಭಗವದ್ಗೀತೆ ಹೇಳ್ತಾರೆ, ಭುಂಜತೆ ತ್ವೇ ತ್ವಹಂ ಪಾಪಾಹ ಏ ಪಚಂತಿ ಆತ್ಮ ಕಾರಣ. ತನಗೋಸ್ಕರ ಅಡುಗೆ ಮಾಡ್ಕೊಂಡು ತಿಂದರೆ ಅವನು ತಿಂದಿದ್ದ ಅನ್ನ ಅಲ್ಲ ಪಾಪ ಅಂತ ತಿಳ್ಕೊಳ್ಳಿ. ವೇದ ಹೇಳ್ತದೆ, ಕೇವಲಾಗೋ ಭವತಿ ಕೇವಲಾದಿ. ಯಾವನ ತಾನೊಬ್ಬನೇ ಊಟ ಮಾಡ್ತಾನೆ, ಅವನು ತಿನ್ನೋದು ಪಾಪಗಳನ್ನು ಮಾತ್ರ. ಇನ್ನೊಬ್ಬರಿಗೆ ಊಟಕ್ಕಾಗಿ ತಾನು ತಿಂತಾನೆ, ತಾನು ಊಟ ಮಾಡ್ತಾನೆ, 100 ಜನಕ್ಕೆ ಊಟ ಆಯಿತು, ತಾನು ಊಟ ಮಾಡ್ತಾನೆ, ಆದರೂ ಊಟ ಮಾಡ್ತಾನೆ, ಅದು ಪಾಪ ಅಲ್ಲ, ಅಮೃತ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ. ಯಜ್ಞಶಿಷ್ಟಾಶನ ಸಂತಹ ಮುಚ್ಚಂತೆ ಸರ್ವ ಕಿಲಿ ವಿಷ. ಇನ್ನೊಬ್ಬರಿಗೆ ಕೊಟ್ಟು ಉಳಿದು ತಿಂದ ಅದು ಅಮೃತ, ತಾನೊಬ್ಬನೇ ತಿಂದ ವಿಷ ಅದು. ಇವತ್ತು ಬರ್ತಾ 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 ಎಷ್ಟಿಗೆ ಬಂತು ಗೊತ್ತಾ, ಮನೆಯವರು ಕೂಡ ತಿಂಬೋದಿಲ್ಲ, ಗಂಡ ಆಧರಿಸ್ತೀನಿ ಹೆಂಡತಿ ಈಧರಿಸ್ತೀನಿ ಅವರವರೇ ತಿಂದು ಬಂದುಬಿಡ್ತಾರೆ. ಅದು ಇನ್ನೊಬ್ಬರಿಗೆ ಕೂಡ ಕಾನ್ಸೆಪ್ಟೇ ಇಲ್ಲ, ಬರೀ ಪಾಪ ರಾಶಿ ಆಯ್ತು ಅಷ್ಟೆ. ದೇವರು ಅನ್ನ ಕೊಟ್ಟಿರೋದು ನೀನು ಒಬ್ಬನೇ ತಿನ್ನುವಂತಲ್ಲ, ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂತೆ. ಇದು ಅರ್ಥ ಮಾಡಿಕೊಂಡ್ರೆ ರಾಯರು ಮಾಡಿದ್ದೆಲ್ಲ ಅಂಥ ಪವಾಡಗಳು, ಅದರಿಂದ ಲೋಕಕ್ಕೆ ಒಳ್ಳೆ ಜ್ಞಾನ ಕೊಟ್ಟರು. ಜ್ಞಾನ ಕೊಟ್ಟರು ಬೇಕಾದವರಿಗೆ, ಜ್ಞಾನ ಬೇಕು ಅಂತ ಭಾವನೆ ಹುಟ್ಟಿಸಿದ್ರು ಇನ್ನೊಬ್ಬರಿಗೆ. ತುಂಬ ಜನಕ್ಕೆ ರಾಯರ ಕಥೆ ಓದ್ದಾಗ ಅವ್ರು ತಿಳ್ಕೋಬೇಕು, ಅವರಂತೆ ವಿಶೇಷವಾದ ದೇವರೊಳಗೆ ಪಾತ್ರರಾಗಬೇಕು ಅನ್ನೋ ಸ್ಫೂರ್ತಿ ಬರ್ತದಲ್ಲ, ಅದೊಂದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಹೇಳಿದ್ದು, ಕರಿಷ್ಯೇ ಕಾರ ಇಷ್ಯೇ ಚ, ನಾನು ಮಾಡ್ತೇನೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೇನೆ. ಇನ್ನೊಂದು ವ್ರತ ಅವರು, ನಾನು ಮಾಡ್ತೇನೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೇನೆ. ತಾವು ಒಬ್ಬರೇ ಮಾಡ್ತಾ ಇದ್ದರೆ ಆಮೇಲೆ ಅವರಿಗೆ ಗ್ಯಾಪ್ ಬಂದು ಹೋಗೋದು, ಸಿಗೋದಿಲ್ಲ. ಇವತ್ತು ಒಳ್ಳೆ ಡಾಕ್ಟ್ರ್ ಇದ್ದ, ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಡಾಕ್ಟ್ರ್ ಇರ್ತಾರೆ, ಒಳ್ಳೆ ಡಾಕ್ಟ್ರು, ಅಲ್ಲೇ ಔಷಧ ವಾಸಿ ಆಗೋದು, ಅವ್ರು ಕೊಟ್ಟರೆ ವಾಸಿ ಆಗಿಬಿಡೋದು, ಇನ್ನೊಬ್ರು ಹೇಳ್ಕೊಡದೆ ಹೋಗಿಬಿಡ್ತಾರೆ, ಪೂರ್ತಿ ಬ್ಲ್ಯಾಕ್. ಅವ್ರು ಯಾರಿಗೂ ಹೇಳ್ಕೊಡೋದಿಲ್ಲ, ಕೊನೆಗೆ ಆ ದೊಡ್ಡ ವಿದ್ಯೆನೇ ಲಾಸ್ ಆಗಿ ಎಷ್ಟೋ ದಿನಕ್ಕೆ ಹಾಗಾಗಿದೆ. ಯಾವುದೋ ಊರುಗಳು ಹೋದ ಒಬ್ಬರು ಇದ್ದರು, ಔಷಧಿ ಕೊಡ್ತಾ ಇದ್ದರು, ಎಂಥದ್ದು ವಾಸಿ ಆಗ್ತಾ ಇತ್ತು, ಅವರಿಲ್ಲ ಈಗ ಆ ವಿದ್ಯೆ, ಅವ್ರ ಜೊತೆ ಯಾರು ಹೇಳ್ಕೊಂಡು ಹೋಗೇ ಬಿಡ್ತು ಅಂತ ಹೇಳಿದ್ರು. ಹಾಗಾಗಬಾರ್ದು, ಇನ್ನೊಬ್ರಿಗೆ ಹೇಳಿಬಿಟ್ಟಾಗ ಅದು ಪರಂಪರೆ ಬೆಳೀಲಿಕ್ಕೆ ಶುರುವಾಗತ್ತಾಗಿ. ತಾವು ಮಾಡೋದು ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು, ರಾಯರು ಎರಡೂ ಮಾಡಿ, ಕರಿಷ್ಯೇ ಕಾರ ಇಷ್ಯೇ ಚ, ಇಷ್ಟವರೆಲ್ಲ ಮಾಡೋದು ಹಾಗೇನೆ. ರಾಯರ ಎಕ್ಸಾಂಪಲ್ ಅದಕ್ಕಷ್ಟೇ, ವಾದ್ಯರಾಜರಾಗಲಿ ವ್ಯಾಸರಾಜರಾಗಲಿ ಎಲ್ಲ ಹಾಗೆ ಮಾಡಿದವರೇನು. ತಾವು ಹೇಳಿಕೊಟ್ರು ಪಾಠನ, ಗ್ರಂಥ ಬರೆದ್ರು. ಎಷ್ಟು ಜನ ಪಾಠ ಹೇಳಕ್ಕೆ ಬಂತೀಗ, ನ್ಯಾಯಾಮೃತ ಆದಿಗಳನ್ನ ಓದೋದೆ, ಓದೋದು ಪಾಠ, ಓದೋದು ಪಾಠ, ಟೆಕ್ಸ್ಟ್ ಬುಕ್ ಪ್ರೊವೈಡ್ ಮಾಡ್ತಾರಲ್ಲ ಹಾಗೆ. ಆ ದೃಷ್ಟಿಯಿಂದ ನಮ್ಮ ಜೀವನಕ್ಕೆ ಆದರ್ಶ ತೋರಿಸ್ತಾ, ನೀವೊಬ್ಬರೇ ಬದುಕಿದ್ರೆ ಜೀವನ ಅಲ್ಲ, ಉಳಿದವ್ರು ಬದುಕು ಹಾಕಿ ಅನುಕೂಲ ಮಾಡಿಕೊಟ್ಟರೆ ಜೀವನ ಅದು. ಇವತ್ತು ಫ್ಯಾಕ್ಟ್ರಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಆಗೋದಕ್ಕೆ ಎಷ್ಟು ಜನಕ್ಕೆ ಅನ್ನ ಕೊಟ್ಟ ಪುಣ್ಯ ಬರುತ್ತೆ ಅವನು. ಹೆಸರಿಗೆ ದುಡ್ಡು ಬಂತು, ಅದಕ್ಕಿಂತ ಹೆಚ್ಚು ಪುಣ್ಯ ಬಂತು ಅವನು. ಪುಣ್ಯ ಬಂತು ಅಂತ ಕಾನ್ಸೆಪ್ಟಿಗೆ ದುಡ್ಡು ಬಂದರೆ ಭಾರಿ ಶ್ರೇಷ್ಠ. ಆದರೆ ದುಡ್ಡು ಅಷ್ಟೇ ಬರಲಿ ಅಂತ ಮಾಡಿದರೆ ಬಂಧಕ, ಪುಣ್ಯ ಬರಲಿ ಅಂತ ಮಾಡಿದ ಮೇಜರು, ದುಡ್ಡು ಬಂದು ಸೆಕೆಂಡರಿ, ಅದು ಫಲ ದೋಷ ಇಲ್ಲ. ಆದರೆ ದುಡ್ಡಷ್ಟೇ ಬರಲಿ, ರೋಗಿ ಸತ್ರು ಪರವಾಗಿಲ್ಲ ಅಂತ ಅದು ಡೇಂಜರು. ಇವತ್ತು ನಡೀತಿರೋದು ಹಾಗೇನೆ. ಇವತ್ತು ಆಸ್ಪತ್ರೆ ಸೇರಿಸಿದ್ರು ಅಂದರೆ ರೋಗಿ ವಾಸಿ ಆಯಿತು ದುಡ್ಡು, ಸತ್ರು ಬಾಡಿ ಒಯ್ಲಕ್ಕೆ ಮತ್ತೆ ದುಡ್ಡು ಗೊತ್ತಾಗುತ್ತೆ. ಸತ್ರು ದುಡ್ಡು ಸತ್ರು ಆ ಥರ ಆಗಿಬಿಟ್ಟಿದೆ. ಇವತ್ತು ದಿವಸ ಬುದ್ಧಿ ಕೆಲಸ ಸತ್ರ ವಾಸಿ, ಯಾಕಂದರೆ 2 ಲಕ್ಷಾಂತರ ರೂಪಾಯಿ ಬರ್ತದೆ ಅಂತೇಳಿ ಬದುಕೋದು ಸಾಯಿಸೋದೇ ಜಾಸ್ತಿ ಮಾಡಿಬಿಡ್ತಾರೆ. ಬರೀ ಅಂಥವ್ರು ಎಷ್ಟು ರಾಕ್ಷಸರಂಥ ಜನಗಳು, ಒಳ್ಳೆಯವರಿದ್ದಾರೆ ಇಲ್ಲ ಅಂತಲ್ಲ, ಕೆಟ್ಟಂಥ ಕೆಟ್ಟ ಜನಗಳು ಇರ್ತಾರೆ. ನಮ್ಮ ಸಿದ್ಧಾಂತ ನೋಡಿದ ಮೇಲೆ ರಾಯರ ಜೀವನ ನಮಗೆ ಇನ್ಸ್ಪಿರೇಷನ್ ಕೊಡಬೇಕು. ನಾವು ಏಕಾಸಿ ಮಾಡೋದಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿ, ನಾವು ಸಂಧ್ಯಾಂದ ಮಾಡಿ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಯರು ಕೊಡೋ ಸಂದೇಶ ಇದೆ. ರಾಯರು ಅನುಗ್ರಹ ಮಾಡಿದ್ರೆ ಹೌದಲ್ಲ, ನಾವು ಅಭ್ಯಾಸ ಮಾಡಬೇಕು. ನಾನು ಎಲ್ಲೋ ದೂರದವನು, ರಾಯರ ಹತ್ರ ಹೋದೆ, ನನಗೆ ಕೊಟ್ಟು ಅನುಗ್ರಹ ಮಾಡಿದರು. ಅದೇ ರೀತಿ ನಾನು ಕೂಡ ಇನ್ನೊಬ್ಬರು ಬಂದರೆ ನನ್ನಿಂದ ಆದಷ್ಟು ಸಹಾಯ ಮಾಡೋಣ ಅಂತ ಭಾವನೆ ಬಂದರೆ ಅದು ರಾಯರಿಂದ ಕಲಿತ ಪಾಠ. ಅದು ನಮಗೆ ಯಾರೋ ಕೆಲಸ ಕೊಡಿಸಿಬಿಟ್ಟಿರ್ತಾರೆ, ನಾವು ಭಾರಿ ಕೃತಜ್ಞತೆ ಹೇಳಿದ್ದು ಹೇಳಿದ್ದೆ ಅವರಿಗೆ. ಅದರಿಂದ ಅವರಿಗೆ ಕೆಲಸ ಕೊಡಿಸೋಕ್ಕೆ ನಮಗೆ ಕೊಡಿಸ್ತವ್ರು, ಅವ್ರಿಗೆ ಕೊಡ್ಸೋಕ್ಕೆ ಬರೋದಿಲ್ಲ. ನಾವು ಯೋಚನೆ ಮಾಡಬೇಕು, ನಾನು ಕಷ್ಟದಲ್ಲಿದ್ದೆ, ನನಗೆ ಕೆಲಸ ಕೊಡಿಸಿದರು. ನನ್ನ ಹತ್ರ ಯಾರು ಒಂದು ಕಷ್ಟದಲ್ಲಿದ್ದವ್ರಿಗೆ ಬಂದರೆ ನಾನು ಅವ್ರಿಗೆ ಕೆಲಸ ಕೊಡಿಸಿದರೆ ಇವರಿಗೆ ಋಣ ತೀರಿಸಿದಾಗತ್ತೆ, ಆ ಭಾವನೆ ಬರಬೇಕು. ಅವರಿಗೆ ಕೊಡಿಸೋದಲ್ಲ, ಇನ್ನೊಬ್ಬರು ಅವರ ಟ್ರೆಂಡನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಅವ್ರು ನಾನು ಇನ್ನೊಬ್ಬರಿಗೆ ಮಾಡ್ತೇನೆ, ಅವನು ಇನ್ನೊಬ್ಬರಿಗೆ ಮಾಡ್ತಾನೆ, ಅವನು ಏನು ಮಾಡಲಿ ಅಂತ ಕೇಳ್ತಾರೆ ಬಂದು ಅಂತ ಹೇಳ್ಬೇಕು. ನೋಡಪ್ಪ ನೀವು ಉಪಕಾರ ಆಯಿತು, ಇನ್ನೊಬ್ಬರು ಇರಿ ಉಪಕಾರ ಮಾಡು, ನಾನು ನನ್ನ ಋಣ ತೀರಿದ ಲೆಕ್ಕ ಅಂತ ಹೇಳ್ತಾರೆ. ಆ ಇನ್ನೊಬ್ಬರಿಗೆ ಹಾಗೆ ಹೇಳಬೇಕು. ಆ ಜಗತ್ತು ಬೆಳೀತಾ ಹೋಗುತ್ತೆ, ಆಗ ವಿಶಾಲವಾದ ದೃಷ್ಟಿ ಬರುತ್ತೆ. ಅದು ಬಿಟ್ಟುಬಿಟ್ಟು ತಾನು ಒಬ್ಬರೇ ಅಂತ ಇಟ್ಟುಕೊಂಡ್ರೆ ಮೂರ್ಖತನ ಆಗ್ತಾನೆ. ದೇವರು ತೋರಿಸ್ತಾ ಇರೋದು ಮಾವಿನ ಮರ ಹಾಕಿದ್ದ ಹಣ್ಣು ಬಂತು, ಒಬ್ಬನೇ ತಿನ್ನಲಿಕ್ಕೆ ಸಾಧ್ಯನೇ ಯೋಚನೆ ಮಾಡಿ, ಸಾಧ್ಯನೇ ಇಲ್ಲ. ಇನ್ನೊಬ್ಬರಿಗೆ ಕೊಟ್ಟರೆ ಕೊಳತು ಹೋಗುತ್ತೆ, ತಾನೊಬ್ಬನೇ ತಿಂದರೆ ಸತ್ತೋಗ್ತಾನೆ, ಅಷ್ಟು ತಿಂದರೆ ಗೋವಿಂದ ಸತ್ತೋಗ್ಬಿಡ್ತಾನೆ, ಇದು ತಿಂದವರು ಕೊಳತು ಹೋಗುತ್ತೆ. ಏನು ಮಾಡಬೇಕು ಅದಕ್ಕೆ? ವೆರಿ ಸಿಂಪಲ್, ಇನ್ನೊಬ್ಬರಿಗೆ ಕೊಟ್ಟರಾಯ್ತು. ದುಡ್ಡು ಹಾಗೇನೆ, ಇಲ್ಲ ಕೊಳತು ಹೋಗುತ್ತೆ ಇಲ್ಲ ಉಪಯೋಗಕ್ಕೆ ಬರಬೇಕು. ತಾನು ತಿನ್ನು, ಉಳಿದವರಿಗೆ ಕೊಡು, ಇಟ್ಟು ಬಿಟ್ಟರೆ ಕೊಳತು ಹೋಗುತ್ತೆ ಅಷ್ಟೇ. ಈ ದೃಷ್ಟಿಯಿಂದ ಆ ತತ್ವವನ್ನು ಹೇಳೋದೇ ಶಾಸ್ತ್ರದ ಉದ್ದೇಶವಾದ್ದರಿಂದ ಮಾಡಿದರು. ಇನ್ನೂ ಹೇಳ್ತಾರೆ ಭಾಗವತದಲ್ಲಿ, ಮರಗಳಿಂದ ಕಲಿತಿದ್ದನ್ನು ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ. ಮರಗಳಿಂದ ಕಲಿಬೇಕು ನಾವು. ಮರದಲ್ಲಿ ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ, ಎಲೆಗಳು ಬಿಡುತ್ತೆ. ತಮಾಷೆ, ಗಿಡ ಒಂದನ್ನು ತಿನ್ನೋದಿಲ್ಲ, ಹಣ್ಣು ತಿನ್ನೋದಿಲ್ಲ, ಕಾಯಿ ತಿನ್ನೋದಿಲ್ಲ, ಎಲೆ ತಿನ್ನೋ, ಎಲ್ಲರಿಗೂ ಕೊಟ್ಟು ಬಿಡುತ್ತೆ. ಅವ್ರು ಹೇಳ್ತಾನಂತ ಒಬ್ಬ ಸಾಧು ಹೇಳ್ತಾನೆ, ಭಾರಿ ಸ್ವಾರಸ್ಯ. ಅಲ್ಲ, ಎಷ್ಟು ಉಪಕಾರ ಮಾಡ್ತೀರಿ ನೀವು ಅಂದರೆ ಹೇಳಿದ್ರಂತೆ, ನಾನು ಉಪಕಾರ ಮಾಡೋದಲ್ಲ, ಮರಗಿಡಗಳನ್ನು ನೋಡಿ ನಮಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಇಟ್ಕೊಂಡು ಉಪಕಾರ ಮಾಡ್ತೇವೆ, ಆದರೆ ಮರಗಿಡ ತಾವು ತಿನ್ನೋದೇ ಇಲ್ಲ. ಸಾವಿರಾರು ಹಣ್ಣು, ಒಂದು ಹಣ್ಣಾರು ತಿನ್ನಬಾರದೆ ಪಾಪವು, ಒಂದು ತಿನ್ನೋದಿಲ್ಲ. ಅದಕ್ಕಿಂತ ನಮಗಿಂತ ಅವೇ ಶ್ರೇಷ್ಠ ಅಂತ ಹೇಳ್ತಾರೆ. ಭಾಗವತದಲ್ಲಿ ಬಂದಿರೋ ಶ್ಲೋಕ ಪಶುಪಕ್ಷಿಗಳಿಂದ ಕಲಿಬೇಕಾದ ಕೃಷ್ಣ ಹೇಳ್ತಾನೆ, ನೋಡಿದರೆ ಎಷ್ಟು ಇದೆ ಮರಗಳಿಂದ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ತಾನೇ ಸೃಷ್ಟಿ ಮಾಡಿದಾನೆ ಮರಣ ಪರಮಾತ್ಮ. ಮರಗಳು ಒಂದೂ ತಿಂದೇ ಬೇರೆ ಕೊಡುತ್ತಲ್ಲ, ಇವತ್ತು ನಾವು ಸ್ವಲ್ಪ ಆರು ತಿಂದಾರು ಉದೋರಿಗೆ ಕೊಡಬಹುದಲ್ಲ, ಆದರೆ ಮರಗಳು ಒಂದೂ ತಿನ್ನೋದಿಲ್ಲ, ಇವರು ಎಲ್ಲ ತಾನೇ ತಿಂತಾನೆ, ವಿರುದ್ಧ ಇದು. ಅದಕ್ಕಿಂತ ಪಾಪ ಮತ್ತೊಂದಿಲ್ಲ. ಅದಕ್ಕೆ ರಾಯರಂಥ ಮಹಾನುಭಾವರು ಪವಾಡ ಮಾಡಿದ ದೊಡ್ಡ ಉದ್ದೇಶ ಅಂದರೆ, ದೇವರು ಮಹಿಮೆ ತಿಳ್ಕೊಳ್ಳೋಕ್ಕಾಗದೇ ಇದ್ದವರು ಈ ರೀತಿಯಾದರೂ ಅರ್ಥ ಮಾಡಿಕೊಳ್ಳಿ, ಆ ಮೂಲಕ ಓಹೋ ನಮ್ಮ ಶಕ್ತಿಗೆ ಮೀರಿದ ಇನ್ನೊಂದು ಶಕ್ತಿ ಇದೆ, ಕಣ್ಣು ಹೋಗಿದೆ, ಕಣ್ಣು ಬರೋ ಚಾನ್ಸೇ ಇಲ್ಲ, ರಾಯರು ಕಣ್ಣು ಕೊಟ್ಟರು. ಆವಾಗ ಅರ್ಥ ಆಯ್ತು ಇವರಿಗೆ, ಓಹೋ ಮನುಷ್ಯನ ಪ್ರಯತ್ನಕ್ಕೆ ಮೀರಿದ ಇನ್ನೊಂದು ಪದಾರ್ಥ ಇದೆ, ಅದು ಮನುಷ್ಯನಿಗೆ ಏನು ಮಾಡೋಕ್ಕೆ ಸಾಧ್ಯ ಅಷ್ಟು ಮೇಲಿದೆ ಅಂತ ಹೇಳಿದಾಗ, ಅದು ದೇವರ ದೈವೀ ಶಕ್ತಿ ಅಂದರೆ, ಅದೇ ದೈವೀ ಶಕ್ತಿ. ಅದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳಿ. ಇವತ್ತು ನಾವು ನೋಡದೇ ಇದ್ದದ್ದು ಇನ್ನೊಂದು ಇದೆ ಅಂತ ಗೊತ್ತಾಗ ನಮ್ಮಲ್ಲಿ ಲಿಮಿಟೇಷನ್ ಗೊತ್ತಾಗ್ತದೆ. ಇವತ್ತು ವಿಜ್ಞಾನದ ಶಕ್ತಿ ಎಷ್ಟೇ ದೊಡ್ಡದಾದರೂ ಕೂಡ ದೇವರ ಶಕ್ತಿಯ ಪಾದಧುಡಿಗೂ ಅದು ಬರೋದಿಲ್ಲ. ಅದು ಗ್ರೇಟ್, ಆ ಅರ್ಥನ ರಾಯರು ತರಿಸ್ಕೊಟ್ರು. ಅದಕ್ಕೆ ರಾಯರ ಬಗ್ಗೆ ಹೇಳಬೇಕಾದ್ರೆ ಕಣ್ಣು ಕೊಡ್ತಾರೆ ಅಂತ ಅಷ್ಟೇ ಹೇಳಲಿಲ್ಲ, ಕೂಡನೆ ಕಣ್ಣು ಕೊಡ್ತಾರೆ ಅಂತ ಹೇಳೋದಿಲ್ಲ. ಅಂಧೋಪಿ ದಿವ್ಯ ದೃಷ್ಟಿ ಶಾತ್ ಅಂತ ಹೇಳ್ತಾರೆ, ಅಂಧನಿಗೆ ದಿವ್ಯ ನೇತ್ರ ಕೊಡ್ತಾರೆ ಅಂತ ಹೇಳ್ತಾರೆ. ಭಾರಿ ಇಂಟ್ರೆಸ್ಟಿಂಗ್. ಅದು ನೇತ್ರ ಕೊಡ್ತಾರೆ ಅಂದರೆ ಜಗತ್ ಕಾಣ್ತದೆ, ದಿವ್ಯ ನೇತ್ರ ಕೊಟ್ಟರೆ ಭಗವಂತ ಕಾಣ್ತಾನೆ. ದಿವ್ಯಂ ದದಾಮಿತಿ ಚಕ್ಷುಃ, ಭಗವಂತಾನೇ ಹೇಳ್ತಾನೆ ದಿವ್ಯ ದೃಷ್ಟಿಗೆ ದೇವರು ಕಾಣ್ತಾನೆ. ಅದು ಹೇಗೆ? ಇವನು ಕಣ್ಣಿದ್ದಿಲ್ಲ, ಕಣ್ಣು ಬಂತು, ಎಲ್ಲ ಡಾಕ್ಟ್ರು ಹೇಳಿದರು ಕಣ್ಣು ಬರೋದಿಲ್ಲ ಅಂತೇಳಿ, ಇವ್ರ ಹತ್ರ ಬಂದ ಕಣ್ಣು ಬಂದುಬಿಡ್ತು. ಅವಾಗ ಅರ್ಥ ಆಯ್ತು ಅವ್ರಿಗೆ, ಏನಂತ, ನನಗೆ ಕಣ್ಣು ಬಂತು, ದೇವರಿದ್ದಾನೆ ಅಂತ ಗೊತ್ತಾಯಿತು, ಧರ್ಮ ಇದೆ ಅಂತ ಗೊತ್ತಾಯಿತು, ನಿಜವಾದ ಕಣ್ಣು ಗೊತ್ತಾಯಿತು ಅವ್ರು, ಎರಡು ಕಣ್ಣು ಕೊಟ್ಟಾಗಾಯ್ತು ರಾಯ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾವ ಲೌಕಿಕ ವಿದ್ಯೆಯೂ ಕೂಡ ಈ ರೀತಿ ಅಧ್ಯಾತ್ಮ ಕೊಡೋ ಶಕ್ತಿ ಅದಕ್ಕಿಲ್ಲ. ಅಧ್ಯಾತ್ಮಕ್ಕೆ ಎರಡು ಶಕ್ತಿ ಇದೆ, ಲೋಕದ್ದು ಕೊಡುತ್ತೆ, ಶಾಸ್ತ್ರದ್ದು ಕೊಡುತ್ತೆ. ಈ ಲೋಕಕ್ಕೆ ಲೋಕದ್ದು ಮಾತ್ರ ಅದು ಗ್ಯಾರಂಟಿ ಇಲ್ಲ, ಅಧ್ಯಾತ್ಮ ಕೊಡೋದೇ ಇಲ್ಲ ಅಧ್ಯಾತ್ಮ ಜ್ಞಾನನ. ಲೌಕಿಕ ಜ್ಞಾನ ಶೂರ್ ಇಲ್ಲ, ಆದರೆ ಅಧ್ಯಾತ್ಮ ಎರಡು ಶೂರು. ಅಧ್ಯಾತ್ಮ ಶೂರು, ಇದು 100% ಶೂರ್ ಮತ್ತೆ ಅಟ್ಯಾಚ್ಡ್ ಇದೆ. ಇದು ಅರ್ಥ ಮಾಡಿಕೊಂಡಾಗ ದೇವರಲ್ಲಿ ಮನಸ್ಸು ಬರಲಿ, ಭಕ್ತಿ ಬರಲಿ, ಪ್ರಾಮಾಣಿಕತೆ ಉಳಿಲಿ, ಸತ್ಯಧರ್ಮಗಳ ಆಸಕ್ತಿ ಬರಲಿ ಅನ್ನೋ ವಿಶಾಲ ದೃಷ್ಟಿಯಿಂದ ಪವಾಡಗಳನ್ನು ಮಾಡಿದಾಗ ಅದು ರಿಯಲಿ ಗ್ರೇಟ್. ಸೈನ್ಸ್ ಮಾಡ್ತಾ ಇದೆ, ಎಂಥ ಪವಾಡ ಮೊಬೈಲ್ನಲ್ಲಿ ಒಂದು ಕ್ಷಣಕ್ಕೆ ಅರ್ಥ ಮಾಡಿಕೊಡುತ್ತಲ್ಲ ಎಷ್ಟು ಗ್ರೇಟ್. ಅದು ಮೆಕ್ಯಾನಿಕಲ್. ಆದರೆ ಯೋಗಿಗಳು ಸುಮ್ಮನೆ ಕೂತ್ಕೊಂಡೆ ಸಾಕು, ಅವ್ರಿಗೆ ವೈಬ್ರೇಷನ್ ಅರ್ಥ ಮಾಡ್ಕೋತಾರೆ. ಇನ್ನೂ ದೊಡ್ಡದು ಅದು, ಒಂದು ಇದು ಇನ್ಸ್ಟ್ರೂಮೆಂಟ್ ಇರಬೇಕು, ಇನ್ಸ್ಟ್ರೂಮೆಂಟೂ ಬೇಕಿಲ್ಲ ಅವರಿಗೆ. ಇಲ್ಲಿ ಕೂತಿದ್ದೇವೆ, ರಾಯರ ಧ್ಯಾನ ಮಾಡ್ತಾರೆ, ಮಂತ್ರಾಲಯ ಕೇಳಿಸುತ್ತೆ, ಎಷ್ಟು ಮ್ಯಾಜಿಕ್ ಅದು. ಇಲ್ಲಿ ಕೂತಿರ್ತಾನೆ, ಅಲ್ಲಿ ಫೋಟೋದಾಗ ಕೂತ್ಕೊಂಡಿರ್ತಾನೆ ಅಷ್ಟೇ. ರಾಯರ ಧ್ಯಾನ ಮಾಡ್ತಾನೆ, ಕೆಲಸ ಆಗೋಯ್ತು. ಅಂದರೆ ರಿಮೋಟ್ಗಿಂತ ಜಾಸ್ತಿ ಇದು, ರಿಮೋಟ್ಗಿಂತ ಮೋರ್ ಎಫೆಕ್ಟಿವ್. ಮತ್ತು ಕರೆಕ್ಟ್ ಅವ್ರಿಗೆ ಮಾತ್ರ ಕೇಳಿಸುತ್ತೆ, ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಎಷ್ಟು ಆಶ್ಚರ್ಯ! ಆಗ ನಮಗೆ ಅರ್ಥ ಆಗುತ್ತೆ, ಓಹೋ ಸೈನ್ಸ್ ಆದರೆ ಇಮೇಜೇ ಹೊರತು ರಿಯಲ್ ಗ್ರೇಟ್ನೆಸ್ ಶಾಸ್ತ್ರದ್ದು, ಅನಂತರ ಸೈನ್ಸು. ನಾವು ಲೋ, ಎರಡೂ ನಮಗೆ ಗೊತ್ತಿಲ್ಲ, ಸೈನ್ಸು ಇಲ್ಲ, ಫಿಲಾಸಫಿನೂ ಇಲ್ಲ ಅಂತ ನಾವು ತುಂಬ ಕಡಿಮೆ. ಇದೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ರಾಯರ ಪವಾಡಗಳಿಗೆ ಅರ್ಥ ಬರ್ತದೆ. ಅದಕ್ಕೆ ಹೇಳ್ತಾರೆ ರಾಯರ ಮಹಿಮೆನ, ಸುಮ್ಮನೆ ತಿಳ್ಕೊಳ್ಳಿ ಒಂದು ಜ್ಞಾನ ಬರ್ತದೆ, ಅರ್ಥ ಮಾಡ್ಕೊಳ್ಳಿ ಭಾರಿ ಜ್ಞಾನ ಬರ್ತದೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ಜ್ಞಾನಿಗಳಿಗೆ ರಾಯರ ಮಹಿಮೆ ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯರಿಗೆ ಅರ್ಥ ಆಗೋದು ಬೇರೆ, ಒಬ್ಬ ವುಡ್ ಇರುತ್ತದೆ, ಯಾವನೋ ಬಂದ ಅವು ಭಾರಿ ಚೆನ್ನಾಗಿದೆ ವುಡ್ ಅಷ್ಟೇ ಗೊತ್ತಾಗಿದೆ, ಬೇರೆ ಗೊತ್ತಾಗಲಿಲ್ಲ. ಕಾರ್ಪೆಂಟ್ರ್ ಬಂದರೆ ವೆರೈಟಿ ಎಲ್ಲ ಹೇಳ್ತಾನು, ಕಾರ್ಪೆಂಟ್ರ್ ಎಲ್ಲ ಹೇಳಿಬಿಡ್ತಾರೆ, ಅವನಿಗೆ ಗೊತ್ತಾಗ ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ರಾಯರ ಮಹಿಮೆ ಜ್ಞಾನಿಗಳಿಗೆ ಗೊತ್ತಾಗ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಸಾಮಾನ್ಯರಿಗೆ ಫಲ ಅಷ್ಟೇ ಕಾಣಿಸ್ತು, ಜ್ಞಾನಿಗಳಿಗೆ ಅವರ ಸಿದ್ಧಿ ಕಾಣಿಸ್ತು, ಅವರ ಜ್ಞಾನದ ವೈಭವ ಕಾಣಿಸ್ತು. ಆದ್ದರಿಂದ ಆಗಿರಬೇಕು. ಇಷ್ಟೆಲ್ಲ ಹೇಳಿದ ರಾಯರು ತಾವು ದೇವರಲ್ಲ ಹೇಳಲಿಲ್ಲ, ಬಿಟ್ಟುಬಿಡಿ, ನಾನೇನು ಟೀಕಾರಲ್ಲ ನಾನು ಅಂತ ಹೇಳ್ತಾರೆ. ಯಾಕೆ? ಅವ್ರು ದೊಡ್ಡ ಜ್ಞಾನ ಸಮುದ್ರ ಅವರು. ಜ್ಞಾನಾಭಿರ ಪವಾದಿ ಕಲತ್ವಂ ಸ್ವಾತ್ಮನೋಯದ, ರಾಯರು ಹೇಳ್ತಾರೆ ಟೀಕಾರ ನಮಗಿಂತ ಭಾರಿ ದೊಡ್ಡವರು. ದೇವ್ರ ಬಗ್ಗೆ ಹೇಳಿದರು, ಗುರುಗಳ ಬಗ್ಗೆ ಹೇಳಿದ್ರು, ತಾರತಮ್ಯವನ್ನು ಹೇಳಿದ್ರು, ನಮಗಿಂತ ಭಾರಿ ದೊಡ್ಡವರು. ಆಚಾರ್ಯರು ಪೂರ್ಣ ಪ್ರಜ್ಞರು, ಇವರು ಜ್ಞಾನ ಸಮುದ್ರ ಪೂರ್ಣ ಪ್ರಜ್ಞರು, ಭಗವಂತ ಸರ್ವಜ್ಞ. ಹಾಗೆ ಬದ್ಧ ಸಿದ್ಧಾಂತ ಹೇಳಿ ಹೇಳಿನೇ ರಾಯರು ಮಾಡಿರೋದು. ಅವರು ಸುಧೀಂದ್ರ ಸ್ವಾಮಿ ನಮಗಿಂತ ಭಾರಿ ದೊಡ್ಡವರು, ವಿಜೇಂದ್ರರು ಇನ್ನೂ ದೊಡ್ಡವರು. ಈ ಕ್ರಮ ಹೇಳೋದ್ರಲ್ಲೇ ತಾರತಮ್ಯರು. ದೇವರಿದ್ದಾನೆ ಆಸ್ತಿಕ್ಯ ಬುದ್ಧಿ, ತಾರತಮ್ಯ ಇದೆ, ಭೇದ ಇದೆ, ಜಡ ಜಡ ಭೇದ, ಜೀವ ಜೀವ ಭೇದ, ಜೀವೇಶ್ವರ ಭೇದ, ಜಡೇಶ್ವರ ಭೇದ ಎಲ್ಲ ತಿಳ್ಕೊಂಡ ಮಾಡಿಕೊಡ್ತಾರೆ. ಸುಧೀಂದ್ರ ಸ್ವಾಮಿ ರಾಯರು ಒಂದೇನೇ ಆಗಿದ್ರೆ, ಅವ್ರು ಬೇರೆ ಇವರು ಬೇರೆ, ಗುರು ಶಿಷ್ಯರು, ತಾರ ಭೇದ ಬಂದೋಯ್ತು ತಕ್ಷಣನೇ, ಮಂತ್ರಾಲಯ ಬೇರೆ, ಬೆಂಗಳೂರು ಬೇರೆ, ಜಡ ಜಡ ಭೇದ ಬಂತದ್ರೊಳಗೆ ಮತ್ತೇನೆ, ಅಲ್ಲೂ ತಾರತಮ್ಯ, ಮೂಲವೃಂದಾವನ ಸನ್ನಿಧಾನ ಜಾಸ್ತಿ, ಮೃತ್ಯುಕಾದಲ್ಲಿ ಕಡಿಮೆ, ಮತ್ತೆ ತಾರತಮ್ಯ ಬಂತು. ಪುಣ್ಯಕ್ಕೆ ಯಾರು ಕ್ಲೇಮ್ ಮಾಡೋದು, ಇದೇ ಮಂತ್ರ ಇಲ್ಲೇ ಬರಲಿ ಅಲ್ಲಿ ಯಾಕೆ ಹೋಗ್ತೀರಿ ಅಂತಂದರೆ ಕತೆ ಮುಗಿದೋಗುತ್ತೆ. ಆಮೇಲೆ ಸಾಧ್ಯ ಇಲ್ಲ, ತಾರತಮ್ಯ ಒಪ್ಪಲೇಬೇಕು. ಮೂಲದ ಸನ್ನಿಧಾನ ಅಂತ ಜಾಸ್ತಿ, ಸನ್ನಿಧಾನ ಜಾಸ್ತಿ ಇರುತ್ತೆ. ಇವತ್ತು ಮೂರ್ತಿಯಲ್ಲಿ ಸನ್ನಿಧಾನ, ಆವಾಹನೆ ಮಾಡಿದರೆ ಸಾಲಿಗ್ರಾಮದಲ್ಲಿ ತನ್ನಷ್ಟಾನ ಇರುತ್ತೆ, ಸ್ವಯಂ ವ್ಯಕ್ತ. ತಾರತಮ್ಯ ಬರಲಿಲ್ಲ ಈಗ, ಅದೆಲ್ಲ ತಿಳ್ಕೊಂಡ್ರೆ ಅದು ಸಿದ್ಧಾಂತವಾಗ್ತದೆ. ರಾಯರು ಆ ರೀತಿ ಕಳಕಡೆಯಿಂದ ವೃಂದಾವನದಲ್ಲಿ ಕೂತು 346ನೇ ವರ್ಷದಲ್ಲೂ ಹೇಳ್ತಾ ಇದ್ದಾರೆ. ಇನ್ನು ಎದುರಿಗಿರೋ ಜನಗಳು ಈಗಲೇ ಹೇಳೋ ಸಿದ್ಧತೆಯಲ್ಲಿ ಅನೇಕ ಜನಕ್ಕೆ ಇಲ್ಲ ಅಂತ ಕೇಳಿದರೆ ರಾಯರು ಎಷ್ಟು ಮಹಾನುಭಾವರು ಅಂತ ಅರ್ಥ ಆಗುತ್ತೆ. ಅಂತ ಸ್ಮರಣೆಯೇ ನಮಗೆ ಪುಣ್ಯ. ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಅಂತ ದಾಸರು ಹೇಳ್ತಾರೆ. ಸುಖವಾಗಿ ಬದುಕಬೇಕು ಅಂತಿದ್ರೆ ರಾಯರ ಅವರ ಸೇವೆ ಮಾಡಿ ಒಳ್ಳೆ ಸಿದ್ಧಿ ಬರುತ್ತೆ. ಅದಕ್ಕೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದು ರಾಯರ ಮಹಿಮೆ. ರಾಯರ ಮಹಿಮೆ ಅನೇಕ ಆ್ಯಂಗಲಲ್ಲಿ ನೋಡೋಕ್ಕೆ ಬರುತ್ತೆ, ಇದು ಒಂದು ಆ್ಯಂಗಲ್ ಅಷ್ಟೇ. ರಾಯರ ಸಿದ್ಧಿ ತೋರಿಸ್ಲಿಕ್ಕೆ ಸಾಮಾನ್ಯವಾಗಿ ಮಂಚಾಲೆ ಕನ್ನಡ ಪದ, ಕನ್ನಡ ತೆಲುಗಿನ ಪದ ಅದು, ಮಂತ್ರಾಲಯ ಅಂತ. ಇವತ್ತು ಮಂಚಾಲೆ ಯಾರ್ಯಾರು ಮಂತ್ರಾಲಯ ಅಂದರೆ ಅರ್ಥ ಆಗತ್ತೆ. ಈಗ ಎಷ್ಟೋ ಸಂಸ್ಕೃತ ಪದ ಕನ್ನಡ ಆಗಿಬಿಟ್ಟಿದೆ, ಇವತ್ತು 190 ಪಾಲು ಹೆಸರು ಕನ್ನಡ ಆಗಿಬಿಟ್ಟಿದೆ. ಆದರೆ ರಾಯರು ಕನ್ನಡನ ಸಂಸ್ಕೃತ ಮಾಡಿಬಿಡ್ತಾರೆ, ಭಾಳ ಆಶ್ಚರ್ಯ. ಅಂದರೆ ಕನ್ನಡ ಹೆಸರು ಹೋಗೇ ಬಿಡ್ತು, ಸಂಸ್ಕೃತ ಹೆಸರು ಬಂತು, ಮಂಚಾಲಮ್ಮ ಅಂತ ಹೆಸರು ಮಂತ್ರಾಲಯ ಅಂತ ಊರಿಗೆ ಹೆಸರು ಬಂತು, ಚೇಂಜ್ ಮಾಡಿಬಿಟ್ಟು. ಅಂದರೆ ಕನ್ನಡದನ್ನ ತೆಲುಗುನ ಸಂಸ್ಕೃತ ಮಾಡಿದವರು ರಾಯರು. ಒಂದು ಊರನ್ನು ಹೆಸರನ್ನು ಸಂಸ್ಕೃತ ಮಾಡಿದರು, ಜನಗಳನ್ನ ಸುಸಂಸ್ಕೃತರನ್ನು ಮಾಡಿದರು. ಭಾಳ ದೊಡ್ಡದು ಅಂತ ಕೇಳಿದರೆ, ಜನಗಳನ್ನೆಲ್ಲ ಅನಾಗರಿಕರಾಗಿದ್ದವರು ನಾಗರಿಕರನ್ನಾಗಿ ಮಾಡ್ತಾರಲ್ಲ, ಸುಸಂಸ್ಕೃತವಾಗಿ ಮಾಡ್ತಾರೆ. ಸತ್ಯಧರ್ಮರಥಾಯ ಚ ಅಂತವರ ಸ್ಮರಣೆ ನಮಗೆ ಅತ್ಯಂತ ತಾರಕ ಅಂತ ಹೇಳ್ತಾ, ಇವತ್ತು ರಾಯರ ಆರಾಧನೆಯನ್ನು ನಮ್ಮ ವ್ಯಾಸಮತ ಸಂಶೋಧನಾ ಪ್ರತಿಷ್ಠಾನದಲ್ಲಿ ವಿಶೇಷ ರೀತಿಯಲ್ಲಿ ಅನೇಕ ಸೇವಾಕರ್ತರ ನೆರವಿನಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಸಾಧಕವಾಗಿ ಪ್ರತಿ ಸರ್ತಿಯಂತೆ ನಮ್ಮ HS ವಾಸ್ತುಮೂರ್ತಿ ದಂಪತಿಗಳು, ಶ್ರೀ ಗುರುರಾಜ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ವೆಂಕಟೇಶ್ ದಂಪತಿಗಳು, ಗೋಪಿನಾಥ್ ಅವರು, ಟಿ ಶ್ರೀಪತಿಯವರು, ಮಳ್ಳೂರು ಶ್ರೀಧರವರು, ಹೀಗೆ ಅನೇಕ ಜನ ನೆರವಾಗಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾದಂಥ ಅನುಗ್ರಹ ಭಗವಂತ ಮಾಡಲಿ, ರಾಘವೇಂದ್ರ ಗುರುಗಳ ಅಂತರ್ಯಾಮಿಯಾದ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ಸೋಮವಾರ ಕೃಷ್ಣಾಷ್ಟಮಿ ಅವತ್ತು, ಮತ್ತು 6:30 to 7:30 ಇರುತ್ತೆ. 8 PM ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇದೆ, ಅದರಿಂದ 6:30 to 7:30 ಇರುತ್ತೆ. ಅವತ್ತೊಂದು ಪುಸ್ತಕನೂ ಬಿಡುಗಡೆಯಾಗುತ್ತೆ ವಿದ್ಯಾಪೀಠದಲ್ಲಿ ಅವತ್ತಿನ ದಿವಸ. ದ್ರೌಪದಿ ಪಾತ್ರ, ದ್ರೌಪದಿ ಮತ್ತು ವಿದುರ ಇಬ್ಬರ ಪಾತ್ರದ ಬಗ್ಗೆ ಒಂದು ಪುಸ್ತಕ ತಯಾರಾಗಿದೆ, ಅವತ್ತು ಬಿಡುಗಡೆ ಆಗುತ್ತೆ. ಅದಕ್ಕೆ ಅಲ್ಲಿ ಬಿಡುಗಡೆ ಕಾರ್ಯಕ್ರಮ ಉಪನ್ಯಾಸ ಇಲ್ಲಿರುತ್ತೆ, ಅಲ್ಲಿ ಉಪನ್ಯಾಸ ಮತ್ತು ಬಿಡುಗಡೆ ಅಲ್ಲಿರುತ್ತೆ. ಎಲ್ಲರೂ ಅದಕ್ಕೆ ಪ್ರಯತ್ನ ಪಟ್ಟು ಬರಬೇಕು ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರೇಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ.